நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமதானந்த தீர்த்தேந்துர்நோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்ப சரணோ ஹரி சர்வதா மத்வாக்கிய சரணிர் பூயா ஸ்ரீமதாச்சாரிய பாவகா. ஹராய பஜகா நிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராபோகம் வீடே சேதோபிமானினஹ யூயம் சர்வே பிரபுருதா மனோமே மத்வபாவகம். ஸ்ரீமத்வஹ கல்பவிருட்சஸ்தோ ஜயாரியஹ காமசுஸ்மிருதஹ சிந்தாமணிஸ்து வியாசாரியஹ முனித்ரயமுதாஹ வாதிராஜகுருன் வந்தே ரகுத்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மி ஸ்ரீகுருப்யோ நம. ஹரி ஸ்ரீமன்மத்வமதே ஹரி பரதர சத்யம் ஜகத் தத்வதோ பேத ஜீவகணா ஹரேரணுச்சரா நிஜோச்ச பவங்கதாஹ முக்திர்நைஜ சுகானுபூதி அமலா பக்திஷ்ச தத்சாதனம் யக்ஷாதி த்ரிதயம் பிரமாணம் அகிலாம்நாயைக வேத்யோ ஹரி. ஸ்ரீமன்மத்வமதத முக்கிய பிரமேயங்களன்னு பட்டி மாட்டா. ஹரியே சர்வோத்தம, ஜகத்து சத்திய, பேத அன்னது தாத்விகவாதத்து அன்னதன்னு தெளிச்சு. தத்வதோ பேத, பேத யாவ பேத, பஞ்சபேதகளு சக தாத்விகவாதத்து. அவர் எல்லா பேதகளு கூட அதாத்விக அந்த கரீத்தார். எல்லா பேதகளு அதாத்விக அந்த கேடிதரே, எல்லா பேதகளு சக தாத்விக. எல்லி பரமாத்மா எல்லி ஜீவ இவரிகூ சக சாமிய ஹேளோதக்கே சாத்திய இல்ல. சாமிய ஹேளிதரு கூட அல்லி ஐக்கிய இருக்கு அந்த நியம இல்ல. இன்னும் சாமியனே இல்லை ஹோதரே ஐக்கிய ஹேக் வரத்து. பிரம்மவாயுகளில் சாமிய இல்லை, ஐக்கிய இல்ல. பிரம்மதேவரு வாயுதேவரு சமரு, அவர்கள் ஐக்கிய இல்ல. கருடசேஷர் உத்தரதேவரு சமரு, ஐக்கிய இல்ல. இன்னும் பரமாத்மனிக சமரே இல்ல, ஐக்கிய ஹேக் வரத்து. நாஸ்தி நாராயண சமம் நபூதம் நபவிஷ்யதி ஏதேன சத்திய வாக்கேன சர்வார்த்தா சாரயாப்பே. நாராயணனிகே சம இல்லான்னு ஹேளிதாக அவனிகிந்த கடிமை இருவரெல்ல கூட எந்தாதரூ அவனு ஐக்கிய ஹொந்தக்கு சாத்திய இல்லையா? எந்தெந்தும் சாத்திய இல்ல. அதுரிந்த தத்வதோ பேத. ஆக அவரு கெல வாக்கியங்களன்னு முந்திடுத்தார். அது சரி, பிரத்யட்சதிந்த காணபகுது, அனுமானக்கேனோ அனுசபகுது, ஆதரவு வாஸ்தவாகி ஆகம இதே ஐக்கிய ஹெடதக்கே அந்த ஹேளி தத்துவமசி அஹம் பிரம்மாஸ்மி சர்வம் கல்விதம் பிரம்ம நேஹ நானாஸ்தி கிஞ்சன அயமாத்மா பிரம்ம இத்தியாதி ஐதாறு வாக்கிய இட்டுக்கொண்டு விட்டு வேத ஹெடுத்தாத்திரிந்த ஒப்பேக்கு ஒன்று சிறு மாடு. ஐக்கியவன வேத ஹெடோதரிந்த வேத அல்டிமேட் அத்தாரிட்டி ஆதரிந்த அதில் ஹெடிந்த மேலே பிரத்யட்சாதிகளு விரோத மாடலுக்கு சாத்திய இல்ல அந்த ஒரு வாத. வேத ஹெடித சித்தாந்தக்கே பிரத்யட்ச விரோத ஹேக் மாடத்தே இது அவர் ஆர்குமெண்ட். இவத்து ஆர்குமெண்ட் இட்கொண்டிருந்தார் அவர். அதுக்கு ஹெடுத்தாரு பிரத்யட்சத பிராமாண்ய அனுமானத பிராமாண்ய ஆகமத பிராமாண்யத வவஸ்தையை நாடி தினம் ஸ்வல்ப ஹெச்சாய் வரத்தோம் ಯಾವ ಪ್ರಮಾಣ ಹೇಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ. ವೇದ ಹೇಳಿದೆ ಒಪ್ಕೋಬೇಕು ಅಂತ ಹೇಳಿದ್ದೀರಿ, ಆಯಿತು. ವೇದ ಹೇಳಿದ್ರೆ ಖಂಡಿತ ಒಪ್ಕೋಬೋದು, ಏನೂ ಯೋಚನೆ ಇಲ್ಲ. ವೇದ ಹಾಗೆ ಹೇಳಿಲ್ಲ ಅಂತೇಳಿ, ವೇದ ಹಾಗೆ ಹೇಳಿಲ್ಲ. ತತ್ವಮಸೆಯಲ್ಲಿ ಅಭೇದ ಇಲ್ಲ, ಅಹಂ ಬ್ರಹ್ಮಾಷ್ಟೆಯಲ್ಲೂ ಆ ಭೇದ ಇಲ್ಲ, ಯಾವುದರಲ್ಲೂ ಅಭೇದವಾಗಿ ಬಂದೇ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲನೇ ಕಾರಣ ಕೊಡೋದು ಆಚಾರ್ಯರು, ನಚೆ ಅಭೇದೇ ಕಶ್ಚಿತ್ ಆಗಮ, ಒಂದಾಗವನ ಆಗಮೇ ಅಭೇದ ಹೇಳೋದೇ ಇಲ್ಲ. ಸಂತಿಜ ಭೇದೇ ಸರ್ವಾಗಮ, ಅಷ್ಟು ತತ್ವ ನಡೆದಲ್ಲಿ ಆಚಾರ್ಯರ ಮಾತು. ಸಂತಿಜ ಭೇದೇ ಸರ್ವಾಗಮ, ಎಲ್ಲ ಆಗಮಗಳು ಕೂಡ ಭೇದವನ್ನೇ ಹೇಳ್ತಾ ಇರೋ. ವೇದವಾಕ್ಯವನ್ನು ನೀನು ಕೊಟ್ಟು ತತ್ವಮಸಿ ಇತ್ಯಾದಿ ವಾದ ಹೇಳೋದಾದರೆ ತ್ವಾಸುಪರ್ಣ ಸಯುಜ ಸಖಾಯ ಭೇದವಾಕ್ಯಗಳಿವೆ ಎಲ್ಲ ಹಾಗಿದ್ರೆ. ವೇದವಾಕ್ಯಗಳಿದೆ, ಅಭೇದ ವಾಕ್ಯಗಳಿರೋದ್ರಿಂದ ಅಭೇದವಾಕ್ಯಗಳ ಸಂಖ್ಯೆ ಐದಾರು, ನೀವೇ ಒಪ್ಪಿಕೊಂಡಿದ್ದೀರಿ ಐದಾರು ಅಂತೇಳಿ. ಭೇದವಾಕ್ಯಗಳ ಸಂಖ್ಯೆ ಅನಂತ, ಅನಂತ ವೇದಗಳು ಅನಂತ, ಅನಂತ ವೈ ವೇದಾಹ, ಅನಂತ ಮೈನಸ್ ಫೈವ್ ಅಂದರೆ ಅನಂತನೇ. ಮತ್ತೆ ಭೇದವಾಕ್ಯಗಳು ಅನಂತ, ವೇದವಾಕ್ಯಗಳು ಐದಾರು. ಯಾವಾಗಲೂ ಕೂಡ ಬಹು ಪ್ರಮಾಣ ಸಂವಾದಶ್ಚ ದಾರ್ಢ್ಯ ಹೇತುರೇವ, ಹೆಚ್ಚು ಪ್ರಮಾಣ ಯಾವುದಕ್ಕಿದೆಯೋ ಅದನ್ನು ಒಪ್ಪಬೇಕು. ಹೆಚ್ಚು ಪ್ರಮಾಣ ಇರೋದಕ್ಕೆ ದಾರ್ಢ್ಯ ಬರುತ್ತಾದ್ದರಿಂದ ಬಹುಪ್ರಮಾಣ ವೇದವಾಕ್ಯಗಳೇ ಪ್ರತ್ಯಕ್ಷನೂ ಭೇದ ಹೇಳುತ್ತೆ, ಅನುಮಾನನೂ ಭೇದ ಹೇಳ್ತಾ ಇದೆ, ಆಗಮಗಳು ಅನಂತ ವ್ಯಾಗಮಗಳು ಭೇದ ಹೇಳ್ತಾ ಇದೆ. ಅದಮೇಲೆ ಭೇದ ಸಿದ್ಧಾಂತ ಭೇದ ಸಿದ್ಧಾಂತ ಅಂತ ಪ್ರಶ್ನೆ ಬಂತು. ಆಗ ಅವರು ಇಲ್ಲ ಇಲ್ಲ ಐದಿವಿ ಅಲ್ಲಿ ಮಹಾವಾಕ್ಯಗಳು ಅಂತ ಬೇರೆ ಹೆಸರಿಟ್ಟರು ಬಂತು. ಮಹಾವಾಕ್ಯಗಳು ಐದೇ ಇರಬಹುದು, ಭಾರಿ ದೊಡ್ಡ ದೊಡ್ಡ ವಾಕ್ಯಗಳಾದ್ದರಿಂದ ಹೋಗ್ತೇವೆ ಅಂತ ಹೇಳಿದರೆ ಇಲ್ಲ ಆ ವಾಕ್ಯಗಳ ಅರ್ಥ ಅಲ್ಲೇ ಇಲ್ಲ ಅಂತೇಳಿ. ಅವಕ್ಕೂ ಇರೋ ಅರ್ಥ ಏನು ಅಂದರೆ ಅವಕ್ಕೂ ಕೂಡ ಭೇದಪರ ಅರ್ಥನೇ ಹೊರತು ಅಭೇದಪರ ಅರ್ಥ ಇಲ್ಲ. ಎಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ತತ್ವಮಸಿನೇ ತಗೋಬೋಣ ಉದಾಹರಣೆ, ಸುಮ್ಮನೆ ನೋಡಿದರೆ ಗೊತ್ತಾಗುತ್ತೆ. ತತ್ವಮಸಿ ಪ್ರಸಂಗ ಇಲ್ಲಿ ಬಂತು ಛಾಂದೋಗ್ಯದೊಳಗೆ. ಉದ್ದಾಲಕರು ಅಂತ ಒಬ್ಬ ಮುನಿಗಳು, ಅವ್ರ ಮಗ ಶ್ವೇತಕೇತು ಅಂತ ಮಗ, 12 ವರ್ಷದ ಹುಡುಗ, ಶಾಸ್ತ್ರ ಈ ವೇದಾಧ್ಯಯನ ಏನೂ ಮಾಡಲೇ ಇಲ್ಲ. ತಂದೆ ನೋಡಿದರು ಭಾರಿ ಬೇಜಾರಾಯಿತು, ಅವನು ಆಟ ಪಾಠ ಆಡ್ಕೊಂಡು ಎದ್ದುಬಿಟ್ಟಿದ್ದ, ಇವತ್ತಿನ ಹುಡುಗರಿದ್ದಾಗ ಇದ್ದ ಹೆಚ್ಚು ಕಡಿಮೆ. ತಷ್ಟ ಹೇಳಿದರು, ಏನಿದೆ ಹೀಗೆಲ್ಲ, ನಮ್ಮ ವಂಶದಲ್ಲಿ ವೇದಾಧ್ಯಯನ ಮಾಡದೆ ಯಾರೂ ಇರಲಿಲ್ಲ ಅಂತ ಬೈದರು. ತಷ್ಟ ಮನೆ ಮೇಲೆ ಹೊರಟೋದ್ರು, 12 ವರ್ಷ ಬರಲೇ ಇಲ್ಲ. ಎಷ್ಟು ಗಟ್ಟಿ ತಂದೆ ಅಂದರೆ ಹುಡುಕ್ಲಕ್ಕೂ ಹೋಗಲಿಲ್ಲ ತಂದೆ ಮಗನ್ನ, ಸರಿಯಾಗಿ ಹೋಗಿದ್ದರೆ ಬರ್ತಾನೆ, ಇಲ್ಲೋರು ಹೋದರೂ ಹೋಗಲಿ, ಅಂಥ ಗಟ್ಟಿ ಆತನಿಗೆ. ಇದು ಇನ್ಎಫಿಷಿಯೆಂಟ್ ಇಟ್ಕೊಂಡ್ರೆ ರಿಸೈನ್ ಮಾಡೋತ್ತಾರಲ್ಲ, ಆ ಥರ ಆಫೀಸ್ನಲ್ಲಿ ಇನ್ಎಫಿಷಿಯೆಂಟ್ ಇದ್ದಾಗ ರಿಸೈನ್ ಮಾಡೋಕ್ಕೆ ಹಾಗೆ ಇಷ್ಟಪಡ್ತಾರೋ, ಮಗನು ಕೂಡ ಅಷ್ಟೇ. ಶಾಸ್ತ್ರೋಕ್ತವಾದ ಗುಣ ಹೊಂದಿಲ್ತ ಮಗ ಆಗಿಬಿಟ್ರೆ ಅವನ ತ್ಯಾಗ ಮಾಡೋದೇ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಹಾಗೆ ಸುಮ್ಮನೆ ಆಯ್ತು. 12 ವರ್ಷ ಆಯ್ತು, ಬಂದ ವಾಪಸ್, ಹೊರಟಾಗ 12 ವರ್ಷ, ಬಂದಾಗ 24 ವರ್ಷ, 12 ವರ್ಷ ಓದಿ ಬಂದ. ಬಂದ ತಕ್ಷಣ ಸ್ತಬ್ಧ ಏಯಾಯ, ತಂದೆ ಮುಂದೆ ಅಪ್ರಣತ ಸ್ವಭಾವ, ನಮಸ್ಕಾರ ಮಾಡಿದ್ರೆ ನಿಂತು ಹೀಗೆ ನಿಂತ್ಕೊಂಡೆ ಸೆಟ್ಕೊಂಡು. ತಂದೆ ಮಾತಾಡ್ಸಿದ್ರಪ್ಪ ಓದಿದೆ ಅಂತ ಕೇಳಿ, ಓ ಓದಿಬಿಟ್ಟೆ ಅಂತೆ, ಓ ಎಲ್ಲ ಓದಿಬಿಟ್ಟೆ, ಓ ಎಲ್ಲ ಓದಿಬಿಟ್ಟೆ. ತಕ್ಷಣ ತಂದೆಗೆ ಅರ್ಥ ಆಯಿತು, ಒಳ್ಳೆ ಜ್ಞಾನಿಗಳು ಓದಿದ್ದಾನೆ, ಅರ್ಥ ಮಾಡಿಕೊಂಡಿಲ್ಲ ಅಂತ ತಕ್ಷಣ ಗೊತ್ತಾಗಬೇಕು. ಏಕೆ ಸ್ತಬ್ಧ ಏಯಾಯ, ತಂದೆಗೆ ನಮಸ್ಕಾರ ಮಾತೃದೇವೋ ಭವ ಇಲ್ಲ ಪಿತೃದೇವಿ ಇಲ್ಲ ಓದಿದ್ದು ಒಂದು ಯಾರು ಎಜುಕೇಟೆಡ್ ಅಂತಾರೆ ಎಷ್ಟೋ ಸರ್ತಿ, ಹಾಗೆ ಎಜುಕೇಟೆಡ್ ಅಂತ ಹಾಕಿ ಹೇಳ್ತಾರೆ, ಓದಿದ ಲಕ್ಷಣ ಇದು ಒಂದು ಹಾಗಿದ್ದು ಎಲ್ಲ ತಿಳ್ಕೊಂಡ್ಬಿಟ್ಟಿಯಾ, ಓಹೋ ಎಲ್ಲ ತಿಳ್ಕೊಂಡ್ಬಿಟ್ಟೆ, ಹಾಗಿದ್ರೆ ಒಂದಿದೆ ತಿಳ್ಕೊಂಡ್ಬಿಟ್ಟಿಯಾ ಅಂದರೆ ಏನು, ಏನ ಏಕೇನ ಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ, ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತಲ್ಲ ನಿನಗೆ ಗೊತ್ತಾ ಅಂತ ಕೇಳಿದೆ. ತಕ್ಷಣ ಆಶ್ಚರ್ಯ ಆಗಬೇಕು, ಒಂದುಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ, ಒಂದು ತಿಳ್ಕೊಂಡ್ರೆ ಒಂದು ತಿಳ್ಕೊಂಡಾಗತ್ತೆ, 2 2 3 3 ಒಂದು ತಿಳ್ಕೊಂಡ್ರೆ ಒಂದು ತಿಳ್ಕೊಂಡೋಗಿ ಆಗಲ್ಲ ಎಷ್ಟೋ ಸಲ ಅಂತ ಹೊತ್ತಿನಲ್ಲಿ ಎಲ್ಲ ತಿಳ್ಕೊಂಡಾಗ ಹೇಗಾಗತ್ತೆ, ಹೇಗೆ ಅಂತ ದೃಷ್ಟಾಂತ ಕೊಡ್ತಾರೆ, ಅವೆಲ್ಲ ಬೇಡ ಈಗ. ಆಮೇಲೆ ಅರ್ಥ ಆಯಿತು, ಓಹೋ ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಅಂತ ಹೇಳೋದಾದರೆ ಬಹುಶಃ ನಾನು ಹೇಳಿಕೊಟ್ಟವರಿಗೆ ಗೊತ್ತಿದ್ದಿಲ್ಲ ಅಂತ ಕಾಣುತ್ತೆ, ನೀವು ಹೇಳಿ ಅಂತ ಕೇಳಿದೆ. ಹೇಳಿಕೊಟ್ಟವ್ರಿಗೆ ಗೊತ್ತಿ, ಯಾಕೆ ಈ ರೀತಿ ಯಾರು ಹೇಳಿಕೊಟ್ಟಿಲ್ಲ ನನಗೆ, ಅದು ಹೇಗೆ ಸಾಧ್ಯ ಅಂತ ಹೇಳಿದ್ದೆ. ಅಷ್ಟೇ ಹೇಳಕ್ಕೆ ಶುರು ಮಾಡ್ತಾರೆ ಅವರು, 9 ದೃಷ್ಟಾಂತ ಕೊಟ್ಟು ಸಹ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಆಚಾರ್ಯ ಸಿಂಪಲ್ಲಾಗಿ ತಿಳಿಸ್ತಾರೆ, ಇಲ್ಲಿ ಪ್ರಸಂಗ ಏನು, ಮಗನಿಗೆ ಭಾರಿ ಅಹಂಕಾರ ಬಂದಿದೆ, ಅಹಂಕಾರ ಇಳಿಸ್ಬೇಕಾಗಿದೆ, ಅಹಂಕಾರ ಇಳಿಸ್ಬೇಕಾಗಿದೆ. ಅದಕ್ಕೇನು ಮಾಡಿದರು, ಸಹ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳಿದರು. ಸಹ ಆತ್ಮ ಅವನು ದೇವರು, ತತ್ವಮಸಿಯಿಂದ ಮುಂದೆ ಇದೆ, ಅವನು ದೇವರು ನೀನಲ್ಲ ಅಂತ ಹೇಳಬೇಕಾಗಿದೆ. ನಾಲ್ಕು ಅಕ್ಷರ ತಿಳಿದಷ್ಟಕ್ಕೆ ಹೆಚ್ಚು ದೇವರಾಗಿಬಿಟ್ಟೆ ನೀನೀಗ, ಆಗಿಲ್ಲ. ಅದಕ್ಕೆ ಅತತ್ವಮಸಿ ಅಂತ ಬಿಡಿಸ್ಬೇಕು, ತತ್ವಮಸಿ ಅಂತ ಅಲ್ಲ. ಸ ಆತ್ಮ ಅತತ್ವಮಸಿ, ನೀನು ಅತತ್ವಂ ಅತತ್ತಸಿ, ನೀನು ಅವನಾಗಿಲ್ಲ. ಎಷ್ಟೇ ದೇವ್ರ ಹಾಲಿನ ಬಗ್ಗೆ ತಿಳ್ಕೊಂಡು ಹಾಳಾಗಿಬಿಡ್ತಾನೆ ಅಂತ ತಿಳ್ಕೊಂಡವನು, ಹಾಳಾಗಿಬಿಡ್ಬೋದು ಅಷ್ಟೇ ಹೊರತು ಹಾಳಾಗಾಗ್ತಾನೆ. ಈ ಬಸ್ ಜ್ಞಾನ ಬಂದರೆ ಬಸ್ಸಾಗಿಬಿಡ್ತಾನ, ಯಾವುದೇ ವಸ್ತು ಜ್ಞಾನ ಬಂದರೆ ಅವನಾಗಿಬಿಡ್ತಾನ, ಅವನು ವಾದ ಏನು ಗೊತ್ತೋ, ಬ್ರಹ್ಮಜ್ಞಾನ ಬಂದರೆ ಬ್ರಹ್ಮ ಆಗಿಬಿಡ್ತಾನೆ, ಏನು ಆಶ್ಚರ್ಯ, ಸಾಧ್ಯ ಉಳ್ತದಲ್ಲ, ಬ್ರಹ್ಮ ಬ್ರಹ್ಮನೇ ನೀನೇನೆ. ಅದಕ್ಕೆ 9 ದೃಷ್ಟಾಂತ ಕೊಟ್ಟುಬಿಟ್ಟು ನೀನು ಅದಲ್ಲ ನೀನು ಅದಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ಅಭೇದ ಬಂದಿದೆ ಅಂತ ಹೇಳ್ತೀವಿ, ಎಲ್ಲಿ ಬಂದಿದೆ ಅಭೇದ, ಭೇದನೇ ಬಂದಿರೋದಲ್ಲಿ ಇಲ್ಲಿ ಪದೀತೆ ಆಯಿತು. ಇಲ್ಲ ಇಲ್ಲ ಅತತ್ತಂತ ಬಿಡಿಸ್ಬಾರ್ದು, ತತ್ವಮಸಿ ಅಂತ ಬಿಡಿಸ್ಬೇಕು ಅಂತ ಕೇಳಿದರೆ ದೃಷ್ಟಾಂತ ನೋಡಿ, 9 ದೃಷ್ಟಾಂತ ಇದೆ. ಎಲ್ಲ ದೃಷ್ಟಾಂತಗಳು ಭೇದ ಹೇಳೋ ದೃಷ್ಟಾಂತಗಳು, ಭೇದ ಹೇಳೋ ದೃಷ್ಟಾಂತ ಇದ್ದಾಗ ಅವಾಗ ಅತತ್ ಬಿಡಿಸಿದರೆ ಸರಿ ಹೋಗುತ್ತೆ, ಅವ್ರು ತತ್ ಬಿಡಿಸಿದ್ರೆ ಸರಿ ಹೋಗೋದಿಲ್ಲ. ದೃಷ್ಟಾಂತದ ಕನ್ಫ್ಯೂಷನ್ ಯಾವಾಗ ಬರುತ್ತೆ, ಅವಾಗ ನಾವು ದೃಷ್ಟಾಂತ ನೋಡಬೇಕು. ದೃಷ್ಟಾಂತ ಕೊಡಿ, ಶಬ್ದೋ ನಿತ್ಯ ಕೃತಕತ್ವ ಅಂತ ವಾಕ್ಯ ಇದೆ, ಘಟವತ್ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಶಬ್ದೋ ನಿತ್ಯ ಅಂತ ಹೇಳಿದರು, ಘಟವತ್ ಅಂತ ಸ್ವಲ್ಪ ಸ್ವಲ್ಪ ಕಷ್ಟಪಟ್ಟು ಅರ್ಥ ಆಗುತ್ತೆ ಅಷ್ಟೇ. ಶಬ್ದೋ ನಿತ್ಯ ಅಂದರೆ ಸಂಸ್ಕೃತ ಎರಡು ರೀತಿ ಬಿಡಿಸೋಕ್ಕೂ ಬರುತ್ತೆ, ಶಬ್ದ ನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ, ಶಬ್ದ ಅನಿತ್ಯ ಅಂತ ಬಿಡಿಸೋಕ್ಕೂ ಬರುತ್ತೆ. ಹೇಗೆ ಬಿಡಿಸ್ಬೇಕು ಅಂತ ಡೌಟ್ ಬಂತು. ಒಂದು ಘಟವತ್ತ ದೃಷ್ಟಾಂತ ಕೊಟ್ಟಿದ್ದ, ಘಟದಂತೆ ಅಂತ ಹೇಳಿದ, ಘಟ ನಿತ್ಯನೋ ಅನಿತ್ಯನೋ, ಘಟ ಅನಿತ್ಯ, ಸೊ ಅದು ಅನಿತ್ಯ ಅಂತ ಬಿಡಿಸ್ಬೇಕಷ್ಟೇ. ಅದು ಗಗನವತ್ ಅಂತ ಕೊಟ್ಟಿದ್ರೆ, ಶಬ್ದೋ ನಿತ್ಯ ಗಗನವತ್ ಅಂತ ಆಕಾಶದ ಅಂತ ಎಂದುಕೊಳ್ಬೇಕು, ಆಗ ನಿತ್ಯ ಅಂತ ಬಿಡಿಸ್ಬೇಕು. ಮತ್ತೆ ದೃಷ್ಟಾಂತ ಎಲ್ಲರೂ ಒಪ್ಕೋತಾರೆ. ಇಲ್ಲಿ ಹಾಗೆ 9 ಒಂದು ದೃಷ್ಟಾಂತ ಇದ್ರೆ ಸಾಕು, ನಮ್ಗೆ 9 ಇದೆಯಲ್ಲ ಯಪ್ಪ, ಆದ್ದರಿಂದ ಅತತ್ತಂತನೇ ಬಿಡಿಸ್ಬೇಕು ಅಂತ ದೃಷ್ಟಾಂತ ಕೊಟ್ಟರು. ಆಮೇಲೆ ಇನ್ನೂ ಘಟ್ಟ ನೋಡಿ ಬರ್ತಾ ಹೇಳ್ತಾ 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 ಹೋದಂತೆ ಅಹಂಕಾರ ಹಿಡಿತಾ 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 ಹೋಯ್ತು ಅವನಿಗೆ, ಗೊತ್ತಾಯ್ತಾ? ಅವನ ಅಹಂಕಾರ ಅದೆಲ್ಲ ಕೇಳಿದ ಮೇಲೆ ತತ್ವಮಸಿ ಅಂತೇನೆ ಉಪದೇಶ ಆಗಿದ್ದರೆ ಬರೀ ಏನು ಮಾಡ್ತಿದ್ದು ಗೊತ್ತು, ಇನ್ನೂ ಬೇರೆ ಏರಿ ಬಿಡ್ತಿದ್ದ. ಓ ನಾನು ತಿಳ್ಕೊಂಡು ಭಾರಿ ಸರಿ ಆಗಿದ್ದರೆ ಅಂತ ಹೇಳೋಕ್ಕಾಗಲಿಲ್ಲ ಅವನು, ವಿನೀತನಾಗಿ ಬಿಡ್ತಾನೆ. ಅಂದ ಮೇಲೆ ಅವರು ಅತತ್ ಅಂತ ಹೇಳಿದ್ದಕ್ಕೆ ವಿನಯ ಬಂತೆ, ಅವರು ತತ್ ಅಂತ ವಿನಯ ಬರಲಿಲ್ಲ ಅಂತೇಳಿ ತಿಳಿಸಿ. ಅರ್ಜುನಿಗೆ ಅಹಂಕಾರ ಬಂದ ಕೃಷ್ಣ ಏನು ಮಾಡ್ತಾನೆ? ಇದೇ ಪ್ರಸಂಗ, ಅರ್ಜುನ ಅಹಂಕಾರ ಬಂದಾಗೆಲ್ಲ ಅರ್ಜುನ ಹಾಕಿ ತಿಳ್ಕೊಬೇಡ ಅಂತೇಳಿ ಕೃಷ್ಣ ಕಡಿಮೆ ಮಾಡ್ತಾನೆ. ಅದು ಕೃಷ್ಣ ಅರ್ಜುನಿಗೆ ಅಹಂಕಾರವನ್ನು ಯಾಕೆ ಕಡಿದನೋ, ಯದಹಂಕಾರ ಆಶ್ರಿತ್ಯ ನಯೋತ್ಸೈತಿ ಮನ್ಯಸೆ ಮಿಥ್ಯೇಷ ವ್ಯವಸಾಯಸ್ಥೆ ಅಂತ ಪ್ರಕೃತಿ ಸ್ವಾಮ್ ನಿಯೋಗಿಸಿದೆ ಭಗವದ್ಗೀತೆಯ ವಾಕ್ಯ. ಅಹಂಕಾರ ಇಳಿಸಬೇಕಾಗಿದೆ. ಯಾವಾಗಲೂ ಕೇಳುವವನು ಹೇಳುವವರಲ್ಲಿ, ಹೇಳುವವನು ಕೇಳುವವರ ಅಹಂಕಾರ ತೆಗೆಯೋದೇ ಶಾಸ್ತ್ರದ ಉದ್ದೇಶ. ಯಾವುದೇ ಶಾಸ್ತ್ರ ಓದ್ತಾ ಓದೋದು ಏನು ಗೊತ್ತಾಗುತ್ತೆ ಗೊತ್ತಾ, ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಅಹಂಕಾರ ಜಾಸ್ತಿ ಆದರೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅಹಂಕಾರ ಕಡಿಮೆಯಾಗಿ ವಿನಯ ಬಂದರೆ ಆ ಶಾಸ್ತ್ರ ಅರ್ಥ ಆಗಿ, ಯಾವುದೇ ಶಾಸ್ತ್ರಕ್ಕೋದ್ರೂ ಅಷ್ಟೇ. ಅಹಂಕಾರ ಕಡಿಯೋದೇ ನಮ್ಮ ಮುಖ್ಯ ಉದ್ದೇಶ. ಸರಿ ಹೋಯ್ತಲ್ಲ ಅಂಥೇಳಿ ಆಯ್ತು, ತತ್ವಮಸಿ ಅಂತಲೇ ಹೇಳ್ತೀವಿ ಗೊತ್ತಿ, ಹೌದು ಯೋಚನೆ ಇಲ್ಲ, ಅದು ನಮ್ಮ ಪರನೇ ಇದೆ ಅಂತೇಳಿ. ತತ್ವಮಸಿ ಅಂತ ಹೇಳಿದರೂ ಕೂಡ ಅದೇನು ಅಭೇದ ಹೇಳೋದಿಲ್ಲ, ಭೇದನೇ ಹೇಳ್ತಾ ಇದೆ. ಸಿಂಪಲ್ಲಾಗಿ ಹೇಳೋದಾರೆ ಇಷ್ಟೇ ಅದಕ್ಕೆ ಅರ್ಥ. ತತ್ ನೀನಾಗಿ ತಿಳ್ಕೊಂಡಿದ್ದೇನು, ಸ ಆತ್ಮ ತತ್ವಮಸಿ, ಅವನ ಆತ್ಮ ಅದೇ ನೀನಾಗಿದ್ದೀ ಅಂಥೇಳಿ ಅಲ್ಲ. ತತ್ವಮಸಿ ಅನ್ನೋದಕ್ಕೆ ಸಪ್ತಸು ಪ್ರಥಮ ಅಂತ ಒಂದು ವ್ಯಾಕರಣ ಸೂತ್ರ ಕೊಟ್ಬಿಡ್ತಾರೆ ಆಚಾರ್ಯ. ಸಪ್ತಸು ಪ್ರಥಮ ಹೇಳಬೇಕಾದ್ರೆ ಸ ಆತ್ಮ ತತ್ವಮಸಿ ಅಂತ ಹೇಳಬೇಕಾದ್ರೆ ತತ್ವಮಸಿ, ತತ್ವಮಸಿ ಸುಮ್ಮನೆ ಹೋದರೆ ಅದು ನೀನು ಆಗಿರುವಿ, ಸರಿಯಾಗಿ ಬಿಡಿಸ್ತಾರೆ. ತತ್ ಅಂದರೆ ತಸ್ಮಾತ್ ತ್ವಮಸಿ, ಅವನಿಂದ ನೀನಿದ್ದಿ. ಭೇದ ಬಂತು, ಅವನಿಂದ ನೀನಿದ್ದಿ ಅಂದಮೇಲೆ ಯಾರು ಗ್ರೇಟ್ ಆದರೆ ಈಗ ಅವನು ಗ್ರೇಟ್ ಆದ. ಮತ್ತು ತಸ್ಮಿನ್ ತ್ವಮಸಿ, ಅವನಲ್ಲಿ ನೀನಿದ್ದಿ, ದೇವರನ್ನು ಆಶ್ರಯಿಸಿದ್ದಿ. ತಸ್ಯ ತಮಸಿ, ಅವರಿಗೋಸ್ಕರ ಸಂಬಂಧ ನಿನಗಿದೆ ಈಗ. ತಸ್ಮೈ ತ್ವಮಸಿ, ದೇವರಿಗೋಸ್ಕರ ಬದುಕಿರಬೇಕು. ಪ್ರೀಡಾಯಾಮ ವಾಸುದೇವ ಎಲ್ಲ ಅರ್ಥ ಕೂಡ ಭೇದ ಪರಡೆ ಆಯಿತು. ಅವ್ರನ್ನ ಭೇದ ಪರ ಇಲ್ಲೇ ಆಯ್ತಾರೆ ನನಗೀಗ ಪದಿತಾಗು. ಅದು 17-18 ಅರ್ಥ ಹೇಳ್ತಾರೆ ನ್ಯಾಯಮೃತಾದಿಗಳಲ್ಲಿ. ಅಷ್ಟು ಅರ್ಥ ಎಲ್ಲವೂ ಭೇದ ಪರಡೆ. ಅತತ್ವಮಸಿ ಅಂದರೆ ಡೈರೆಕ್ಟ್ ಡೈರೆಕ್ಟ್, ಇದು ಅಷ್ಟೇ ಡೈರೆಕ್ಟ್ ಆಗಿ. ಇನ್ನೊಂದು ವಿಷಯ ಹೇಳಿ ಮುಂದಕ್ಕೆ ಹೋಗ್ತೇನೆ. ಅವ್ರ ಪ್ರಕಾರ ವಿಚಾರ ಮಾಡಿದರೂ ಕೂಡ ತತ್ವಮಸಿ ಎಂಬ ಅವ್ರು ಏನು ಮಾಡ್ತಾರೆ ಗೊತ್ತಾ, ನೋಡಿದ್ರೆ ನೀವು ಬೇರೆ ಅರ್ಥ ಹೇಳ್ತೀರಿ, ಇರೋದನ್ನು ಬಿಟ್ಟು ಬೇರೆ ಅರ್ಥ ಹೇಳ್ತೀರಿ ಅಂತ ಇನ್ನೊಂದು ವಾದ ತೆಗೆದರು. ಅದಕ್ಕೆ ಹೇಳ್ತಾರೆ, ಇಲ್ಲ ಇರೋದನ್ನು ನಾವು ಅರ್ಥ ಮಾಡ್ತೀವಿ, ನೀನು ಬೇರೆ ಅರ್ಥ ಮಾಡ್ತಿದ್ದಿ ಅಷ್ಟೇ. ನಿನ್ನ ಪ್ರಕಾರ ಏನಪ್ಪ ಅರ್ಥ, ನೀನು ಅವನಾಗಿದ್ದಿ, ನೀನು ಅಂದರೆ ಜೀವ, ಅವನು ಅಂದರೆ ಬ್ರಹ್ಮ, ಜೀವ ಬ್ರಹ್ಮನಾಗಿದ್ದಿ ಅಂತ ಅರ್ಥ. ಹೌದಲ್ಲೋ, ಜೀವ ಬ್ರಹ್ಮನಾಗಿ ಬರುತ್ತೆ, ನೀನು ಯೋಚನೆ ಮಾಡು ಅಂತ ಕೇಳ್ತಾನೆ. ಜೀವ ಯಾರು? ಅಲ್ಪ, ಅಣು, ಅಲ್ಪಜ್ಞ, ಅಶಕ್ತ, ಅಸ್ವತಂತ್ರನು, ಜೀವ ಎಲ್ಲ ಗುಂಪಿದೆ ನಮಗೀಗಾಗಿ. ತತ್ಯಾರು? ಭಗವಂತ. ಸರ್ವಜ್ಞತ್ವಾದಿ ಗುಣವಿಶಿಷ್ಟನಾದ ಅವನಲ್ಲಿ, ಅಲ್ಪಜ್ಞತ್ವಾದಿ ಗುಣ ಕೂಡಿದ ಇವನಲ್ಲಿ, ಇಬ್ಬರು ಹೇಗೆ ಒಂದಾಗ್ತಾರೆ ನೋಡಿದೆಯಾ? ಅವರಿಗೆ ಪ್ರಾಬ್ಲಮ್ ಇದೆ. ತಕ್ಕ ಹೌದು ಹೌದು ಕರೆಕ್ಟು, ನಾವು ಹೀಗೆ ಅರ್ಥ ಮಾಡ್ತೀವಿ ಅಂತ. ಏನರ್ಥ ಮಾಡ್ತೀವಿ? ಅಲ್ಪಜ್ಞತ್ವಾದಿ ಗುಣವಿಶಿಷ್ಟ ಜೀವ, ಸರ್ವಜ್ಞತ್ವಾದಿ ಗುಣವಿಶಿಷ್ಟ ಬ್ರಹ್ಮ, ಇಬ್ಬರು ಒಂದಾಗೋದು ಭಾರಿ ಕಷ್ಟ. ಅವರೇ ಹೇಳ್ತಾರೆ ಭಾರಿ, ಒಂದು ಮೇರು ಪರ್ವತ ಅಣು ಒಂದಾಗುತ್ತಾ, ಕ್ಷೀರಸಾಗರ ಒಂದು ಹನಿ ಒಂದಾಗುತ್ತಾ? ಸಾಧ್ಯ ಇಲ್ಲ. ಆದರೆ ಹೀಗೆ ಮಾಡ್ತೀವಿ, ತತ್ ತ್ವಮಸಿ ಅಂತ ಹೇಳಿದಾಗ ತತ್ ಅಂತ ಇಟ್ಕೊಂಡ್ರೆ ಅವನು, ತ್ವಮ್ ನೀನು, ಅವನು ಅಂತ ಇಟ್ಕೊಂಡ್ರೆ ಏನು ಮಾಡಬೇಕು ಗೊತ್ತಾ, ಸರ್ವಜ್ಞತ್ವಾದಿಗಳಿದೆ ಎಲ್ಲ ತೆಗೆದು ಬಿಡಬೇಕು. ಅವನ ಎಲ್ಲ ತೆಗೆದು ಬಿಡಬೇಕು. ಏನು ಉಳಿತಾನಾಗ? ಬರೀ ಜೀವ ಉಳಿ, ಆತ್ಮ ಉಳಿತಾನಷ್ಟೇ, ಬರೀ ಆತ್ಮ, ಇನ್ನೇನಿಲ್ಲ ಅವನಿಗೀಗ. ಜೀವ ಆಯ್ತು, ಅವನೇನು ಮಾಡಿ ಎಲ್ಲ ತೆಗೆದು ಬಿಡ್ಬೋದು ಅತ್ವಜ್ಞತ್ವಾದಿಗಳನ್ನು. ಆಮೇಲೆ ಆತ್ಮಾತ್ಮ ಉಳಿತಲ್ಲ ಒಂದಾಗಿ ಬಿಡುತ್ತೆ ಅಂತ ಹೇಳಿದ. ಆತ್ಮಾತ್ಮ ಉಳಿತಲ್ಲ ಒಂದಾಯ್ತಲ್ಲ, ಇದು ಅವನು ಅದ. ಅದಕ್ಕೆ ಹೇಳ್ತಾರೆ, ಸರಿ ಆಯ್ತು, ಅರ್ಥ ಮಾಡ್ಬೋದು. ಬ್ರಹ್ಮನಿಗೆ ಬ್ರಹ್ಮತ್ವ ಅಂಬೋದು ನ್ಯಾಚುರಲ್ಲೋ ಅನ್ಯಾಚುರಲ್ಲೋ, ಸ್ವರೂಪ ಹೌದಲ್ಲೋ, ಸ್ವರೂಪ ಅಂದರೆ ತೇಲಕ್ಕೆ ಬರುತ್ತಾ ಅಂತ. ಸರ್ವಜ್ಞತ್ವ ಸ್ವರೂಪ ಅಂದಮೇಲೆ ತೇಲಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಜೀವನ ಸ್ವರೂಪದಲ್ಲಿ ಅಣುತ್ವಾದಿಗಳೇನವೋ ಅವನು ಸ್ವರೂಪ. ಉದಾಹರಣೆಗೆ ಟಾರು ಹಾಲು ಒಂದೇ ಅಂತ, ಟಾರು ಹಾಲು ಅಲ್ಲ, ಯಾ ಇದು ಬೆಳಗಿದೆ ಕಪ್ಪಿದೆ ಯಾವ ಒಂದಾಗುತ್ತೆ ಅಂದರೆ, ಓ ಅದೇ ನೋಡಿದ್ರ ಹಾದಿನ ಬೆಳ್ಳಿಗೆ ಬಿಳಿ ಬಣ್ಣೆಲ್ಲ ತೆಗೆದು ಬಿಡಬೇಕು, ಈ ಟಾರಿನ ಕರಿ ಬಣ್ಣೆಲ್ಲ ತೆಗೆದು ಬಿಡಬೇಕು, ಎರಡು ಒಂದಾಗಿ ಬಿಡುತ್ತೆ ಅಂತ. ತೆಗೆದು ತೋರಿಸಾಗಿದ್ರೆ ಗೊತ್ತಾಗುತ್ತೆ, ಬಿಳಿ ಬಣ್ಣ ತೆಗಿ ಹಾಲೆಂದು ಹಾಲೇ ಹೋಗಿಬಿಡುತ್ತೆ, ಬಿಳಿ ಬಣ್ಣ ತೆಗೆಯುವ ಹೊತ್ತಿಗೆ ಅದು ಸ್ವರೂಪನೇ ಹೋಗಿಬಿಡುತ್ತೆ, ಆದರೆ ತೆಗಿಲಕ್ಕೆ ಬರೋದಿಲ್ಲ. ಅದನ್ನೇ ಉಪನಿಷತ್ತು ಹೇಳ್ತಾ ಇದೆ, ದೇವರುಗಳ ತೆಗೆಯುವುದು ನೀನು ಹಿಡಿತಿ, ತೆಗಿಲಕ್ಕೆ ಬರೋದಿಲ್ಲ ಅಂತ ವೇದ ಹೇಳ್ತಾ ಇದೆ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಪರಮಾತ್ಮನ ಜ್ಞಾನ ಆದರೆ ಅವನ ಸ್ವರೂಪ, ಆದ್ದರಿಂದಾಗಿ ಸ್ವಾಭಾವಿಕಿ, ಯಾವುದು ನ್ಯಾಚುರಲ್ಲ ತೆಗಿಲಕ್ಕೆ ಬರೋದಿಲ್ಲ. ಸಿಂಪಲ್ಲಾಗಿ ಹೇಳ್ತೇನೆ ಕೇಳಿ, ಒಂದು ಬಿಸಿ ಹಾಲಿದೆ, ಬಿಸಿ ಹಾಲಿದೆ ಕುಡಿಯಕ್ಕೆ ಆಗ್ತಾಯಿಲ್ಲ, ಅಯ್ಯೋ ಆಗೋದಿಲ್ಲ ಅಂತ ಸ್ವಲ್ಪ ತಡೀರಿ, ಅದು ಬಿಸಿ ಹೋದ ತಕ್ಷಣ ಕುಡೀರಿ ಅಂತ, ಬಿಸಿ ಹೋದ ತಕ್ಷಣ ಕುಡೀರಿ, ಬಿಸಿ ಹೋಯ್ತು ಕುಡಿದ್ಬಿಡಿ, ಸರಿ ಹೋಯ್ತು. ಆಮೇಲೆ ಹಾಲು ಬೆಳಗ್ಗೆದೆ ಅಂತ, ಬಿಳಿ ಬಣ್ಣ ಹೋದ್ಮೇಲೆ ಕುಡೀರಿ ಅಂತ ಹೇಳಿದೆ. ಬಿಳಿ ಬಣ್ಣ ಯಾವಾಗ ಹೋಗುತ್ತದೆ ಈಗ? ಬಿಸಿ ಏನದು ಆಗಂತುಕವಾದ ಗುಣ, ಕಾಯಿಸಿದ್ದಕ್ಕೆ ಬಂತು ಆಮೇಲೆ ಹೋಯ್ತು ಅಷ್ಟೇ. ಆದರೆ ಬಿಳಿ ಬಣ್ಣ ಅದಕ್ಕೆ ಇರೋದು, ನ್ಯಾಚುರಲ್ ಆಗಿದೆ. ನ್ಯಾಚುರಲ್ಲಾಗಿ ಹೋಗೋ ಸಾಧ್ಯ ಇಲ್ಲ. ಇದೆಲ್ಲ ಯೋಚನೆ ಮಾಡೋಕ್ಕೆ ಬರಲಿಲ್ಲ ಯಾರಿಗೂ ಕೂಡ. ಆಚಾರ್ಯರೆಲ್ಲ ತೋರಿಸ್ತಾರೆ ನಿತ್ಯ ಗುಣಗಳು ಅನಿತ್ಯ ಗುಣಗಳು ಬೇರೆ. ನಿತ್ಯ ಗುಣಗಳಿಗೂ ವಸ್ತುವಿಗೂ ಕೂಡ ಅಭೇದ ಸಂಬಂಧ, ಅನಿತ್ಯ ಗುಣಗಳಿಗೂ ಸಂಬಂಧ ಭೇದಾಭೇದ ಸಂಬಂಧ, ಕೆಲವು ವಸ್ತು ವಸ್ತುಗಳಿಗೆ ಭೇದನೇ ಸಂಬಂಧ, ಎಲ್ಲ ವಿಚಾರ ಮಾಡ್ತಾ ಹೋಗ್ತಾರೆ. ಆಗ ತತ್ವತೋ ಭೇದ ಅನ್ನೋ ಮಾತು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ನೀವೇನು ಮಾಡಿದ್ದೀರಿ, ನಮಗೆ ಇಂಡೈರೆಕ್ಟ್ ಅಂತ ನೀವೇನು ಮಾಡಿರೋದೀಗ, ಜೀವನ ಜೀವತ್ವನೂ ತೆಗೆದುಹಾಕಿದ್ರಿ, ಬ್ರಹ್ಮನ ಬ್ರಹ್ಮತ್ವನೂ ತೆಗೆದುಹಾಕಿದ್ರಿ. ಬರೀ ಮಾಡಿದ್ದೇನೆ ಬೇದ್ರೆ ಒಂದು ಕೆಲಸ ಮಾಡು, ಹಾಲು ಫಾಲ್ಡಲ್ಲಿ ಇಡ್ತೇವೆ ಕುಡಿ ಅಂತ ಹೇಳ್ತೀವಿ, ಕುಡ್ಲಕ್ಕೆ ಆಗೋದಿಲ್ಲ ಅಂತೀವಿ, ಸರಿ ಹಾಲಿನ ಹಾಲತ್ವ ತೆಗೆದುಬಿಡು, ಪಾಲ್ ಫಾಲ್ಡತ್ವ ಕುಡಿದು ಬಿಡಾಕಿದ್ರೆ ಕುಡಿತು ಎಂದಾದರೂ ಕೂಡ ನಿನ್ನೀಗ ಸಾಧ್ಯ ಇಲ್ಲ. ಯಾಕೆ, ಅದು ವಿಷ. ಅದು ವಿಷ ಎಲ್ಲಿವರೆಗೂ ಕಾಲಿಡಾಲು ಫಾಲ್ಡಾಲಾಗೇ ಇರುತ್ತೋ, ಹಾಲು ಹಾಲಾಗೇ ಇರುತ್ತೆ, ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ತಾನೇ ಓದೋ ತಲೆಗಟ್ಟೆನೆ. ಇವೆಲ್ಲ ಹೈಯರ್ ಲೆವೆಲ್ಗೆ ಹೋದಂತೆ ಜಾಸ್ತಿ ಮೋಸ ಮಾಡ್ತಾ ಹೋದಂತೆ ಆಚಾರ ಎಲ್ಲ ಉತ್ತರ ಕೊಡ್ತಾ ಹೋದ್ರು. ಮೊದಲು ತುಂಬ ಜನಕ್ಕೆ ಆಗಿರಲಿಲ್ಲ, ಅದು ಕುಡಿದು ಹೋದಲ್ಲ ಯಾಕೆ ಆಗಬಾರ್ದು ಅಂದ್ಕೊಂಡಿದ್ರು. ಅಲ್ಪಜ್ಞಾತ ತೆಗೆದಾಕ್ಬಿಡೋದು, ಸ್ವರೂಪ ತೆಗೆದಾಕ್ಬಿಡೋದು, ಒಂದೇ ಮಾಡ್ಬೋದು. ಸ್ವರೂಪ ಗುಣ ತೆಗೆಯಲಿಕ್ಕೆ ಬರೋದಿಲ್ಲ ಅದು ತೋರಿಸ್ದೇ ಗೊತ್ತಾಯ್ತು. ಸ್ವಾಭಾವಿಕ ಗುಣ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ, ಸ್ವರೂಪಸ್ಯ ಅನಪಾಯ ಅಂತ ಕರೀತ. ಇವೆಲ್ಲ ತಿಳ್ಕೊಂಡಾಗ ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಅದ್ವೈತ ಫ್ರೆಂಡ್ಸ್ ಸಿಗ್ತಾನೆ ಅಂತ ತಿಳ್ಕೊಬೇಡ. ಇಂಥ ಮಾತಾಡಿದ ತಕ್ಷಣ ಅರ್ಥ ಆಗುತ್ತೆ ಅವರಿಗೂ ಕೂಡ. ಹೌದಲ್ಲ, ಎಷ್ಟೋ ದಿನ ಚೇಂಜ್ ಕೂಡ ಆಗಿಬಿಡ್ತಾರೆ, ಆ ರೀತಿ ಎಷ್ಟೋ ಚೇಂಜ್ ಆದವರು ಇದ್ದಾರೆ. ಆ ರೀತಿ ಭಾರಿ ವಾಕ್ಯಾರ್ಥ ಬೇಕಿಲ್ಲ ಅದಕ್ಕೆ. ಆ ಮುಖ್ಯ ಪ್ರತ್ಯಯ ಅನುಭವ ಗಟ್ಟಿ ಇಟ್ಕೋಬೇಕು. ದೇವರು ಯಾರೊಂದು ಗಟ್ಟಿ ಇಟ್ಕೋಬೇಕು, ಇವರು ಒಂದಾಗಲೇ ಸಾಧ್ಯ ಇದೆಯಾ, ಸಾಧ್ಯನೇ ಇಲ್ಲ. ವೆರಿ ಸಿಂಪಲ್. ಅದು ಆ ರೀತಿ ತಿಳಿಸಿ ಅಹಂ ಬ್ರಹ್ಮಾಸ್ಮಿನೂ ಹಾಗೇನೆ, ಸರ್ವಂ ಕಲ್ವೇದಂ ಬ್ರಹ್ಮನೂ ಹಾಗೇನೆ, ಎಲ್ಲವೂ ಕೂಡ ಬರೀ ಭೇದ ಪರ ಅಲ್ಲ, ಭೇದ ಪರನೇ ಆಗಿದೆ ಹೊರತು ಬೇರೆ ಅಲ್ಲ. ಇಲ್ಲಿ ಸರ್ವಂ ಅಂತ ಬಂದಿದೆಯಲ್ಲ, ಕರ್ವಂ ಅಂದರೆ ದೇವರು ಎಲ್ಲ ಅಂತ, ಅದು ಎಲ್ಲ ದೇವರು ಅಂತ ಅರ್ಥ ಮಾಡ್ತಾರೆ. ಎಲ್ಲ ದೇವರು ಅಂತೇಳಿ ಎಲ್ಲ ದೇವರು ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಇನ್ನೂ ಹೇಳಿ ಗಾಡ್ ಈಸ್ ಎವ್ರಿಥಿಂಗ್ ಈಸ್ ಗಾಡ್ ಅಂತ ಹೇಳಿದ್ದಾರೆ. ಗಾಡ್ ಈಸ್ ಎವ್ರಿಥಿಂಗ್ ಅಂತ ಸಾಧ್ಯನೇ. ಇದು ದೇವರಾದರೆ ದೇವ್ರನ್ನ ಹೊಡೆದ ದೇವ್ರನ್ನ ಹೊಡೆದಾಗತ್ತೆ ನಾವೀಗ, ಸಾಧ್ಯ ಇಲ್ಲ. ಆದ್ದರಿಂದ ಗಾಡ್ ಈಸ್ ಎವ್ರಿಥಿಂಗ್ ಅಲ್ಲ, ಗಾಡ್ ಈಸ್ ಇನ್ ಎವ್ರಿಥಿಂಗ್. ಅವ ಸರಿ, ಎಲ್ಲದರೊಳಗೂ ದೇವರಿದ್ದಾರೆ. ವೆರಿ ಸಿಂಪಲ್, ಏನು ಮಾತಾಡೋಂಗಿಲ್ಲ. ಎಲ್ಲದೂ ದೇವರಿದ್ದರೆ ಪ್ರಾಬ್ಲಮ್ ಬರೋದು. ಕೊಳಗೆ ಪದಾರ್ಥ ದೇವರಾಗ್ತಾರೆ, ಹಾಗಿದ್ರೆ ರಕ್ತ ಮಾಂಸ ದೇವರಾಗಿಬಿಡ್ತಾನ, ಸಾಧ್ಯ ಇಲ್ಲ. ಒಳಗಿದ್ದಾರೆ ಅವ, ನೋ ಪ್ರಾಬ್ಲಮ್. ದೇವರು ಎಲ್ಲದರೊಳಗೂ ದೇವರಿದ್ದಾರೆ ಬೇರೆ, ಎಲ್ಲವೂ ದೇವರು ಬೇರೆ. ಸ್ವಲ್ಪ ವ್ಯತ್ಯಾಸ ತೋರಿಸಿದ ತಕ್ಷಣ ಅವ್ರಿಗೆ ಯಾವುದು ಗಾಳಿ ಯಾವುದಾಗ್ರ ತಕ್ಷಣ ಗೊತ್ತಾಗಿಬಿಡುತ್ತೆ. ನೋಡಿ, ಉದಾಹರಣೆಗೆ ಒಂದು ಬಾಟ್ಲು ತಂದರು, ಔಷಧಿ ತಗೋವಂತ ಬಾಟ್ಲು ಕೊಟ್ಟರು. ಅದು ಬಾಟ್ಲು ಕೊಡ್ತಿರೋದವನು ಔಷಧಿ ತಗೋ ಅಂತ ಹೇಳಿದ, ಏನರ್ಥ ಅದಕ್ಕೆ? ಅದರೊಳಗೆ ಔಷಧಿ ಇದೆ ಅಂತ ಅರ್ಥ. ಬಾಟ್ಲೆ ಔಷಧಿ ಅಲ್ಲ, ಬಾಟ್ಲೊಳಗೆ ಔಷಧಿ ಇದೆ ಅಂತ ಅರ್ಥ. ಸೊ ಜೀವನ್ನೇ ಪರಮಾತ್ಮ ಅಂದರೆ ಜೀವನೊಳಗೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಸರಳ. ಅದು ಯಾವಾಗ ಔಷಧಿ ತೆಗೆದು ಬಿಡ್ತಾರೆ, ಬರೀ ಬಾಟ್ಲ್ ಅಷ್ಟೇ, ಆಮೇಲೆ ಔಷಧಿ ಅಂತ ಕರೀತಾರೆ, ಬರೀ ಬಾಟ್ಲ್ ಅಂತ ಕರೀತಾರೆ. ಅರಿದು ಪೆಣನೆಂದು ಬೇಳರು ಬುಧಾಯಿದ್ದಾನೆ. ಯಾವಾಗ ದೇವರು ಬಿಡ್ತಾನೋ ಜೀವ, ಜೀವನ ಬಿಟ್ಟರೆ ಹೆಣ. ಮೂರು ಸ್ಟೇಜ್ ಅದು. ದೇವರಿದ್ದು ಅನುಗ್ರಹ ಮಾಡೋದು, ಬರೀ ಜೀವ ಇರೋದು, ಬರೀ ಜಡ ಇರೋದು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಅನುಭವದ ಸಿದ್ಧಾಂತ ಮತ್ತು ಶಾಸ್ತ್ರದಲ್ಲಿ ಒಪ್ಪಿರೋ ಸಿದ್ಧಾಂತ ಬದಲಾಗಲಿಕ್ಕೆ ಬರೋದಿಲ್ಲ ಅಂತಿದ್ದಾಗ ತತ್ವತೋ ಭೇದ. ಸೊ ಪ್ರತ್ಯಕ್ಷನೂ ಅಗೇನೆಷ್ಟು ನಿಮಗೆ ಅನುಮಾನನೂ ಸರಿ ಇಲ್ಲ. ಅನುಮಾನ ಅಂದರೆ ಕನ್ನಡದ ಅನುಮಾನ ತಿಳ್ಕೊಬಾರ್ದು, ಮತ್ತೆ ಡೌಟ್ ಅಂತಲ್ಲ. ಅನುಮಾನ ಅಂದರೆ ಯುಕ್ತಿ, ಲಾಜಿಕ್ ಅಂತ ಅರ್ಥ. ನಿಮ್ಮದು ಲಾಜಿಕ್ಕಿಗೂ ಸ್ಟ್ಯಾಂಡ್ ಆಗೋದಿಲ್ಲ, ಪ್ರತ್ಯಕ್ಷಕ್ಕೂ ಸ್ಟ್ಯಾಂಡ್ ಆಗೋದಿಲ್ಲ, ಆಗಮಕ್ಕೂ ಆಗೋದಿಲ್ಲ. ಅಂದಮೇಲೆ ಮೂರು ಸರ್ವ ಪ್ರಮಾಣ ವಿರುದ್ಧವಾದ ಮತ ನಿಮ್ಮದು. ನಮಗೆ ಪ್ರತ್ಯಕ್ಷವನ್ನು ಸಪೋರ್ಟ್ ಮಾಡುತ್ತೆ, ಅನುಮಾನವೂ ಮಾಡ್ತಾ ಇದೆ, ಆಗಮನೂ ಮಾಡ್ತಾ ಇದೆ. ನಮ್ಮದು ಪೂರ್ಣ ಸಿದ್ಧಾಂತ. ಹೀಗಾಗಿ ವ್ಯತ್ಯಾಸ ಎಷ್ಟು ಬಂತು ಅಂತ ತೋರಿಸ್ತಾರೆ. ಎಲ್ಲ ಪ್ರಮಾಣ ನಮ್ಮ ಕಡೆಗೆ, ಒಂದು ಪ್ರಮಾಣ ನಿಮ್ಮ ಕಡೆಗೆ ಇಲ್ಲೇ ಇಲ್ಲ. ಇದನ್ನು ತಿಳ್ಕೊಂಡ್ಮೇಲೆ ಯಾವ ಬಂದಲ್ಲಿ ಯಾರಿಗೂ ಬರೋದೇ ಇಲ್ಲ. ಇನ್ನು ಬಿಡಿ, ಸುಮ್ಮನೆ ಯಾವನೋ ಒಬ್ಬನಿರ್ತಾನೆ, ಒಬ್ಬ ಹಳ್ಳಿ ಹುಕ್ಕ ಇರ್ತಾನೆ, ನೀವು ಭಾರಿ ನಿಲ್ಲಿಸ್ತು, ನೀನು ದೇವರು ಅಂತ ಕರೆದುಬಿಟ್ರೆ ರಕ್ಕ ಬಿಡ್ತಾನೋ, ನಾನು ದೇವರಿಗೆ ಯಾರು ಬುದ್ಧಿ ಇಲ್ಲ ಊರೇ ಕಡೆ ಅಂತ ಹೇಳ್ತಾನೆ. ಅವನು ಯಾವುದೋ ಹೇಳಿಬಿಡಿ, ಒಬ್ಬ ಕ್ಲರ್ಕ್ ಇರ್ತಾನೆ ಆಫೀಸರ್ ಅಂತ ಕರೆದ್ರೆ ಗಟ್ಟೆ ಹೇಳ್ಬಿಡಿ ಬಯಸ್ಕೊಂಡ್ಬಿಡ್ತೇನೆ ನಾವೇಲೆ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಅವ್ನಿಗೆ ಗೊತ್ತು ನಾನು ಆಫೀಸರಲ್ಲ. ಇವತ್ತು ಸಾಮಾನ್ಯ ವ್ಯಕ್ತಿಗಳು ಏನೇ ಹೇಳಿ ತುಂಬ ದುಃಖ ಪಡ್ತಿರ್ತಾವ ಅಂತ ತಿಳ್ಕೊಳ್ಳೋನು. ಅವನು ಹೇಳ್ತಾ ಗೊತ್ತಾ, ದುಃಖ ಪಡ್ತಾನಲ್ಲ ಜೀವ, ದುಃಖ ಸುಳ್ಳು ಅಂತ ಹೇಳ್ತಾನೆ. ದುಃಖ ಸುಳ್ಳು ಅದು ದೇವರಾಗ್ಲಿಕ್ಕೆ ಬರುತ್ತೆ. ದುಃಖ ಪಡೋನು ಹೋಗಿಬಿಡಿ, ಫೇಲಾಗಿರ್ತಾನೆ, ಸುಡಯ್ಯ ಸುಳ್ಳು ಫೇಲಾಗಿದ್ದೆ ಅಂತ ಹೇಳಿದರೆ ಇನ್ನು ಸಿಟ್ಟು ಬರುತ್ತೆ, ಜಾಸ್ತಿ ಸಿಟ್ಟು ಬರುತ್ತೆ ಅಷ್ಟೇ. ಅವರಿಗೆ ತಮಾಷೆ ಮಾಡ್ತೀರೇನ್ರಿ ಅಂತಾನೆ ಅಷ್ಟೇ ಹೊರತು, ಹೌದಾ ನಾನು ದುಃಖ ಪಡಬೇಕಾಗಿಲ್ಲ ಅಂತ ಕೇಳೋದಿಲ್ಲ. ದುಃಖ ಪಡೋಕ್ಕೆ ರೀಸನ್ ಇದ್ದ ಕಾಲಕ್ಕೆ ದುಃಖ ಪಟ್ಟಾಗ ಅದು ದುಃಖಿನೇ ಹೌದು, ಏನು ಮಾಡೋಕ್ಕೆ ಬರೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಇದು ಹೇಳೋ ಸಿದ್ಧಾಂತನ ನೀವು ಒಪ್ಪೋದಿಲ್ಲ, ಯಾರೂ ಒಪ್ಪೋದಿಲ್ಲ. ಬಡೇಗ ಒಂದು ಮಾತು ಬರುತ್ತೆ, ಅವರ ತಾಯಿ ಸಾಯ್ತಾ ಇದ್ಲಂತೆ, ಶಂಕರಾಚಾರ್ಯರ ತಾಯಿ ಸಾಯ್ತಾ ಇದ್ದಾಳೆ, ಅಂತ್ಯಕಾಲಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಿರಂತೆ. ಕರೆದು ಬಂದುಬಿಟ್ರು, ಒಂದು ಸಾಯ್ತಾ ಇದ್ದ ಏನಾದ್ರು ಹೇಳು ಅಂತ ಕೇಳಿದರು. ಆಗ ಅವ್ರು ಏನು ಮಾಡಿದ್ರಂತೆ, ಮೊನ್ನೆ ಸ್ವಾಮಿಗಳು ಹೇಳಲಿಲ್ಲ ಆ ರೀತಿ ಅಂತ ಕತೆ, ಅದು ಇನ್ನೊಂದು ಭಾಗ ಎದುರದೇ ಕತೆ. ಇದೆಲ್ಲ ಅವರಲ್ಲೇ ಬರೋದು, ನಮ್ಮದಲ್ಲ ಅವರೇ ಬರೆದಿರೋ ಕತೆ, ನಾವು ಬರೆದಿದ್ದಲ್ಲ. ಆಗ ತಾಯಿ ಉಪದೇಶ ಮಾಡಿದ್ರೆ ಅವರು ಅವಂ ಬ್ರಹ್ಮಾಸ್ಮಿ ಅಲ್ಲಿ ಹೇಳಿದ್ರಂತೆ, ನೋಡು ಏನೇನು ಹೇಳಬೇಡ, ಅವೆಲ್ಲ ಸಾಧ್ಯ ಇಲ್ಲ, ಹೋಗಲಿಲ್ಲ, ಸರಿಯಾಗಿ ಹೇಳು ಅಂತ ಹೇಳಿದರು. ಆಗ ದೇವರು ಸ್ಮರಣೆ ಮಾಡುವಂಥದ್ದು ಗೊತ್ತಾಯ್ತಾ, ದೇವರು ಸ್ಮರಣೆ ಮಾಡು ಅಂತ ಹೇಳಿದ್ರೆ ಸ್ಮರಣೆ ಮಾಡ್ಕೊಂಡು ಹೋಗಿಬಿಟ್ರು ಅಂತ ಹೇಳಿದ್ದಾರೆ. ಅಂದರೆ ಅವರ ತಾಯಿರೋ ಅವರ ಸಿದ್ಧಾಂತ ಒಪ್ಪಲಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಹೇಳೋ ಸಿದ್ಧಾಂತ ನಾನದೇ ಅವರೆಲ್ಲ ಸಾಧ್ಯ ಇಲ್ಲ, ಅಹಂಬ್ರಹ್ಮ ಅನ್ಕೊಳಕ್ಕೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಅವರು ಚೇಂಜ್ ಮಾಡ್ಕೊಂಡ್ಬಿಟ್ರು. ತಾಯಿಗೆ ಇದನ್ನೇ ಹೇಳಿದರು ಅಂದರೆ ತಾಯಿಯೂ ಒಪ್ಪದ ಸಿದ್ಧಾಂತ, ಗೊತ್ತಾಯ್ತಾ? ಅದು ಯಾರೂ ಒಪ್ಪಲಿಕ್ಕೆ, ತಾಯಿ ಮಗು ಏನು ಹೇಳಿದ್ರು ಒಪ್ಕೊಂಡ್ಬಿಡ್ತಾರೆ ಮಕ್ಕಳು, ಅದನ್ನೇ ಒಪ್ಪಲಿಲ್ಲ ಅಂದಮೇಲೆ ಅದು ಸುಳ್ಳು ಸಿದ್ಧಾಂತ, ಅದಕ್ಕೆ ಒಪ್ಪಲಿಲ್ಲ. ಅವ್ರ ಕಡೆ ಯಾರೂ ಇಲ್ಲೇ ಇಲ್ಲ. ಅವರಾರು ಹೋಗ್ತಾರೆ ಅಂತ ಕೇಳಿದ್ರೆ ಸ್ವಾಮಿ ಕತೆ ಇಲ್ಲ, ಅವರು ಲಕ್ಷ್ಮೀ ನೃಸಿಂಹ ಮೋದಿ ಹೇ ಕರಾವಲು ಕತೆ ಮುಗಿದೋಯ್ತಾರೆ. ತಾಯಿನೂ ಒಪ್ಪಲಿಲ್ಲ, ತಾವು ಒಪ್ಪಲಿಲ್ಲ, ಹುಡುಗರು ಹೇಳಿದ್ ಸುಳ್ಳಾಗಲಿಲ್ಲ. ಹಾಗಿದ್ರೆ ತಾವೇ ಒಪ್ಪದಿದ್ದೀನಿ, ಉದಾಹರಣೆ ಹಾಕ್ಸೋಬಿಟ್ಟೆ ಚೆನ್ನಾಗಿರಲಿಲ್ಲ, ನೀವು ತಗೊಳ್ಳಿ ಅಂದರೆ ಹೇಗಿರುತ್ತೆ? ತಮಗೆ ಚೆನ್ನಾಗಿಲ್ಲ ನೀವು ತಗೊಳ್ಳೋದು ಹೇಗಿರುತ್ತೆ? ಯೋಚನೆ ಮಾಡಿ, ಸಾಧ್ಯ ಇಲ್ಲ ಅದರಿಂದ ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾರೆ. ತುಂಬ ವಿಷಯ ಇದೆ, ಅಷ್ಟು ಸಾಕಷ್ಟು. ಇನ್ನು ಜೀವಗಣಾಹ ಹರೇ ರಣುಚಾರಾಹ, ಜೀವರಿಗೂ ದೇವರಿಗೂ ಏನು ಸಂಬಂಧ? ಪ್ರಶ್ನೆ ಭೇದ ಅಂತೂ ಆಯ್ತೀಗ. ಭೇದ ಇದ್ದ ತಕ್ಷಣ ಉದಾಹರಣೆಗೆ ಇಬ್ಬರು ಆಫೀಸರ್ಸ್ ಇಬ್ಬರು ಭೇದ ಇದೆ, ಆದರೆ ಇವನವರು ಡಿಪೆಂಡೆಂಟ್ ಅಲ್ಲ, ಇವನ ಪಾಡಿಗೆವನು ಅವನ ಪಾಡಿಗೆವನು ಅಷ್ಟೇ, ಇಬ್ಬರು ಒಂದು ಬ್ಯಾಂಕ್ ಮ್ಯಾನೇಜರ್ಗಳು ಫ್ರೆಂಡ್ಸ್ ಅಷ್ಟೇ. ಆ ಸ್ವಾಮಿಯ ಭೂತ್ಯ ಭಾವ ಇಲ್ಲ. ದೇವರು ನಮಗೆ ಭೇದ ಅಷ್ಟೇ, ಭೇದ ಇದೆ ಅಷ್ಟೇ ಅಲ್ಲ, ಆತ ಸ್ವಾಮಿಯಾಗಿದ್ದಾನೆ, ನಾವು ಭಕ್ತರಾಗಿದ್ದೇವೆ, ಈ ಥರ ಡಿಫರೆನ್ಸ್ ಇದೆ. ಅವನ ಸ್ವಾಮಿ ನಾವು ದಾಸ, ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ, ಇದು ಸಂಬಂಧ ಇರೋದು. ಸಾಮಾನ್ಯ ಇಂಥ ಸಂಬಂಧ ಎಲ್ಲರೂ ಒಪ್ಕೊಂಡ್ಬಿಟ್ಟು, ಬೇರೆಯವರು ಕೂಡ ಒಪ್ಕೋತಾರೆ, ವ್ಯಾವಹಾರಿಕ ಅವ್ರು ಒಪ್ಕೊಂಡ್ಬಿಡ್ತಾರೆ ವ್ಯಾವಹಾರಿಕದಲ್ಲಿ. ಆದರೆ ಅಲ್ಲಿ ಪದ ಏನು ಉಪಯೋಗಿಸೋದಾರು ಗೊತ್ತಾ? ಅನುಚಾರಾಹ ಅನ್ನೋ ಪದ ಹುಟ್ಟಿದ್ದಾರೆ. ಜೀವಗಣಾಹ ಹರೇ ಹೇ ಅನುಚಾರಾಹ, ಹರಿ ಶಬ್ದ ಮತ್ತೆ ತಂದಿದ್ದಾರೆ. ಹರಿ ಅನುಚರರು, ಅನುಚರರು ಅಂದರೆ ಸಾಮಾನ್ಯ ಅರ್ಥ ಏನು? ಸರ್ವೆಂಟ್ಸ್ ಅಂತ ಅಷ್ಟೇ ಅರ್ಥ, ಅಸಂತನೇ ಅರ್ಥ ಇದೆ. ಸಂಸ್ಕೃತದಲ್ಲಿ ಭಾರಿ ಅರ್ಥ ಇದೆ. ಅನುಸೃತ್ಯ ಚರಾಹ, ಅನುಸೃತ್ಯ ಅಂದರೆ ಜೀವ ಏನೇ ಮಾಡಬೇಕಾದರೂ ಕೂಡ ದೇವರು ಮಾಡಿದ ಮೇಲೆ ಮಾಡಬೇಕೆ ಹೊರತು ಅವ್ರು ಮಾಡೋಕ್ಕೆ ಬರೋದಿಲ್ಲ. ದೇವರು ಮಾಡಬೇಕೋ ಅವ್ರು ಮಾಡಬೇಕು, ದೇವರು ಮಾಡಿಸ್ಬೇಕು ಅವ್ರು ಮಾಡಬೇಕೆ ಹೊರತು ಅವರು ಸ್ವಂತ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಅನುಚರ ಶಬ್ದದ ಕರೆಕ್ಟ್ ಅರ್ಥ ಅದು. ಅನುಸೃತ್ಯ ಚರಣ, ಅನುಸರಿಸೇ ಇರಬೇಕು ಹೊರತು ಬೇರೆ ಇಲ್ಲ. ಹಾಗಿದ್ದರೆ ಸ್ವಾಮಿನ ಪ್ರತಿ ಅನುಸರಿಸುತ್ತಾರಂತ ಕೇಳಿದರೆ ಆ ಅನುಸರಣ ಪೂರ್ತಿ ಅಲ್ಲ, ವರ್ಕಿಂಗ್ ಅವರ್ಸ್ನಲ್ಲಿ ಮಾತ್ರ. ಅದು ಕೂಡ ಕಾಫಿ ಕಿಫಿಗೆ ಹೋಗಿದ್ರೆ ಅದು ಇಲ್ಲ, ಆಮೇಲೆ ಬೇರೆ ಮನೆ ರಿಟೈರ್ ಆದರೂ ಅಂತ ಕೇಳೋದೇ ಇಲ್ಲ. ಆದರೆ ಹಾಗಲ್ಲ, ಸದಾ ಅನುಚಾರ. ಸದಾ ಅನುಚಾರ ಅಂದರೆ 24 hours ಅನುಚಾರ, ಯಾವನಾದಿ ಕಾಲದ ಅನಂತ ಕಾಲದವರು ಅನುಚಾರರು. ಹಾಗಿರ್ಲಿಕ್ಕೆ ಎಲ್ಲರೂ ಎಕ್ಸಾಂಪಲ್ ಇದೆಯಾ ಅಂತ ಕೇಳಿದರೆ ಇದೆ, ಅದೇ ಬಿಂಬ ಪ್ರತಿಬಿಂಬ ಭಾವ ಅಂತಾರೆ. ಇದು ಇಂಪಾರ್ಟೆಂಟ್. ಬಿಂಬ ಪ್ರತಿಬಿಂಬ ಭಾವ ಯಾವ ಮತದವರು ಹೇಳಿಲ್ಲ, ಆಚಾರ ಹೇಳಿದ ಮಾತ್ರ ಗೊತ್ತಾಗಿತ್ತು. ಉಳಿದವರೆಲ್ಲ ದೇವರಿದ್ದಾನೆ, ಅವನು ದೊಡ್ಡವನ ಇಷ್ಟೇ ಹೇಳಿದ್ರು, ಅವ್ರು ರಾಜ ಇದ್ದಾಗೆ ಅವ್ರು ಭೃತ್ಯರಿದ್ದಾಗೆ. ಅದು ಎಷ್ಟೇ ದೊಡ್ಡದವರಾದರೂ ಕೂಡ ಒಂದು ಲಿಮಿಟೇಷನ್ ಇದೆ ಅದರೊಳಗೆ. ಆದರೆ ಆಫೀಸರ್ ಎಷ್ಟೇ ದೊಡ್ಡವನಾದ್ರು ಮನೆಗೆ ಬಂದರೆ ತಂಟೆ, ಯಾರೋ ಮನೆ ಬಳಿ ಕಳೆದು ಕೈ ಹಾಕಿರೋ ಸರ್, ನೀವು ಆಫೀಸರು ಇಲ್ಲೇ ಇರಿ, ಮನೆ ವಿಷಯ ಕೈ ಹಾಕಬೇಡಿ ಅಂತ ಹೇಳ್ತಾರೆ. ಮನೆ ವಿಷಯವನ್ನು ಅಲ್ಲಿ ಹೇಳೋಕ್ಕೆ ಬರೋದೇ, ಅಲ್ಲಿ ಮನೇಲಿ ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಎಷ್ಟು ಆಫೀಸರ್ ಆದರೂ ಕೂಡ ರೂಲ್ಸ್ ಪ್ರಕಾರ ಕೂಡ ಅವನಿಗೆ ಮನೆಯಲ್ಲಿ ವ್ಯಾಪ್ತಿ ಇಲ್ಲ. ಆಫೀಸ್ಗೆ ಅದು ಕಾಮೆಂಟ್ ಮಾಡಬಹುದು, ಮನೆ ವಿಷಯ ಕಾಮೆಂಟ್ ಮಾಡಾಗಿಲ್ಲ. ಎಂಥ ಸಂಬಳ ಕೊಟ್ಟರು ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ದೇವರುಗಳವಿರೋ ಸಂಬಂಧ ಬರೀ ರಾಜಭೃತ್ಯ ಭಾವ ಸಂಬಂಧ ಅಲ್ಲ. ಎಂಥ ಸಂಬಂಧ ಇದು? ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ರಾಜ ಹೇಳ್ತಾನೆ ಭೃತ್ಯ ಮಾಡ್ತಾನೆ, ಈ ಸಂಬಂಧ ಅಲ್ಲ. ರಾಜ ಮಾಡಿದ್ರೇ ಭೃತ್ಯ ಮಾಡ್ತಾನೆ, ಅವನು ಮಾಡಿದ ಹಾಗೇನೇ ಮಾಡ್ತಾನೆ, ಮಾಡದೆ ಹೋದ್ರೆ ಏನು ಮಾಡಲಿಕ್ಕೂ ಬರೋದಿಲ್ಲ. ಅದು ಬಿಂಬ ಪ್ರತಿಬಿಂಬ ಭಾವ. ಕರಡಿ ಮುಂದೆ ನಿಂತ್ಕೊಂಡಿದ್ದಾನೆ ಬಿಂಬ, ಅಲ್ಲಿ ಇವನು ತಾನು ಬಿಂಬ, ಅದು ಪ್ರತಿಬಿಂಬ. ಪ್ರತಿಬಿಂಬ ಕೈ ಎತ್ತಬೇಕು, ಏನು ಮಾಡಿ ಎತ್ತದಿಲ್ಲ, ತಾನು ಎತ್ತಾನೆ ತಕ್ಷಣ ಎತ್ತಿಬಿಡುತ್ತೆ, ಕಾಲು ಚಾಚ ತಕ್ಷಣ ಚಾಚುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ, ಅದು ಏನು ಮಾಡಿದಾಗ ಮಾಡುತ್ತೆ. ಎಷ್ಟಂದರೆ ಆಲ್ವೇಸ್ 24 ಎವ್ರಿ ಟೈಮ್ ಪ್ರತಿಬಿಂಬ ಏನಾಗಿರಬೇಕು? ಬಿಂಬದ ಅಧೀನವಾಗಿಯೇ ಇರಬೇಕು. ಇಂಥ ಕಾನ್ಸೆಪ್ಟ್ ಯಾರೂ ಒಪ್ಪಲಿಲ್ಲ. ಉಪನಿಷತ್ ಹೇಳಿದರು ಆಭಾಸ ಅಂತ ಕರೆದಿದ್ದಾರೆ. ಆಭಾಸ ಅಂದ್ರೇನು? ಪ್ರತಿಬಿಂಬ ಅಂತ ಅರ್ಥ. ಆ ಪರಮಾತ್ಮ ಬಿಂಬ, ಇವರೆಲ್ಲ ಆಭಾಸ. ಆಭಾಸ ಪಶ್ಯ ಪವನಃ, ಪವನಸ್ಯ ರುದ್ರ ಶೇಷಾತ್ಮಕ ಗರುಡ ಏವಚ ಚಕ್ರಕಾಮ. ಈ ಬಿಂಬ ಪ್ರತಿಬಿಂಬ ಭಾವ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಿಜವಾದ ಸಿದ್ಧಾಂತ ತಿಳಿಯೋದು ಆಗಲ್ಲ. ಆಗೆಲ್ಲವೂ ದೇವರು ಮಾಡಿಸ್ತಾರೆ, ಅರ್ಥ ಆಗುತ್ತೆ. ಏನು ಮಾಡಿಸಿದಾಗ ಪ್ರತಿ ಕೆಲಸದಿಂದ ದೇವರಿರಬೇಕು. ಪಶ್ಯನ್ ನಾವು ನೋಡ್ತೇವೆ, ದೇವರು ನೋಡಿಸಿದ್ರೆ ನೋಡಿದ್ರೆ ನೋಡೋಕ್ಕೆ ಬರೋದಿಲ್ಲ. ಶೃಣ್ವನ್ ಕೇಳಬೇಕಾದ್ರೆ ದೇವರು ಕೇಳಿಸ್ಬೇಕು, ಎಲ್ಲದವರು ಕೇಳೋಕ್ಕೆ ಸಾಧ್ಯ ಇಲ್ಲ. ಪಶ್ಯನ್ ಶೃಣ್ವನ್ ಸ್ಪೃಶ್ಯನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಆಗ ನಮಗೆ ಸ್ಪಷ್ಟ ಅರ್ಥ ಆಗುತ್ತೆ ಏನು ಸಿದ್ಧಾಂತ ಅಂತ ಗೊತ್ತಾಗುತ್ತೆ. ಅದನ್ನೇ ನುಡಿದು ಮಾಡಿ ಮಾಡಿಸುವ, ನುಡಿದು ನುಡಿಸುವ ಅಂದರೆ ದಾಸರ ಕ್ಲಿಯರಾಗಿ ಬರೆದಿರೋದು. ನಮಗೆ ಅರ್ಥ ಆಗುತ್ತೆ, ಏನೇ ದೇವರು ಮಾಡಿದರೂ ನಾವು ಮಾಡ್ತೇವೆ. ನಮಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ನಮಗೆ ಯಾವ ಕಾಲಕ್ಕೂ ಇಲ್ಲ. ಜಡಕ್ಕೆ ಕರ್ತೃತ್ವನೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ಜೀವನಿಗೆ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ದೇವರಿಗೆ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇದು ಬಹಳ ಮುಖ್ಯ. ಇದು ಮೂರು ಡಿಫರೆನ್ಸ್ ಇದೆ. ಬರೀ ಜಡ, ಜೀವ ಪರಮಾತ್ಮ. ಪರಮಾತ್ಮನಿಗೆ ಸ್ವತಂತ್ರ ಕರ್ತೃತ್ವ ಇದೆ, ಜೀವನಿಗೆ ಪರಾಧೀನ ಕರ್ತೃತ್ವ ಇದೆ, ಜಡಕ್ಕೆ ಕರ್ತೃತ್ವನೇ ಇಲ್ಲ. ಯಾಕೆ? ಇಚ್ಛೆ ಇದ್ದರೆ ಕರ್ತೃತ್ವ, ಜಡಕ್ಕೆ ಇಚ್ಛೆನೇ ಇಲ್ಲ. ಜ್ಞಾನೇಚ್ಛಾ ಕ್ರಿಯೆ ಎನ್ನುವುದು ಇವತ್ತು ಲೋಕದೊಳಗೆ ಅವನ ಕಲ್ಲು ಹೊಡಿತಾನೆ, ಕಲ್ಲು ಬೀಳುತ್ತೆ. ಯಾರು ಕೂಡ ಕಲ್ಲಿ ಪನಿಷ್ಮೆಂಟ್ ಕೊಡೋದಿಲ್ಲ, ಕಲ್ಲಿ ಪನಿಷ್ಮೆಂಟ್ ಕೊಡೋ ಹೋದ್ರೆ ಪನಿಷ್ಮೆಂಟ್ ಕೊಡ್ತಾರೆ. ಯಾಕೆ? ಆ ಕಲ್ಲು ಹೊಡಿತು ನಾನೇನು ಮಾಡಲಿ ಅಂತ ಕೇಳಿದರೆ ಅವನು ಕಲ್ಲು ಹೊಡೆದು ನಾನೇನು ಮಾಡಲಿ ಅಂತ ಅವನು ಇರ್ತಾನೆ. ಆಮೇಲೆ ಅವನು ಕಲ್ಲು ಹೊಡಿತಾನೆ, ನಾನೇನು ಕಲ್ಲಿ ಕೇಳ್ಕೊಂಡು ಏನು ಮಾಡ್ತೀಯ? ಹಾಗೆ ನಾನು ಕೈ ಹೊಡೆದಿದ್ದು ಅಂತ, ನಾನು ಕೈ ಹೊಡೆದಿದ್ದು ಅಂತ ಕೇಳಿದರೆ ಅದು ತಪ್ಪಿ ಹೋಗುತ್ತೆ, ಸಾಧ್ಯ ಇಲ್ಲ. ಜಡ ಪದಾರ್ಥ ಯಾವುದೇ ಕೋರ್ಟು ಕಚೇರಿಯಲ್ಲಿ ಭಾರಿ ಭಾರಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಡಾಕ್ಟರ್ಗಳು. ಒಬ್ಬ ಸತ್ತೋಗಿದ್ದಾನೆ, ಒಬ್ಬ ಕೊಲೆ ಆಗಿಬಿಟ್ಟಿದೆ, ಹೇಗೆ ಸತ್ತ ಅಂಥೇಳಿ ಮೊದಲು ಇದು ಕಳಿಸ್ತಾರೆ, ಕೋರ್ಟ್ ಪಾಂಡಿಟಮ್ ಹೋಗ್ತಾರೆ. ಅವನಿಗೆ ಆಯಿತು ಪಾಯ್ಸನ್ ಆಗಿ ಸತ್ತ ಅಂತ ಹೇಳ್ಬಿಟ್ಟು ಆ ಕ್ಲೋಸ್ ಕೇಸ್ ಕ್ಲೋಸ್ ಮಾಡ್ತಾರೆ. ಯಾರು ಪಾಯ್ಸನ ಸತ್ತು ಅಂತ, ಪಾಪ ಪಾಯ್ಸನ್ ಕೊಂದಿದೆ, ಆದ್ದರಿಂದ ಕೇಸ್ ಮುಚ್ಚೋಯ್ತು. ಇಲ್ಲ, ಪಾಯ್ಸನ್ ಯಾರು ಹಾಕಿದ್ರು ಒಂದು ಪ್ರಶ್ನೆ ಆಗಿದೆ. ಅದೇ ಪಾಯ್ಸನ್ ಹೋಗಲು ಸಾಧ್ಯ ಇಲ್ಲ. ಯಾಕೆ? ಅದು ಅಚಿತ್ತನು. ಜಡ ಪದಾರ್ಥಕ್ಕೆ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ, ಡೇರ್ಫೋರ್ ಅದು ಯಾರು ಹಾಕಿದರೆ ಮಾತ್ರ ಹೋಗೋದು. ಯಾರು ಹಾಕಿದ್ದಾರೆ ಹುಡುಕ್ತಾರೆ, ಸಿಗ್ತಾನೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಸತ್ತಿತ್ತು ವಿಷದಿಂದ, ವಿಷಕ್ಕೆ ಶಿಕ್ಷೆ ಇಲ್ಲ, ವಿಷಕ್ಕೆ ಪ್ರಯೋಗ ಮಾಡಿದವನೇ ಶಿಕ್ಷೆ. ಯಾಕೆ? ಚೇತನ, ಚೇತನ ಇದು ಜಡ. ಇದು ಕೋರ್ಟ್ ಇರೋದೆಲ್ಲ ವ್ಯಕ್ತಿನ ಡಿಸೈಡ್ ಮಾಡಲಿಕ್ಕೆ, ಈ ಡಾಕ್ಟರ್ಸ್ ಇರೋದೆಲ್ಲ ಈ ಕಾಲ ಡಿಸೈಡ್ ಮಾಡಲಿಕ್ಕೆ. ಡಾಕ್ಟರ್ಗಳು ಯಾರು ಕೊಂದ ಅಂತ ಹೇಳೋ ಶಕ್ತಿ ಅವರಿಗಿಲ್ಲ. ವಿಷ ಹಾಕಿದ್ದಕ್ಕೆ ಸತ್ತಿದ್ದಾರೆ ಅಷ್ಟು ಹೇಳ್ತಾರೆ ಅಷ್ಟೇ, ಅಥವಾ ಚಾಕು ಹಾಕಿದ್ದಾರೆ ಸತ್ತು ಹೋಗಿದ್ದಾರೆ ಹೇಳ್ತಾರೆ, ಅದಕ್ಕಿಂತ ಮುಂಚೆ ಹೇಳೋದಿಲ್ಲ ಅವರು. ಕೋರ್ಟಿಗೆ ಬಂದಾಗ ಯಾರು ಹಾಕಿ ಆ ಡಿಸ್ಕಷನ್ ಶುರುವಾಗ, ಅಂದರೆ ಚೇತನ ಬಗ್ಗೆ ಡಿಸ್ಕಷನ್ ಮಾಡೋದು ಇವರು, ಆ ಕಾಸ್ ಬಗ್ಗೆ ಡಿಸ್ಕಸ್ ಮಾಡೋದು ಅವರು. ಅದು ಇಬ್ಬರು ಸ್ಕೋಪೇ ಬೇರೆ ಇರೋದ್ರಿಂದ ದೇವರು ಸ್ವತಂತ್ರ, ನಾವು ಪರಾಧೀನ ಕರ್ತೃಗಳು, ಜಡ ಪದಾರ್ಥ ಕರ್ತೃವೇ ಅಲ್ಲ. ಮೂರು ಸ್ಟೇಜ್ ಇದೆ, ಆದ್ದರಿಂದ ಮೂರಕ್ಕೇನಿದೆಯಾಗ ಭೇದ ಇದೆ ಅಷ್ಟೇ. ಪರಾಧೀನ, ಸ್ವತಂತ್ರ ಮತ್ತು ಎರಡೂ ಇಲ್ಲದೆ ಇರೋದು. ಮೂರನ್ನು ಒಪ್ಕೊಳ್ಳೋದು ಒಂದೇ, ಪಂಚಭೇದ ಹೇಳೋದು ಒಂದು ಸಿಂಪಲ್. ಅದು ಪಂಚಭೇದ, ಮೂರು ಒಪ್ಕೊಂಡ್ರೆ ಪಂಚಭೇದ ಒಪ್ಕೊಂಡ ಲೆಕ್ಕ. ದೇವರಿದ್ದಾನೆ, ಜೀವ ಇದ್ದಾನೆ, ಜಡ ಇದೆ, ಮೂರಾಯ್ತು ಇಲ್ಲಿಗೆ. ಜೀವ ಜಡರಿಗೆ ಸಂಬಂಧ ಏನು? ಭೇದ. ಜಡಕ್ಕೂ ದೇವರಿಗೆ ಸಂಬಂಧ ಏನು? ಭೇದ. ಜೀವ ಜೀವ ಸಂಬಂಧ ಭೇದ, ಜಡ ಜಡ ಸಂಬಂಧ ಭೇದ, ಮೂರು ಇದ್ದಾನೆ. ಇದೇ ಪಂಚಭೇದ. ಪಂಚಭೇದ ಅಂಬ ಸರಿಯಾಗಿ ಅರ್ಥ ಮಾಡ್ಕೊತ ಹೊರಟ್ರೆ ಯಾವ ಸಮಸ್ಯೆ ಇಲ್ಲ. ಅನುಚರ ಅಂಬೋದಕ್ಕೆ ಸದಾ ಅನುಚರರು, ನೆನ್ಪಿಟ್ಟು ಸದಾ ಅನುಚರರು, ಅನಾದಿ ಕಾಲದಿಂದ ಅನುಚರರು, ಅನಂತ ಕಾಲದವರೆಗೆ ಅನುಚರರು, ಪ್ರತಿ ಜನ್ಮದಲ್ಲೂ ಅನುಚರರು, ಪ್ರತಿ ಕ್ಷಣದಲ್ಲೂ ಅನುಚರರು. ನಾಹಂಕರ್ತ ಹರಿಕರ್ತ, ಈ ಭಾವನೆ ತಿಳ್ಕೊಂಡಾಗ ಇದು ಬರೀ ಹೇಳೋ ಮಾತಲ್ಲ, ಅನುಭವದಿಂದ ಗೊತ್ತಾಗೋ ಮಾತು ಅಂತ ಹೇಳಿದೆ. ನಮಗೆ ಗೊತ್ತಾಗುತ್ತೆ ಹೊಡೀತು ಅಂತೇವೆ, ಮತ್ತೆ ಇಲ್ಲಿಂದ ಹೊಡಿತಾಗಿದ್ರು ಈಗ ಗೊತ್ತಾಗಲಿಲ್ಲ ಅಂತೇವೆ. ಯಾವ್ದು ಗೊತ್ತಾಗಲಿ, ಏನು ಕಾರಣ ಇದು? ಕೃಷ್ಣ ಹೇಳ್ತಾನೆ ಮತ್ತ ಸ್ಮೃತಿರಿ ಜ್ಞಾನ ಮಹೋಹ ನಂಚ, ನನ್ನಿಂದನೇ ಆಗೋದು. ಸರಿ ಅರ್ಥ ಮಾಡ್ಕೋಬೇಕು. ಕಣ್ಣು, ನಮ್ಮ ಕಣ್ಣಲ್ಲಿ ನೋಡ್ತೇವೆ ಅಂತ ಹೇಳ್ತೇವೆ, ಕಣ್ಣಿದ್ದರಲ್ಲಿ ಕಾಣುತ್ತೆ ನಿಯಮ ಇಲ್ಲ, ಎಲ್ಲೋ ನೋಡ್ತಾರೆ ಗೊತ್ತಾಗೋದಿಲ್ಲ. ಅಥವಾ ಕಣ್ಣು ಹೋಯ್ತು ಗೊತ್ತಾಗಲಿಲ್ಲ, ಕಣ್ಣು ತನ್ನ ಕೈಯಲ್ಲಿದ್ದರೆ ಕಣ್ಣು ಹೋಗಲೇಬಾರ್ದಾಗಿತ್ತು ಅವನಿಗೆ. ಕಣ್ಣಿಟ್ಕೊಂಡು ಸ್ವಾತಂತ್ರ್ಯ ಅವನಿಗಿಲ್ಲ ಅಂತ ಆಯ್ತಲ್ಲ. ಈಗ ದೇವತೆಗಳಿದ್ದಾರೆ, ಅವರಿಗೂ ಸ್ವಾತಂತ್ರ್ಯ ಇಲ್ಲ, ದೇವರಿದ್ದಾರೆ. ಮತ್ತೆ ಈ ರೀತಿ ಹಂತ ಹಂತ ಯೋಚನೆ ಮಾಡ್ತಾ ಹೊರಟ್ರೆ ಅದು ಸೀರೀಸ್ ಆಫ್ ಡಿಪೆಂಡೆನ್ಸ್, ಸೀರೀಸು. ಇಂಡಿಪೆಂಡೆಂಟ್ ಒಬ್ಬನೇ, ಹರಿರೇವ ಬರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಅದು ಸರಿಯಾಗಿ ಅರ್ಥ ಮಾಡ್ಕೋತಾ ಹೊರಟ್ರೆ ಅದು ಇದು ಯಾವುದೇ ಒಂದು ಪ್ರಯೋಗಕ್ಕೆ ಒಂದು ದೊಡ್ಡ ಒಂದು ಪ್ರಯೋಗಾಲಯ ಅಂತ ಬೇಕು, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಏನೇನೋ ಬೇಕಾದ್ರೆ. ಇದನ್ನು ತಿಳ್ಕೊಳ್ಳೋದು ಅನುಭವ ಸಾಕಲ್ಲ, ನಮ್ಮ ಅಸ್ವಾತಂತ್ರ್ಯ ತಿಳ್ಕೊಳ್ಳೋದಕ್ಕೆ ಬರೀ ಅನುಭವ. ಸುಮ್ಮನೆ ಕೂಡ್ಲಕ್ಕೆ ಹೋಗ್ತಾನೆ, ಕೂಡ್ಲಕ್ಕಾಗೋದಿಲ್ಲ, ನಿಂತ್ಕೋತಾನೆ, ನಿಂತ್ಕೋತ ಆಮೇಲೆ ಸಾಕಾಗುತ್ತೆ, ಮತ್ತೆ ಓಡಾಡ್ತಾರೆ, ಮತ್ತೆ ಕೂಡ್ತಾನೆ, ಚೇಂಜ್ ಆಗ್ತಾನೆ ಇರ್ತಾನೆ ಅವನು. ಒಂದು ಸ್ಥಿತಿರ್ಲಕ್ಕೆ ಬರೋದಿಲ್ಲ ಅವನಿಗೆ, ಯಾಕೆ? ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಸುಮ್ಮನೆ ಎಷ್ಟೇ ಕೂತರು ಕೂಡ ಮರಿದಾಗ ಉಸಿರಾಡ್ತಾನೆ, ಅದು ಇಲ್ಲ ಸತ್ತೋಗಿದ್ದಾರೆ ಅಂತ ಅರ್ಥ ಅಷ್ಟೆ. ಉಸಿರಾಟ ನಿಲ್ಲಿಸ್ಬಿಟ್ಟು ಸತ್ತೋಗಿದ್ದಾರೆ. ಉಸಿರ ಹೊಣಾಡ್ತಾನೆ ಅಂದರೆ ಇಲ್ಲ, ಮಲಗಿಬಿಟ್ಟಿದ್ದಾನೆ, ಮಲಗಿದ್ದಾನೆ. ಉಸಿರಾಡ ಜ್ಞಾನನೇ ಅವನಿಗೆ ಇಲ್ಲ ಅಂದಮೇಲೆ ಯಾರೋ ಆಡಿಸ್ತಿದ್ದಾರೆ ಅಂತ ಇಲ್ಲ. ಇವತ್ತು ನಾವೇ ಉಸಿರಾಡೋದು ಹೊತ್ತಿದ್ರೆ ಮಲಗಲು ಸಾಧ್ಯನೇ ಇಲ್ಲ, ನಾವೇ ಉಸಿರಾಡೋ ಕೆಲಸ ಆಗಿದ್ರೆ ಮಲಗಕ್ಕೆ ಬರ್ತಿದ್ದಿಲ್ಲ, ಅಥವಾ ಅದು ಬಿಟ್ಟಿದ್ರೆ ಹೇಳಕ್ಕೆ ಬರ್ತಿದ್ದಿಲ್ಲ. ಹಾಗಾಗ್ತಿತ್ತು ಇಲ್ಲ, ಮಲಗಕ್ಕಿಲ್ಲ ಹೇಳಕ್ಕಿಲ್ಲ. ಇವತ್ತು ನಡೀತಾ ಇದೆ, ಯಾರೋ ಮಾಡ್ತಿದ್ದಾರೆ. ಇದು ಅರ್ಥ ಮಾಡಿ ಉಣ್ಣನ ಊಟ ಮಾಡಿ ಕೂತ್ಬಿಡ್ತೇವೆ ಅಷ್ಟೇ, ಜೀರ್ಣ ಯಾರೋ ಮಾಡಿಸ್ತಿದ್ದಾರೆ, ನಮ್ಮ ಕೆಲಸ ಅಲ್ಲದು. ಬಲಿಕಂತ ಕೂತಿದ್ವಿ ಮತ್ತೆ ಏನೋ ಮಾಡ್ತಾ ಇದ್ದೇವೆ, ಜೀರ್ಣ ಹೇಗಾಗತ್ತಾಗಿದ್ರೆ? ಭಗವಂತ ಹೇಳ್ತಾರೆ, ಅಹಂ ವೈಶ್ವಾನರು ಭೂತ್ವಾ ಪ್ರಾಣಿನಾಂ ದೇಹ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧ. ಪೋಸ್ಟ್ ಬಾಕ್ಸಲ್ಲಿ ಲೆಟರ್ ಹಾಕಿದ, ಅದು ಹೋಗುತ್ತೆ, ಹೇಗೆ ಹೋಗುತ್ತೆ? ಒಯ್ಯೋ ವ್ಯವಸ್ಥೆ ಇದೆ ಅದಕ್ಕೆ. ಇದು ಡೆಡ್ ಬಾಕ್ಸಲ್ಲಿ ಅಲ್ಲೇ ಬಿದ್ದಿರುತ್ತೆ ಅಷ್ಟೇ, ಒಯ್ಯೋ ವ್ಯವಸ್ಥೆ ಯಾವಾಗ ತಪ್ಪಿ ಹೋಗುತ್ತೆ ಬಿದ್ದು ಬಿಡುತ್ತೆ. ಹಾಗೆ ನೋಡೋದು ನಮಗೆ ಕಾಣಿಸೋದಿಲ್ಲ, ಯಾವಾಗ ಬಂದು ತೊಗೊಂಡೋಗ್ಬಿಡ್ತಾನೆ. ಆದರೆ ವ್ಯವಸ್ಥೆ ಇದೆ ಅದಕ್ಕೊಂದು. ನಮ್ಮ ದೇಹದೊಳಗೆ ಹಾಕೋ ಪ್ರತಿಯೊಂದು ಪದಾರ್ಥ ಜೀರ್ಣ ಆಗಬೇಕಾದ್ರೆ ದೇವರು ಮಾಡಿಸ್ತಾನೆ, ಮತ್ತು ಪ್ರಾಣಾಪಾನ ಸಮಾಯು ವಾಯುದೇವರು ಸೇರಿ ಹೇಳ್ತಾನೆ. ನಾನು ವಾಯುದೇವರು ಇಬ್ಬರು ಸೇರಿ ಮಾಡ್ತೇವೆ. ತಾನು ಸ್ವತಂತ್ರ ಅಹಂ, ಪ್ರಾಣಾಪಾನ ಸಮಾಯುಕ್ತ ಸೆಕೆಂಡರಿ, ಮುಖ್ಯ ಕಾರಣ ನಾರಾಯಣ, ಆಮೇಲೆ ವಾಯುದೇವರು, ಉಳಿದ ದೇವತೆಗಳು. ಇದೆಲ್ಲ ಅನುಭವ ತಂದ್ಕೊಂಡ್ರೆ ಪ್ರತಿ ಸ್ಟೇಜಲ್ಲಿ ನಮಗೆ ಅಸ್ವಾತಂತ್ರ್ಯ ಅನುಭವ ಬರೋದರಿಂದ ನಾಹಂಕರ್ತ ಹರಿಕರ್ತ. ಇದು ಅನುಚರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಚರಭಕ್ಷಣೆ ಅಂತ ಧಾತು ಇರೋ ಭಕ್ಷಣ ಅನುಚರಾಹ. ಅನುಚರ ಅಂದ್ರೇನು? ನಾವು ತಿನ್ಬೇಕಾದ್ರೆ ದೇವರು ತಿನ್ನಿಸಿದ್ರೆ ತಿನ್ಲಕ್ಕೆ ಬರೋದಿಲ್ಲ. ತಾಯಿ ಮಗುವಿನ ಬಾಯಲ್ಲಿ ಅನ್ನ ಇಟ್ಟರೆ ತಿನ್ನು ತೊಗೊಂಡಿರೋ ಬರೋದಿಲ್ಲ, ಅದಕ್ಕೆ ಇಟ್ಕೊಂಡ್ರೆ ಮಾತ್ರ ಅದು ತಿನ್ಲಕ್ಕೆ ಬರೋದು. ದೇವರು ಹಾಗೆ ತಾನು ತಿಂದು ನಮ್ಮ ತಿನ್ನಿಸ್ತಾನೆ ಅಂತ ಹೇಳ್ತಾನೆ. ಹಲ್ಲುಗಳು ಅಗಿಯುತ್ತಲ್ಲ, ಹಲ್ಲುಗಳ ದೇವರಿದ್ದಾನೆ. ಇಲ್ಲವರು ಸತ್ತೋಗ್ತಿದ್ದವು, ಅವ್ರ ನಾಲಿಗೆ ಇದೆ ನುಂಗಕ್ಕೆ ಬರುತ್ತೆ, ನಾಲಿಗೆ ನುಂಗಕ್ಕೆ ಬರೋದಿಲ್ಲ, ದೇವ್ರು ನುಂಗಿಸ್ತಾನೆ ಕೂತ್ಕೊಂಡು. ತಾಯಿ ಒಂದು ಸ್ಟೇಜಲ್ಲಿ ಸ್ಟಾರ್ಟ್ಬಿಡ್ತಾಳೆ, ಬಾಯಲ್ಲಿಟ್ಟರೆ ಮುಗಿತು ಕತೆ. ಆದರೆ ಹುಡುಗ ಮುಂದೆ ದೇವ್ರು ನೋಡ್ಕೊತಾನೆ, ಮೇಲೆ ಮುಂದಿನ ಕೆಲಸನ ನುಂಗಿಸೋ ದೇವ್ರು ನುಂಗಿಸ್ತಾನೆ, ಇನ್ನ ದೇವ್ರು ಮಾಡಿಸ್ತಾನೆ. ಅನುಚರಾಹ ಚರಕ್ಷಣೆ. ಸೊ ನಾಹಂ ಭೋಕ್ತಾ ಹರಿರ್ಭೋಕ್ತಾ ಅಂತ. ಹಾಗಿದ್ದರೆ ಭಕ್ಷಣಕ್ಕೆ ಒಂದೇ ಬೇಕಾ? ಉಪಲಕ್ಷಣ ಅಂತ ಕರೀತಾರೆ. ನಾಹಂಕರ್ತ ಹರಿಕರ್ತ, ಪ್ರತಿ ಕೆಲಸಕ್ಕೂ ಹಾಗೇನು ಮಾಡಬೇಕಾಗ ದೇವರೇ ಮಾಡಿಸ್ಬೇಕು. ನಾಹಂ ಶ್ರೋತ ಹರಿಹಿ ಶ್ರೋತ, ನಾಹಂ ಗಂತ ಹರಿಹಿ ಗಂತ, ನಾಹಂ ವಕ್ತ ಹರಿಹಿ ವಕ್ತ. ಪ್ರತಿಯೊಂದು ಹೇಳ್ತಾ ಹೊರಟ್ರೆ ಪ್ರತಿ ಸ್ಟೇಜಲ್ಲೂ ಆಗುತ್ತೆ. ಇಂಥ ಸ್ವಾತಂತ್ರ್ಯವನ್ನು ನಾವು ಬ್ಯಾಂಕ್ನಲ್ಲಿ ಕಾಣ್ತೇವೆ. ಕ್ಯಾಶಿಯರ್ಗೆ ಚೆಕ್ ಕೊಡ್ತೇವೆ, ಅವನು ದುಡ್ಡು ಕೊಡ್ತಾರೆ. ಆಮೇಲೆ ಏನು ಮಾಡ್ದ, ಯಾರು ದುಡ್ಡು ಕೊಟ್ಟರು ಅಂತ ಮನೇಲಿ ಕೇಳ್ತಾರೆ. ಬ್ಯಾಂಕ್ ಕೊಡ್ತು ಅಂತಾರೆ, ಕ್ಯಾಶಿಯರ್ ಕೊಡ್ತು ಅಂತ ಯಾರು ಹೇಳ್ತಾರಾ? ಹೇಳೋದಿಲ್ಲ. ಕೊಟ್ಟಿದ್ದವನೇ ಆ್ಯಕ್ಚುಯಲಿ ಅವ್ನು ಕೊಟ್ಟಿದ್ದು ಅಂತ ಹೇಳೋದು. ಅವನ್ನೇ ಕೇಳಿದರೆ ನಾನಿಲ್ಲಿ ಕೊಟ್ಟೆ ಅಂತಾನೋ ಅಂತಾನೆ. ಮತ್ತೆ ಬ್ಯಾಂಕ್ ಕೊಡ್ತು ಅಂತಾನೆ, ತಾನು ಕೊಟ್ಟಿದ್ದು ತಾನು ನಾನು ಕೊಟ್ಟಿಲ್ಲ ಅಂತಾನೆ, ತಾನು ಕೊಡ್ತಾನೆ ಕೊಟ್ಟಿಲ್ಲ ಅಂತಾನೆ. ಯಾಕೆ? ನಾಹಂಕರ್ತ ಹರಿಕರ್ತ. ಬ್ಯಾಂಕ್ ಕೊಡ್ತು ತಂದೆ, ತಂದೇನು ಸಂಬಂಧ ಇಲ್ಲ ಅವರೊಳಗೆ. ಅಲ್ಲಿ ಮುಂದೆ ಲಕ್ಷಾಂತರ ರೂಪಾಯಿ ಬಿದ್ದಿದೆ, ಅವ್ನು ಅರ್ಜೆಂಟ್ 100 ರೂಪಾಯಿ ಬೇಕಾಗಿದೆ, ಅಲ್ಲಿಂದ ತೊಗೊಳಗಿಲ್ಲ ಅವನು. ಅಲ್ಲಿಂದ ತೊಗೊಳಗೆ ಸಹ ತೊಗೊಂಡ್ರೆ ಅವ್ನು ಮತ್ತೆ ಜೈಲು ಒಳಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಅವ್ನು ನಂದಲ್ಲ, ಅದು ಇಟ್ಕೊಂಡು ಕೂತಿದ್ದು ನಂದಲ್ಲ ಅಂತ ಹೇಳ್ತಾನೆ. ಅಷ್ಟು ದುಡ್ಡು ಇಟ್ಕೊಂಡಿರ್ತಾನೆ, ಯಾರೋ ಫ್ರೆಂಡ್ ಬರ್ತಾನೆ, ಅವ್ನು ದುಡ್ಡು ಕೊಡೋದು ನಂದಲ್ಲ ಬರಾಯ ಅಂತ ಹೇಳ್ತಾನೆ, ಇಟ್ಕೊಂಡಿದ್ದ ನಂದಲ್ಲ ಅಂತಾನೆ. ಅದೇ ರೀತಿ ನಮಗೇನಿದ್ರು ನಮ್ಮದಲ್ಲ, ದೇವ್ರದ್ದು ಜ್ಞಾನ ಇರಬೇಕು. ಇವತ್ತು ಮನೆ ಇದೆ, ದೇವ್ರು ನಮ್ಮದಲ್ಲ, ನಾಹಂಕರ್ತ ಹರಿಕರ್ತ. ಅದು ತ್ಯಾಗ ಬಿಡಬಾರ್ದು. ಮತ್ತೆ ದೇವರಿಕ್ಕರ್ ಹರಿ ಕೊಡ್ತಾರೆ ಅಂತ ಹೇಳಬಾರ್ದು. ಅದಕ್ಕೆಲ್ಲ ಕೂಡ ನಾವೇ ಸಂಬಂಧ. ಥ್ರೂ ನಮ್ಮಿಂದ ದೇವರು ಕೊಡಿಸ್ತಾರೆ ಹೊರತು ಎಲ್ಲದಕ್ಕೂ ದೇವರೇ ಕರ್ತ. ಅದು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ ಪ್ರತಿ ಸ್ಟೇಜಲ್ಲಿ ನಮಗೆ ಇಲ್ಲಿ ಕೂತಿದ್ದೇವೆ, ಈ ಜಾಗ ನಮ್ಮದಲ್ಲ, ಎಚ್ಚರಿಕೆ ನಮಗಿದೆಯಲ್ಲ. ಈಗ ಈ ಜಾಗ ನಮ್ಮದಲ್ಲ, ಇದ್ಯಾವ ಪ್ರದೇಶ ನಮ್ಮದಲ್ಲ. ಕೂಡೋದು ಎದ್ದೋಗೋದು, ಜಮಖಾನ ಕೂಡ ಒಯ್ಯಾಗಿಲ್ಲ, ಕೂಡೋದು ಎದ್ದೋಗೋದು. ಅದಕ್ಕೆ ಅಂಗಡದಲ್ಲಿ ಪಕ್ಷಿ ಕುಡಿತಂತೆ ಕುಡಿತು ಹಾರಿ ಹೋದಂತೆ ದಾಸರಣ್ಣ. ನಮ್ಮದಾಗಿ ಯಾವ ಈಶಾವಾಸ್ಯ ವಿಧಂ ಸರ್ವ ಯತ್ಕಿಂಚ ಜಗತ್ಯಾಂ ಜಗನ್. ಅನುಚರಾಹ ಅನ್ನೋ ಮಾತಿನೊಳಗೆ ಎಷ್ಟರ್ಥ ಇದೆ. ಜೀವಗಣಾಹ ಹರೇಹೇ ಅನುಚರಾಹ, ಇನ್ನೂ ತುಂಬ ಅರ್ಥ ಇದೆ. ಜೀವ ಅಂತ ಹೇಳ್ಬೇಕು, ಜೀವಗಣ ಅಂತ ಹೇಳಬೇಕು. ಜೀವಾಹ ಹರೇ ಅನುಚರ ಸಾಕಾಗ್ತದೆ. ಜೀವಗಣ ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಬರೀ ಜೀವರು ದೇವರ ಅಧೀನ ಅಷ್ಟೇ ಅಲ್ಲ, ಕಲೆಕ್ಟಿವ್ ಆಗಿ ತೊಗೊಂಡ್ರು ಮತ್ತೆ ಅಧೀನವೇ. ಉದಾಹರಣೆಗೆ ಫ್ಯಾಕ್ಟ್ರಿ ಯಜಮಾನ ಇರ್ತಾರೆ, ತುಂಬ ಜನ ವರ್ಕರ್ಸ್ ಇದ್ದಾರೆ, ಜೋರಾಗಿದ್ದಾರೆ, ಯುನೈಟ್ ಆಗ್ತಾರೆ, ಬಜಿತ ಆಗುತ್ತೆ ಇವರಿಗೆ ಎಲ್ಲ. ಯುನೈಟ್ ಆದ ತಕ್ಷಣ ಆಯ್ತು ಆಯ್ತು ಅಂತ ಒಪ್ಕೊಂಡ್ಬಿಡ್ತಾರೆ, ಯಾಕೆ ಸ್ಟ್ರಾಂಗ್ ಆಯಿತು ಅವರಿಗಾಗಲೇ. ಆದರೆ ದೇವರು ಎಲ್ಲ ಜೀವರು ಅನಂತಾನಂತ ಕಾಲದ ಜೀವರು, ಬ್ರಹ್ಮಾದಿಗಳು ಎಲ್ಲರೂ ಒಟ್ಟಾಗಿ ನಿಂತರೂ ಕೂಡ ಜೀವರು ಜೀವರೇ ದೇವರು ದೇವರೇನೆ, ಏನು ಮಾಡೋಲ್ಲ ಅಷ್ಟೇ ಬರೋದಿಲ್ಲ. ಸಿಂಗ್ಯುಲರ್ಲಿ ಹರೇ ಅನುಚರಾಹ, ಆಮೇಲೆ ಪ್ಲೂರಲ್ ತೊಗೊಂಡ್ರು ಅನುಚರಾಹ, ಕಲೆಕ್ಟಿವ್ ತೊಗೊಂಡ್ರು ಅನುಚರಾಹ, ಜೀವಗಣಾಹ ಹರೇ ಅನುಚರಾಹ. ಅಂದರೆ ಇವತ್ತು ಜುಜುಪದಿಯು ಬರೋರಿದ್ದಾರೆ, ಅವರು ಅನಂತಾನಂತ ಜೀವರಿದ್ದ ರುಜುಗಣ ಅಂತ ಹೆಸರು ಅದಕ್ಕೆ. ಆಮೇಲೆ ಗರುಡ ಪದವಿ ಬರೋರಿದ್ದಾರೆ, ಅದೊಂದು ಗುಂಪಿದೆ, ಅವರೆಲ್ಲ ಆ ಗುಂಪಿನವರು. ಇಂದ್ರ ಪದವಿ ಬರೋರು ಗಣ ಇದೆ. ಎಲ್ಲ ಜೀವರು ಇಂಡಿವಿಜುವಲಿ ದೇವರ ಅಧೀನ, ಗುಂಪು ಗುಂಪಾಗಿ ತೊಗೊಂಡ್ರು ದೇವರ ಅಧೀನ. ಯಾವ ಕಾಲಕ್ಕೂ ಅವ್ರ ಅನುಸರತ್ತ ಹೋಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಎಷ್ಟು ದೊಡ್ಡ ಮಹಿಮೆ ಆಯ್ತು ನನಗೆ. ಇಂದ್ರದೇವರಿದ್ದಾರೆ, ಬಲಿಚಕ್ರವರ್ತಿ ಸ್ಟ್ರಾಂಗ್ ಆದ, ವಿಕೆಟ್ ಮಾಡಬೇಕಾಯ್ತು ಅವನು, ಯಾಕೆ ಭಯ ಬಂತು. ಆದರೆ ಇಂದ್ರ ದೇವರು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅಲ್ಟಿಮೇಟ್ ದೇವರು ಈ ಅನುಸರತ್ವ ಅನ್ನೋದು ಗಣಶಃ ಇದೆ, ವ್ಯಕ್ತಿಶಃ ಇದೆ, ಮತ್ತು ಸಂಘ ಸಂಸ್ಥೆಯ ಸಮೇತ ಇದೆ. ದೇವರಿಗೆ ಇವರ ಅಧೀನ ಇರೋದ್ರಿಂದ ಹರೇ ಹೇ ಹರಿ ಪರತರಹ ಅಂತ ಪ್ರೂವ್ ಮಾಡ್ತಾ ಇದೆ. ಜೀವಗಣ ಅನುಚರ ಅಥ ಹರಿ ಪರತರಹ ಸತ್ಯಂ ಜಗತ್, ಅದಕ್ಕೆ ಹರಿ ಪರತರಹ. ಜಗತ್ತು ಸತ್ಯ, ಅದು ಬದುಕಲಿಕ್ಕೆ ಯಾರು ಬೇಕು? ದೇವರು ಬೇಕು. ಅದಕ್ಕೆ ಅವರು ಸರ್ವೋತ್ತಮ, ಸಿಂಪಲ್. ಇದು ಪ್ರಾಡಕ್ಟು, ಭಗವಂತ ಪ್ರೊಡ್ಯೂಸರ್, ಅವನು ದೊಡ್ಡವನು. ಇದು ಆಲ್ಟು, ದೇವರ ಆಲ್ಟಿಷ್ಟು, ಅದಕ್ಕೆ ದೊಡ್ಡವನು. ಹೀಗಾಗಿ ಜೀವಗಣಾಹ ಹರೇ ಹೇ ಅನುಚರಾಹ. ಇದು ಅನುಚರ 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 ಬಗ್ಗೆ ಸರಿಯಾಗಿ ಅರ್ಥ ಆಗಿಬಿಟ್ರೆ ಯಾವ ಸಮಸ್ಯೆ ನಮಗೆ ಬರೋದಿಲ್ಲ. ಅದನ್ನು ಹೇಳೋದಕ್ಕೇ ಎಲ್ಲ ಕಥೆ, ರಾಮಾಯಣ ಮಹಾಭಾರತ ಹೇಳೋದೆಲ್ಲ ಏನೀಗ. ಅದು ಹ್ಯಾಂಗ್ರೆ ಅನುಚರತ್ವ ಅನ್ನೋದನ್ನು ಅನುಭವಕ್ಕೆ ತರ್ಕೊಂಡಿದ್ದೇವೆ. ದೇವತೆಗಳಲ್ಲೂ ಕಾಣ್ತೇವೆ ಅಂತ ಹೇಳೋದಕ್ಕೋಸ್ಕರನೇ ರುದ್ರದೇವರು ಭಾರಿ ದೊಡ್ಡವರು. ಯಾವಾಗ ಭಸ್ಮಾಸುರ ಬಂದ ಪ್ರಾಬ್ಲಮ್ ಆಯ್ತಾಗ ಸ್ತೋತ್ರ ಮಾಡಿದರು, ದೇವರು ಬಂದು ಕಾಪಾಡಿದ. ಅದು ಇವರಿಗೆ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಆಗ ವಾಲಿಯನ್ನು ಕೊಲ್ಲಬೇಕಾಗಿದೆ, ಸುಗ್ರೀವನಿಗೆ ಆಗ್ತಾ ಇಲ್ಲ, ರಾಮದೇವರ ಸಹಾಯ ತೊಗೊಂಡು ಇದು ಮಾಡಿದ. ರಾಡನ್ನು ಕೊಲ್ಲಬೇಕಾಗಿದೆ, ಯಾರಿಗೂ ಆಗ್ತಾ ಇಲ್ಲ, ರಾವದೇವರು ಬಂದರೂ ಕೊಂದು. ಕಂಸಾದಿಗಳನ್ನ ಕೊಲ್ಲಕ್ಕೆ ಭಗವಂತ ಬರಬೇಕಾಯ್ತು. ಇವೆಲ್ಲ ನೋಡ್ತಾ ನೋಡ್ತಾ ಹೋದರೆ ಉಳಿದವರಿಗಿಲ್ಲದ ಶಕ್ತಿ ದೇವರಲ್ಲಿದೆ, ಇವರು ಅನುಚರರಾಗಿಯೇ ಬದುಕ್ತಾ ಇದ್ದಾರೆ. ಒಂದು ಭಾಗ ನೀಚೋಚ್ಚ ಭಾವಂಗತಾಹ, ನೀಚ ಭಾವ ಉಚ್ಚ ಭಾವ ಅವರಲ್ಲಿದೆ. ಜೀವರೆಲ್ಲ ಒಂದೇ ರೀತಿ ಇಲ್ಲ, ಮುಂದೆ ಜೀವರೆಲ್ಲ ಒಂದೇ ರೀತಿ ಇಲ್ಲ. ನೀಚೋಚ್ಚ ಭಾವ ಅವರಲ್ಲಿದೆ. ನೀಚೋಚ್ಚ ಭಾವ ಅಂದ್ರೇನು? ನೀಚ ಕಡಿಮೆ, ಉಚ್ಚ ಹೆಚ್ಚು ಅಂದರೆ ತರ ತಮ ತಾರತಮ್ಯ ಇದೆ ಅಂತ ಅರ್ಥ. ಜೀವಗಣಾಹ ತಾರತಮ್ಯೋಪೇತಾಹ, ಜೀವರಲ್ಲಿ ಎಲ್ಲರೂ ಒಂದೇ ರೀತಿ ಇಲ್ಲ. ಈ ಹೈರಾರ್ಕಿ ಇದೆ, ಮೇಲೆ ಅವನ ಮೇಲೆ, ಇನ್ನೂ ಮೇಲೆ ಮೇಲೆ ಮೇಲೆ, ಅದು ಆರೋಹಣ. ಕೆಳಗೆ 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 ಅವರೋಹಣ, ಇವ್ರ ಕೆಳಗೆ ಇವರು, ಇವ್ರ ಕೆಳಗೆ ನೋಡ್ತಾ ಹೋದರೆ ಅವರೋಹಣ, ಮೇಲೆ 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 ಹೋಗ್ತಾ ಹೋದರೆ ಆರೋಹಣ. ಈ ರೀತಿ ತಾರತಮ್ಯ ಇರೋದರಿಂದ ಜೀವಗಣಾಹ ಹರಿರನುಚರಾಹ ನೀಚೋಚ್ಚ ಜೀವಗಣಾಹ ನೀಚೋಚ್ಚ ಭಾವಂಗ ರುಜುಗಣ ಇದೆ, ಇನ್ನೊಂದು ಗಣ ಇದೆ. ಗಣ ಗಣಕ್ಕೆ ತಾರತಮ್ಯ ಇದೆ, ಕ್ಲಾಸ್ ವೈಸ್ ತಾರತಮ್ಯ ಇದೆ. ಕ್ಲಾಸ್ ವೈಸ್ ತಾರತಮ್ಯ, ಇಂಡಿವಿಜುವಲ್ ತಾರತಮ್ಯ ಎರಡೂ ಇರೋದರಿಂದಾಗಿಯೇ ಜೀವರು ಏಕರೀತಿಯಲ್ಲೆಲ್ಲೂ ಇಲ್ಲ. ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದನ್ನೆಲ್ಲ ನಿತ್ಯ ಎಲ್ಲರೂ ಕಾಡ್ತಕ್ಕಂಥದ್ದು ಇದು ತಾರತಮ್ಯ. ಎಲ್ಲರ ಅನುಭವಕ್ಕೆ ಬಂದಿರೋದೇನೆ, ಮಾತೃ ದೇವೋ ಭವ ಪಿತೃ ದೇವೋ ಭವ ತಾರತಮ್ಯ ಹೇಳೋ ಮಾತುಗಳು. ಆಫೀಸರ್ ಬಂದು ಸುಪೀರಿಯರ್, ಒಂದು ಟೀಮ್ ಲೀಡರ್ ಬೇರೆ, ಕಂಪನಿ ಮ್ಯಾನೇಜರ್ ಬೇರೆ, ಎಷ್ಟು ವೆರೈಟಿಗಳಿದ್ದಾರೆ. ಪ್ರತಿಯೊಂದರಲ್ಲೂ ತಾರತಮ್ಯ ಅಂತೀನಿ. ಆ ತಾರತಮ್ಯ ಇಲ್ಲ ಜಾಗ ಎಲ್ಲೆಲ್ಲೂ ಇಲ್ಲ ನನಗೆ. ಊಟದಲ್ಲೂ ತಾರತಮ್ಯ, ಅದರಲ್ಲಿ ಬಸ್ಗಳಲ್ಲೂ ತಾರತಮ್ಯ. ಲಕ್ಸುರಿ ಬಸ್ಸು, ಸೂಪರ್ ಡೀಲಕ್ಸು, ರಾಜಹಂಸರು, ಅಲ್ಲಿ ಮತ್ತೆ ತಾರತಮ್ಯಗಳೇ. ವಿಂಡೋ ಸೀಟು ಆ ಸೀಟೆಲ್ಲ ಮಧ್ಯೆ ತಾರತಮ್ಯ. ಅದೇ ರೀತಿ ಫಾಸ್ಟ್ ಎಷ್ಟಾಪು, ಫಾಸ್ಟ್ ಆದರೆ ಎಷ್ಟಾಪ್ ಇದೆ ಅದು ಮತ್ತೆ ತಾರತಮ್ಯ. ಪ್ರತಿಯೊಂದರಲ್ಲೂ ಕೂಡ ಮತ್ತು ವೆಹಿಕಲ್ ತಾರತಮ್ಯ. ಈ ಜಟಕಾ ಗಾಡಿ ಬೇರೆ, ಟೂ ವೀಲರ್ ಬೇರೆ, ರಿಕ್ಷಾಗಳು ಬೇರೆ, ಕಾರುಗಳು ಬೇರೆ, ಆಮೇಲೆ ಫ್ಲೈಟ್ಗಳು ಬೇರೆ. ಎಷ್ಟು ತಾರತಮ್ಯ, ವೆಹಿಕಲ್ ತಾರತಮ್ಯ ಇದೆ. ಯಾವ ವಸ್ತು ಬೇಕಾದ್ರೂ ತಗೊಳ್ಳಿ ತಾರತಮ್ಯದ ಫ್ಲೋರಿಂಗ್ನಲ್ಲಿ ತಗೊಳ್ಳಿ. ಗ್ರಾನೈಟಲ್ಲಿ ಅದು ಶುರುವಾಯಿತು, ಮತ್ತೆ ಬರೀ ಮಣ್ಣಿನ ಫ್ಲೋರಿಂಗ್ ಅಂತ ಹೇಳೋದು. ಎಷ್ಟು ಫ್ಲೋರಿಂಗ್ ಇದೆ, ರೂಫಿಂಗ್ ಎಷ್ಟು ವೆರೈಟಿ ಇದೆ, ಅದರಲ್ಲೂ ಎಷ್ಟೋ ರೀ ಸ್ಪೀಡಿಂಗ್ ಇರುತ್ತದೆ. ಯೋಚನೆ ಮಾಡ್ತಾ ತಾರತಮ್ಯದ ಜಾಗನ ಎಲ್ಲೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಗಳಲ್ಲಿ ತಾರತಮ್ಯ, ವಸ್ತುಗಳಲ್ಲಿ ತಾರತಮ್ಯ, ಅದೇ ದೇಶದಲ್ಲಿ ತಾರತಮ್ಯ, ಕಾರದಲ್ಲಿ ತಾರತಮ್ಯ. ಇವತ್ತು ಕಾರ್ತಿಕ ಮಾಸಕ್ಕೆ, ಆಶ್ವೇಜ ಮಾಸಕ್ಕೆ ಒಂದು ಹೊಸ ಲಕ್ಷಣ ಇದೆ. ಕಾರ್ತಿಕ ಸ್ಥಾನ ಹೊಸ ಒಂದು ಲಕ್ಷಣ ಇದೆ. ಅದಕ್ಕೆ ಮಾಸದಲ್ಲಿ ತಾರತಮ್ಯ ಇದೆ. ಆ ತಾರತಮ್ಯ ಹೇಳಬೇಕು, ಉಳಿದ ಮಾಸಕ್ಕಿಂತ ಮಾಘ ಮಾಸ ಶ್ರೇಷ್ಠ, ಅದಕ್ಕಿಂತ ವೈಶಾಖ ಶ್ರೇಷ್ಠ, ಅದಕ್ಕಿಂತ ಚಾತುರ್ಮಾಸ ಶ್ರೇಷ್ಠ. ತಾರತಮ್ಯ ಹೇಳ್ತಿರು. ಪರ್ವಕಾಲ ಶ್ರೇಷ್ಠ ಉಳಿದ ದಿವಸಕ್ಕಿಂತ, ಪ್ರಾತಃಕಾಲ ಶ್ರೇಷ್ಠ, ಬ್ರಾಹ್ಮಿ ಮುಹೂರ್ತ ಭಾರಿ ಶ್ರೇಷ್ಠ ಬ್ರಾಹ್ಮ ಮುಹೂರ್ತ ಅಂತ ಹೇಳಿದರೆ, ದಿನದಲ್ಲಿ ತಾರತಮ್ಯ ಇದೆ, ಬೆಳಗಿನ ಕಾಲ ಭಾರಿ ಶ್ರೇಷ್ಠ. ಈಗೆಲ್ಲ ಹೇಳ್ತಾ ಹೊರಟ್ರೆ ಫುಲ್ ಆಫ್ ತಾರತಮ್ಯ. ಜೀವನದಲ್ಲಿ ತಾರತಮ್ಯ ಇರೋದು ಜಾಗವೇ ಇಲ್ಲ. ರಾಮಾಯಣ ಭಾವ ಅದನ್ನು ಹೇಳ್ತಿರೋದು. ಒಬ್ಬರ ಕೈಲಿ ಆಯಿತು, ಸರಿ ಹೋಯ್ತು, ಆಗಲಿಲ್ಲ, ಇನ್ನೊಬ್ಬರು ಬಂದ, ಓ ಇವನಿಗಿಂತ ಅವನು ದೊಡ್ಡವನು. ರಾಮಾಯಣ ಯುದ್ಧ ನಡೀತಾ ಇದೆ, ಕೆಲವರನ್ನ ಅಂಗದ ಕೊಂದು ಹಾಕ್ತಿರ್ತಾನೆ, ಅವನಿಗಿಂತ ದೊಡ್ಡ ರಾಕ್ಷಸ ಬರ್ತಾನೆ, ಅಂಗದನ್ನು ಹೊಡೆದು ಬಿಡ್ತಾನೆ, ಮುಚ್ಚಿತನಾಗ್ತಾನೆ. ಆಗ ಸುಗ್ರೀವ್ ಬಂದುಬಿಟ್ಟು ಅವನ ಯುದ್ಧ ಮಾಡಿ ಗೆಲ್ತಾನೆ, ಅವನೇ ಅದೂ ಆಗೋದಿಲ್ಲ. ಆಮೇಲೆ ಇನ್ನೊಬ್ಬ ಬರ್ತಾನೆ, ಕೊನೆಗೆ ಹನುಮಂತ ದೇವರು ಬರ್ತಾರೆ. ಅಲ್ಲಿ ಆಗಲಿಲ್ಲ, ತಿಳಿಯೇ ಇಲ್ಲ, ಕತೆ ಕತೆ ಮುಷೆ ಕಳಿಸ್ತಿದ್ರು. ಅದು ಜೀವೋತ್ತಮನಾಗಿ ಬಂದರು. ಕೊನೆಗೆ ರಾಮದೇವ್ರು ರಿಸರ್ವ್ ಮಾಡಿರಿ ಕೆಲವರು, ರಾವಣಾದಿ ಕೊಂಡು ರಾಮದೇವರೇ ಕೊಲ್ಲಬೇಕು ಅಂತ ಬಿಟ್ಟುಬಿಟ್ರು. ಫುಲ್ ತಾರತಮ್ಯ. ಆ ರೀತಿ ತಗೊಂಡಾಗ ರಾಮಾಯಣದಲ್ಲೂ ತಾರತಮ್ಯ, ಕೃಷ್ಣಾವತಾರದಲ್ಲಿ ಎಷ್ಟು ತಾರತಮ್ಯ ಇದೆ. ಒಬ್ಬೊಬ್ಬರನ್ನ ಬ್ರಹ್ಮದೇವರಿಗೆ ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ, ಅದು ಕೃಷ್ಣ ಅವತಾರ ಮಾಡಿದ್ದೆ. ಅದಕ್ಕೆ ಕೌರವಾಣ ವಿನಾಶಾಯ ಜಾತ ಕಂಸವಧಾರ್ಥಾಯ, ಉಳಿದವ್ರು ಮಾಡದೆ ಮಾಡೋ ಕೆಲಸ ದೇವರು ಮಾಡಿದರೆ ದೇವರಿಗೆ ನಮಗೆ ವ್ಯತ್ಯಾಸ ಇರ್ತಿರಲಿಲ್ಲ. ಉಳಿದವ್ರು ಯಾರೂ ಮಾಡೋದಕ್ಕಾಗದಂಥ ಕೆಲಸವನ್ನು ಮಾಡಿದ್ರಿಂದಲೇ ತಾರತಮ್ಯ ಬಂತು. ನೀಚೋ ಜೀವಗಣಾಹ ನೀಚ ಉಚ್ಚ ಭಾವಂಗತಾಹ. ಈ ಶ್ಲೋಕದ ಬಗ್ಗೆ ಆಕ್ಷೇಪ ಉಂಟು. ಏನು ಆಕ್ಷೇಪ? ಇಲ್ಲಿ ಬರೀ ತಾರತಮ್ಯ ಹೇಳಿದ್ದಾರೆ ಹೊರತು ತ್ರೈವಿಧ್ಯ ಹೇಳಿಲ್ಲ ಅಂತ ಒಂದು ವಾದ. ಈ ಶ್ಲೋಕನ ಕೆಲವರು ವಿವರಿಸೆ ಮಾಡ್ತಾ, ಈ ಶ್ಲೋಕದಲ್ಲಿ ಜೀವರಲ್ಲಿ ತ್ರೈವಿಧ್ಯ ಬಂದೇ ಇಲ್ಲ ಅಂದ್ರಿಂದಾಗಿಯೇ ಒಂದು ದೋಷ ಇದೆ. ಮತ್ತು ಸಿದ್ಧಾಂತದಲ್ಲಿ ತ್ರೈವಿಧ್ಯ ಬಹಳ ಮುಖ್ಯವಾದಂಥ ಒಂದು ಪ್ರಮೇಯ, ಅದು ಬಂದಿಲ್ಲ ಅಂತ ಹೇಳ್ತಾರೆ. ಸ್ಪಷ್ಟ ಬಂದಿದೆ, ನೀಚೋಚ್ಚ ಭಾವಂಗತಾಹ, ನೀಚೋಚ್ಚ ಭಾವಂಗತಾಹ, ನೀಚ ಭಾವಂಗತಾಹ, ಉಚ್ಚ ಭಾವಂಗತಾಹ, ನೀಚೋಚ್ಚ ಭಾವಂಗತಾಹ. ತ್ರೈವಿಧ್ಯ ಸ್ಪಷ್ಟ ಇದೆ ಅದರೊಳಗೆ. ಇದ್ಯಾಕೆ ಟೀಕಾ ಆಚಾರ್ಯ ಮಾತು ಒಂದು, ನಿತ್ಯ ಅನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ. ತತ್ವ ಸಂಖ್ಯಾಂತದಲ್ಲಿ ಆಚಾರ್ಯ ಹೇಳ್ತಾರೆ, ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ. ಆ ವಾಕ್ಯ ನೋಡಿ, ನಿತ್ಯ ಅನಿತ್ಯ ಅನ್ನೋ ವಿಭಾಗದಲ್ಲಿ ಮೂರು ವಿಧ ಚೇತನರಿದ್ದಾರೆ ಎಂದುಬಿಟ್ರು. ನಿತ್ಯ ಅನಿತ್ಯ ಅನ್ನೋ ವಿಭಾಗ ಮೂರು ಚೇತನರಿದ್ದಾರೆ, ಎರಡಾಯ್ತು, ಮೂರೆಲ್ಲಾಯ್ತು ಅಲ್ಲಿ. ಟಿಕ್ಕರಲ್ಲಿ ಬರೀತಾರೆ ಮೂರಿದೆ ನೋಡಿ ಅಂತ ಹೇಳ್ತಾರೆ. ಮೂರು ಕರೆಕ್ಟಾಗಿದೆ ಆಚಾರ ಹೇಳಿರೋದು. ನಿತ್ಯಾನಿತ್ಯ ವಿಭಾಗೇನ, ನಿತ್ಯಾನಿತ್ಯ ಒಂದು, ತದ್ವಿಭಾಗ ನಿತ್ಯ ಒಂದು ಅನಿತ್ಯ ಒಂದು, ಮೂರಾಯ್ತಲ್ಲ ಅಂತ ಕ್ಲಿಯರ್ ಆಗಿ ತೋರಿಸ್ತಾರೆ. ಅದೇ ಅರ್ಥದಲ್ಲಿ ನೀಚೋಚ್ಚ ಭಾವಂಗತಾಹ, ನೀಚರು ತಾಮಸರು, ಉಚ್ಚರು ಸಾತ್ವಿಕರು, ನೀಚೋಚ್ಚರು ಮಿಶ್ರರು, ಮೂರು ಇದೆ, ಆದ್ದರಿಂದಾಗೇನೆ ಅದು ಬಿಟ್ಟೇ ಇಲ್ಲ. ಆ ಪದದಲ್ಲಿ ಎರಡರ್ಥ ಬರ ಮಾಡಿ ತಾರತಮ್ಯಕ್ಕೂ ಆ ವಾಕ್ಯ ಉಪಯೋಗ ಆಗುತ್ತೆ, ಜೀವ ತ್ರೈವಿಧ್ಯಕ್ಕೂ ಉಪಯೋಗ ಆಗುತ್ತೆ. ಜೀವಗಣ ನೀಚೋ ಆಚಾರ್ಯರ ಮಾತು ಅದು, ತ್ರಿವಿಧ ಜೀವ ಸಂಘಾಸ್ತು ದೇವಮಾನುಷ ದಾನವಾಹ, ದೇವತೆಗಳು ಮುಕ್ತಿಯೋಗ್ಯರು, ಮಾನುಷರು ನಿತ್ಯ ಸಂಸಾರಿಗಳು, ದಾನವರೆಲ್ಲ ತಮೋಯೋಗ್ಯರು. ಹೀಗಾಗಿ ನೀಚೋಚ್ಚ ಭಾವ ನಿತ್ಯ ಇದೆ, ಆದ್ದರಿಂದಾಗೇ ಯೋಚನೆ ಇಲ್ಲ. ಜೀವಗಣಾ ನೀಚೋಚ್ಚ ಭಾವಂ ಗತಾಹ, ಭಾವ ಶಬ್ದಕ್ಕೆ ಸ್ವಭಾವ ಅಂತ ಅರ್ಥ. ಸ್ವಭಾವ ಅಂದರೆ ಬೈ ನೇಚರ್ ಇದ್ದಾರೆ ಅಂತ ಅರ್ಥ. ತಾರತಮ್ಯನೂ ಬೈ ನೇಚರ್ ಇದೆ, ಮತ್ತು ಈ ಒಂದು ತ್ರೈವಿಧ್ಯನೂ ಬೈ ನೇಚರ್ ಇದೆ ಅಂತ ಅರ್ಥ. ದುರ್ಯೋಧನ ಹಾಗಿದ್ದಾನೆ, ದುರ್ಯೋಧನ ಹಾಗಿದ್ದಾನೆ, ಭೀಮಸೇನ ಹಾಗಿದ್ದಾನೆ, ಸ್ವಭಾವ ಅವರು ಜೀವೋತ್ತಮತ್ತು ಅವರ ಸ್ವಭಾವ, ಜೀವಾದವಂತ ಅವರ ಸ್ವಭಾವ. ಆದ್ದರಿಂದ ಜೀವಗಣದಲ್ಲಿ ಆ ನೀಚೋಚ್ಚ ಭಾವ ಮತ್ತು ಸ್ವರೂಪದಲ್ಲೇ ಇದೆ ಅಂತ ಹೇಳಿ ಇದು ಅರ್ಥ ಮಾಡಿಕೊಳ್ಳದೆ ಹೋಗಿದ್ದಕ್ಕೆ ಗಾಂಧಾರಿ ತಪ್ಪು ಮಾಡಿದ್ಲು. ಮಹಾಭಾರತ ಯುದ್ಧ ಮುಗಿದೋಗಿದೆ, ಸ್ತ್ರೀ ಪರ್ವದಲ್ಲಿ ಎಲ್ಲ ರಣರಂಗಕ್ಕೆ ಹೋಗಿ ಸತ್ತವ್ರನ್ನೆಲ್ಲ ತೋರಿಸೋಬೇಕು ಕೆಲಸ ಅಂತ. ಎಲ್ಲ ಯುದ್ಧರಂಗ ಏನೇ ಆಫ್ಟರ್ ವಾರ್ ಅಂತೀವಲ್ಲ, ಆ ಶಿಷ್ಯನ ನೋಡ್ತಾ ಇದ್ದಾರೆ. ಈಗ ಹೆಣಗಳ ರಾಶಿ ಬಿದ್ದು ಹೋಗಿದೆ, ಗಾಂಧಾರಿ ಕರ್ಕೊಂಡು ಹೋಗಿದ್ದೆ, ವೇದವ್ಯಾಸ್ತಿಯವ್ರು ಮುಂದೆ ಬಂದಿದ್ದಾರೆ, ಧೃತರಾಷ್ಟ್ರ ಗಾಂಧಾರಿ ಇಬ್ಬರು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ. ಅವ್ರ ಸೊಸೆಯಂದ್ರೆಲ್ಲ ಬರ್ತಾ ಇದ್ದಾರೆ, ದುರ್ಯೋಧನ ಹೆಂಡದ್ರೆಲ್ಲ ಕೂಡ ನೋಡ್ತಾ ಇದ್ದಾರೆ. ಈ ವಿಚಿತ್ರವಾದ ದೃಶ್ಯಗಳು ಇವೆಲ್ಲ ಕೂಡ. ಅವ್ರು ತಲೆ ಹುಡುಕ್ತಾ, ರುಂಡ ಸಿಗ್ತದೆ ರುಂಡ ಸಿಗ್ತಾ ಇಲ್ಲ, ರುಂಡ ಸಿಕ್ಕರೆ ಮುಂಡ ಸಿಗ್ತಾ ಇಲ್ಲ, ಬಲಗೈ ಸಿಕ್ಕರೆ ಎಡಗೈ ಸಿಗ್ತಾ ಇಲ್ಲ, ಹೆಣಗಳು ಹೇಗೆ ಬಿದ್ದೇವೆ ಅಂತ ವರ್ಣನೆ ಮಾಡ್ತಾರೆ. ಆ ರೀತಿಯ ಒಂದು ಯುದ್ಧರಂಗ ವರ್ಣನೆ ನೋಡಿದ್ರೆ ಭಾರಿ ಭಯಾನಕವಾದ ದೃಶ್ಯ ಅದು. ಕೆಲವು ವರ್ಣನೆ ಮಾಡ್ತಾರೆ ವೇದವ್ಯಾಸದೇವರಿಗೆ, ಅವರು ಮುಖ ಸಿಕ್ಕುವಂತೆ ಅರ್ಥ ಅಷ್ಟವಿಚಂದ್ರ ಇದ್ದಾಗಿದ್ವು ಅಂತವೆಲ್ಲ. ನಮಗೆ ತಕ್ಷಣ ಅರ್ಥ ಆಗಿದೆ ಅಷ್ಟವಿಚಂದ್ರ ಇದ್ದು ಏನರ್ಥ, ಅರ್ಧ ಮುಖನ ಪ್ರಾಣಿ ತಿಂದು ಹೋಗಿಬಿಟ್ಟಿದೆ, ಅರ್ಧ ಮಾತ್ರ ಉಳ್ಕೊಂಡಿದೆ, ಅರ್ಧ ಚಂದ್ರ ಕಂಡ ಕಾಣಿದ್ರು, ಚಂದ್ರನಂತೆ ಮುಖ ಅರ್ಧ ಹೋಗಿಬಿಟ್ಟಿದೆ. ಅಷ್ಟಮಿ ಚಂದ್ರ ಇದ್ದಾಗ ಕೆಲವರು ವೇದವ್ಯಾಸ ಅಲ್ಲೂ ಕಾವ್ಯ ದೊಡ್ಡ ಕಾವ್ಯ ಉಳ್ತಾ ಹೇಳ್ತಾ ಹೋಗಿಬಿಡ್ತಾರೆ. ಇದೆಲ್ಲ ಗಾಂಧಾರಿ ಕಾಣಿಸ್ತಂತೆ, ಧೃತರಾಷ್ಟ್ರನಿಗೆ ಕಾಣಿಸ್ತಂತೆ. ಹ್ಯಾಕ್ ಕಾಣಿಸುತ್ತೆ ಅಂತ ಕೇಳಿದರೆ ವೇದವ್ಯಾಸರು ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ ಅವ್ರಿಗೆ. ಆಗ ಅವ್ರು ನೋಡಬಾರ್ದು ನೋಡಾಗೆ ಮಾಡಿದ್ದಂತೆ ಗೊತ್ತ. ಅವರು ನಮಗೆ ಆಶ್ಚರ್ಯ ಅಂದರೆ ಇದೆ, ನೋಡಬಾರ್ದು ಅಂದ್ಕೊಂಡಿರ್ತೀವಿ ಅದೇ ನಮಗೆ ಕಾಣಿಸುತ್ತೆ. ಜ್ಯೋತಿ ಚಂದ್ರ ನೋಡಬಾರ್ದು ಅಂತಾರೆ, ಅವತ್ತೇ ಆಕಾಶ ನೋಡ್ತಾನೆ ಬಿಡೋದಿಲ್ಲ ಅವ್ರು. ನಮ್ಮ ಸ್ವಾತಂತ್ರ್ಯ ಒಳ್ಳೆ ನಿದರ್ಶನ, ಉಳಿದ ದಿವಸ ಪೂರ್ಣ ಚಂದ್ರ ನೋಡೋದಿಲ್ಲ ಅವರು, ಉಂಡೇ ದಿವಸ ಕಣ್ಣು ಎತ್ಕೊಂಡು ನೋಡೋದಿಲ್ಲ, ಅವತ್ತು ಮಾತ್ರ ನೋಡ್ತಾ ನೋಡ್ತಾ ಬೇರೆ ಬಿಡುತ್ತೆ ಕಣ್ಣು, ಮನುಷ್ಯನ ಸ್ವಭಾವ. ಅದೇ ರೀತಿಯೇ ಇವತ್ತು ನಡೆದಿದ್ದೇನು ಅದು ನೋಡಬಾರ್ದು ಅಂದ್ಕೊಂಡಿದ್ರೆಲ್ಲ ಕಣ್ಣು ಕೊಟ್ಟರು, ಕಷ್ಟ ಗೊತ್ತಾಗ್ತಾ ಇದೆ. ಕೇಳಬಾರ್ದು ಅಂದ್ಕೊಂಡಿದ್ವಿ ಅದೇ ಕಿವಿ ಬಿಡುತ್ತೆ. ಇದು ಮನುಷ್ಯನ ಸ್ವಭಾವನೇ ಹಾಗೆ. ವೇದವ್ಯಾಸದೇವರು ನಮಗೆ ಕಾಣಿಸ್ದೆ ಹಾಗೆ ಮಾಡ್ತಾರೆ, ಪಕ್ಕದಲ್ಲಿದ್ದೇ ಹಾಗೆ ಮಾಡಿದರು. ಕಣ್ಣು ಕುರುಡನಿಗೆ ಕಣ್ಣು ಕೊಡ್ತಾರೆ, ಮತ್ತೊಮ್ಮೆ ಗಾಂಧಾರಿ ಕಣ್ಣು ಕೊಟ್ಟರು, ದಿವ್ಯದೃಷ್ಟು ಬಟ್ಟೆ ಕಣ್ಕೊಂಡಿದ್ದಾರೆ ಜೋರಾಗಿ, ಕ್ಲಿಯರ್ ಕಾಣಿಸ್ತಾ ಇದೆಯಲ್ಲ ಕೂಡ. ಆಗ ಅವಳು ನೋಡ್ತಾಳೆ ನೋಡ್ತಾಳೆ, ಭಾರಿ ಸಿಟ್ಟು ಬಂದ್ಬಿಡುತ್ತೆ. ಪಕ್ಕದಲ್ಲೇ ಕೃಷ್ಣ ಇರ್ತಾನೆ, ಕೃಷ್ಣ ಎಲ್ಲ ನಿನ್ನಿಂದ ಆಯಿತು ಅಂತೇಳಿ, ಎಲ್ಲ ನಿನ್ನಿಂದ ಆಯ್ತು, ಇದಿಷ್ಟು ನಿನ್ನಿಂದ ಆಯಿತು, ನೀನು ಮನಸ್ಸು ಮಾಡಿದ್ದರೆ ಯುದ್ಧ ನಿಲ್ಲಿಸ್ಬೋದಾಗಿತ್ತು, ನನ್ನ ಮಕ್ಕಳು ಸಾವನ್ನು ತಲುಪಿಸೋದಾಗಿತ್ತು, ನೀನು ಮನಸ್ಸು ಮಾಡಲಿಲ್ಲ. ನೀನು ಸರ್ವತಂತ್ರ ಸ್ವತಂತ್ರ ಅದು ಬೇರೆ, ಬೈಯೋದು ಜೊತೆಗೆ ಸರ್ವತಂತ್ರ ಸ್ವತಂತ್ರ ಅಂತಲೇ ಬೈಯೋದು. ಎಲ್ಲ ಮಾಡಬಲ್ಲ ನೀನು, ಯುದ್ಧ ನಿಲ್ಲಿಸಲಿಲ್ಲ ಆದ್ದರಿಂದ ನಿನ್ನಿಂದ ನನ್ನ ವಂಶ ಹಾಳಾಯ್ತು, ಆದ್ದರಿಂದ ಯದುವಂಶ ಕೂಡ ಅವರವರನ್ನೇ ಹೊಡೆದಾಡಿ ಸಾಯಿಲಿ ಶಾಪ ಕೊಟ್ಟುಬಿಡ್ತಾಳೆ, ಕೃಷ್ಣನೇ ಶಾಪ ಕೊಡ್ತಾಳೆ. ಈ ತಾರತಮ್ಯ ಗೊತ್ತಿರೋ ಶಾಪ ಕೊಡ್ತಿದ್ದಿಲ್ಲ, ಸ್ವಭಾವ ಅಂತ ಗೊತ್ತಿರ್ತಕ್ಕಂಥ ಕೊಡ್ತಿರಲಿಲ್ಲ. ಕೃಷ್ಣ ಶಾಪ ಕೊಡೋ ಕೃಷ್ಣ ಸುಮ್ಮನೆ ಇರ್ತಾನೆ, ಶಾಪ ಕೊಟ್ಟಮೇಲೆ ಉತ್ತರ ಕೊಡ್ತಾನೆ. ಶಾಪ ಕೊಟ್ಟ ಮೇಲೆ ಗಾಂಧಾರಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ನಾನು ಏನು ಮಾಡೋಕ್ಕೆ ಕೊಟ್ಟಿದ್ದೆ ಅದನ್ನೇ ನೀನು ಮಾಡ್ತೀನಿ ನೋಡಿ, ಖರ್ಚು ನಿಮ್ಮದು ಕೆಲಸ ನಮ್ಮದು ಅಂತ ಹೇಳ್ತಾನೆ. ಖರ್ಚಿನ ಸಂಕಲ್ಪ ಮಾಡಿದ್ದೇ ಹಾಗೆ, ಯಾದವರು ಪರಸ್ಪರ ಹೊಡೆದಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ದೆ, ಅದಕ್ಕೆ ಗೊತ್ತೇನು. ಕೃಷ್ಣ ಹೇಳಿದ್ದಲ್ಲ, ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಸಂಶಯ ಇರುತ್ತೆ, ಉತ್ತರ ಕೊಡ್ತಾನೆ ಕೃಷ್ಣ. ನನ್ನ ಕಡೆಯವರು ಬೇರೆಯವರಿಂದ ಸಾಯಬಾರದು, ಕೃಷ್ಣನ ಕಡೆಯವರು ಯಾರೋ ಕಡೆ ಸತ್ತರು ಬಿಟ್ಟರೆ ಮರ್ಯಾದೆ ಹೋಗುತ್ತೆ, ಮರ್ಯಾದೆ ಹೋಗುತ್ತಾ ಅಂದರೆ ನನ್ನ ಕಡೆ ಬೇರೆ ಕಡೆಯಿಂದ ಸಾಯಬಾರದು. ಸಾಯಲೇಬಾರದು ಅಂದರೆ ತಪ್ಪೋದು, ಜಾತಶಯ ಧ್ರುವ ಮೃತ್ಯುಗೂ ಧ್ರುವ ಜನ ಸಾಯಲೇಬೇಕು. ಹೇಗೆ ಸಾಯಬೇಕು, ಹೊಡೆದಾಡ್ಕೊಂಡು ಸಾಯಬೇಕು, ಬೇರೆ ದಾವರವರು ಹೊಡೆದಾಡ್ಕೊಂಡು ಸಾಯ್ಬೇಕಷ್ಟೆ. ನನ್ನ ಸಂಕಲ್ಪ, ಸಂಕಲ್ಪ ನಂದು, ಖರ್ಚು ನಿಮ್ಮದು, ಸೇವಾಕರ್ತ ಒಬ್ಬರು ಊಟ ಮಾಡೋರು ಒಬ್ಬರು ಆಗ್ತಾರಲ್ಲ, ಹಾಗಾಯ್ತು. ಕೃಷ್ಣ ನಕ್ಕುಬಿಡ್ತಾನೆ ಆಮೇಲೆ, ನಾನು ಮಾಡೋ ಅಂದಿದ್ದೇ ಮಾಡಿದೆ, ನೀನು ಹೇಳದೆ ಹೋದರೂ ಹಾಗೆ ಮಾಡ್ತಿದ್ದೆ ನಾನು, ನೀನು ಶಾಪದ ಖರ್ಚು ಪುಣ್ಯ ವ್ಯಯ ಆಯಿತು ಹೊರತು ಬೇರೆ ಆಗಲಿಲ್ಲ. ಇಲ್ಲಿ ಗಾಂಧಾರಿ ಮಾಡಿ ತಪ್ಪೇನು ಗೊತ್ತಾ, ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಏನು ಬೇಕಾದ್ರೂ ಮಾಡಬಲ್ಲ ಅಂತ ತಿಳ್ಕೊಂಡೇ ಮಾಡಲಿಲ್ಲ ಅಂತ ಆರಂಭ ಮಾಡಿಬಿಡ್ತಾಳೆ. ಸರ್ವತಂತ್ರ ಸ್ವತಂತ್ರ ಮಾಡಲಿಲ್ಲ ಅಂದರೆ ಕಾರಣ ಇರಬೇಕು ಅಂತ ಯೋಚನೆ ಮಾಡಬೇಕು ಬೇಡ. ಅವರ ಸ್ವರೂಪನೇ ಕೆಟ್ಟದ್ದು, ಸಾಯಲೇಬೇಕಾಗಿತ್ತು, ಅದಕ್ಕೆ ಕೃಷ್ಣ ಕೊಲಿಸಿದ್ದಾರೆ. ಅದು ಬಿಟ್ಟುಬಿಟ್ಲು, ನಿನ್ನ ಕೈಲಿ ಆಗದಿದ್ರು ಮಾಡಲಿಲ್ಲ ಅಂತ ಬೈಲಕ್ಕೆ ಹೋಗ್ತಾಳಲ್ಲ, ತಪ್ಪಾಯಿತು. ಇವೆಲ್ಲ ಪ್ರಮೇಯ ಸುಮ್ಮನೆ ತಿಳ್ಕೊಳ್ಳೋಕ್ಕಲ್ಲ, ಅನುಸಂಧಾನಕ್ಕೆ ಬೇಕು ಇವೆಲ್ಲ ಕೂಡ. ಯಾರೋ ಭಾರಿ ಬೈತಿರ್ತಾರೆ ನಮ್ಮನ್ನು, ಎಕ್ಸ್ಟೆನ್ಷನ್ ಬಂದ್ಬಿಡುತ್ತೆ, ಸಿಕ್ಕಾವಡೆ ಚಿಟ್ಕೊಂಡ್ಬಿಡುತ್ತೆ ನಮಗೆ. ತಕ್ಷಣ ನೆನಪು ಮಾಡ್ಕೋಬೇಕು ಅವನ ಸ್ವರೂಪ ಹೇಗೆ. ನಾಯಿ ಬೊಗಳುತ್ತೆ ಅಂತ ಕೇಳಿದ್ರೆ, ನಾಯಿ ಬೊಗಳಿದ್ರೆ ನಾಯಿ ಆಗೋದು, ಪಾಪ ಇಲ್ಲಿ ನಾಯಿಯಾಗಿ ಆಗುತ್ತದು. ಬೊಗಳ ನಾಯಿಯ ಲಕ್ಷಣ, ಅದಕ್ಕೇನು ಮಾಡಬೇಕು, ಗಮನ ಕೊಡಬಾರ್ದು. ಜೀವಗಣ ನೀಚೋಚ್ಚು ಮೆಣಸಿನಕಾಯಿ ಖಾರ ಇದೆ ಅಂದರೆ ಅರ್ಥ, ಅದು ಸಿಗಿದ್ರೆ ತೊಗೊತಿದ್ದಾರೆ, ನಿಮಗೆ ಖಾರ ಇರುತ್ತೆ ತೊಗೊಳ್ತಿರೋದು ಅಂತ. ಮೆಣಸಿನಕಾಯಿ ಮೆಣಸಿನಕಾಯಿ ಆಗೋದು ಖಾರ ಇದ್ರೇ, ಬೆಲ್ಲ ಬೆಲ್ಲ ಆಗೋದು ಸ್ವೀಟ್ ಇದ್ರೇ, ಆ ಪದಾರ್ಥ ಆಗಿರೋದಕ್ಕೆ ಪದಾರ್ಥಗಳಾಗಿರೋದು ಅದು ಸ್ವಭಾವ ಅಂತ ಯಾಕೆ ಕರೀತಾರಲ್ಲ. ದುರ್ಯೋಧನ ದುಷ್ಟ ಅಂತ ಟೆನ್ಷನ್ ಮಾಡ್ಕೋಬಾರ್ದು. ದುರ್ಯೋಧನ ದುಷ್ಟ ಅವನು ಸ್ವಭಾವ, ಅದರಿಂದ ಅವನು ದೂರ ಇರಬೇಕು ಅಂತ ಅರ್ಥ. ದೂರ ಇರಬೇಕೆ ಹೊರತು ಅವನನ್ನು ಬೈದು ಮಾತ್ರಕ್ಕೆ ಸಮಸ್ಯೆ ಪರಿಹಾರ. ಕೊಲ್ಲೋದಕ್ಕೆ ಅವ್ನು ನೋಡ್ಕೊಳ್ಳೋ ವ್ಯವಸ್ಥೆ ಬೇರೆ ಇದೆ. ಇವತ್ತು ಕಳ್ಳ ಇರ್ತಾನೆ, ನಾವು ಕಳ್ಳತನದ ಹುಷಾರಾಗಿರಿ ಕಳ್ಳರಿಂದ ನಮಗೆಲ್ಲ ಬೋರ್ಡರ್ ಹಾಕ್ತಾರೆ ಗೊತ್ತಾ. ಕಳ್ಳರಿರ್ತಾರೆ ಹುಷಾರು, ತೊಂಗಲ್ನುನ್ನಾರು ಜಾಗ್ರತ ಅಂತಾರಲ್ಲ ಅಷ್ಟೇ. ಕಳ್ಳ ಹುಷಾರು ಹಿಡ್ಕೊಂಡಿರ್ತಿ ಕೇಳೋದಿಲ್ಲ, ಪೊಲೀಸರ ಕೆಲಸ ಅದು. ಹಿಡ್ಕೊಂಡಿರ್ತ ನಮ್ಗೆ ಕೆಲಸ ಕೊಟ್ಟಿಲ್ಲ, ಕಳ್ಳ ನೀವು ಹುಷಾರಾಗಿರಿ ಅಂತೀನಿ. ಅದಕ್ಕೆ ದೇವರಲ್ಲಿ ತಾರತಮ್ಯ ಇರೋದರಿಂದ ಹುಷಾರಾಗಿರಿ. ದೊಡ್ಡವ್ರು ಬಂದರೆ ಗೌರವಿಸಿ, ಸಣ್ಣವ್ರು ಬಂದಾಗ ಅವರಿಗೆ ಆಶೀರ್ವಾದ ಅನುಗ್ರಹ ಮಾಡಿ, ಸಮಾಧಾನ ಬಂದು ಪ್ರೀತಿಯಿಂದ ನಡ್ಕೊಳ್ಳಿ. ಆಚಾರ ಸಂದೇಶ ಅದು. ದೊಡ್ಡ ಬಂದ ಗೌರವಿಸ್ಬೇಕಾದ್ರೆ ಆಫೀಸ್ನಲ್ಲಿ ಎಲ್ಲ ತಪ್ಪದೇ ಮಾಡ್ತಾರೆ. ಎಷ್ಟು ಅನ್ವಾಂಟೆಡ್ ಪಾಸ್ ಆಗಿದ್ದರೂ ಕೂಡ ಅವ್ನು ಬರ್ತಾ ನಿಂತ್ಕೋತಾರೆ, ಸಾರ್ ಅಂತಾರೆ, ಎಸ್ ಅಂತಾರೆ ಮತ್ತು ಹೇಳಿದ್ದಕ್ಕೆಲ್ಲ. ಯಾಕೆ? ಒಂದು ಡಿಸಿಪ್ಲಿನ್ ಇದೆ, ದೊಡ್ಡವ್ರನ್ನ ಗೌರವಿಸ್ಬೇಕು, ಚಿಕ್ಕವರನ್ನು ಆಧರಿಸ್ಬೇಕು, ಗೌರವ ಆಧಾರ. ಸಮಾಜದಲ್ಲಿ ಮೈತ್ರಿ ಇರಬೇಕು. ಇದು ಗೊತ್ತಾದರೆ ತಾರತಮ್ಯ ಇರೋದೇ ಹಾಕಿ. ಹೊಸ ಹುಡುಗ ತಪ್ಪು ಹಿಡ್ತಾರೆ ಪಾಪ, ಸಿಟ್ಟು ಬಂದುಬಿಡುತ್ತವೆ, ನೆನ್ಪಿಟ್ಕೋಬೇಕು. ನಿಜೋಚ್ಚ ಭಾವಂಗತ, ಪಾಪನ ಕಲ್ಯಕ್ಕೆ ಬಂದಿದ್ದಾನೆ, ಅವನು ಬಿಗಿನರ್ ಆದ್ದರಿಂದ ನಾವೆಲ್ಲ ನಿರೀಕ್ಷೆ ಮಾಡೋಕ್ಕೆ ಬರೋದಿಲ್ಲ. ಅವ್ರ ಸ್ಟ್ಯಾಂಡರ್ಡ್ನೇ ನೋಡಬೇಕು ನಾವು. ನೋಡಿಬಿಟ್ಟು ಇಷ್ಟು ಹೇಳಿದ್ದೆಲ್ಲ ಸಾ, ಈ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನಿಗೆ ಎಸ್ ಎಲ್ ಸಿ ಕ್ವಶ್ಚನ್ ಕೇಳಿ ದಡ್ಡ ಅನ್ನಿಸ್ತಾರೆ ಯಾರಾದ್ರೂ ಕೂಡ, ಸಾಧ್ಯ ಇಲ್ಲ. ಅದರಲ್ಲೇ ಪ್ರಶ್ನೆ ಕೇಳಬೇಕು ಹೊರತು ಬೇರೆ ಪ್ರಶ್ನೆ ಕೇಳಬಾರ್ದು. ಅವ್ರು ಕೇಳ್ತಾರೆ, ಬಂದಷ್ಟು ಪ್ರಶ್ನೆ ಕೇಳಿದ್ರೆ ಯಾವ ಕ್ಲಾಸ್ ಅಂತ ಕೇಳ್ತಾರೆ, ಆಮೇಲೆ ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ ತಾರತಮ್ಯ ಇರೋದರಿಂದಾಗಿನೇ ಎಲ್ಲರಿಂದ ಎಲ್ಲ ನಿರೀಕ್ಷೆ ಮಾಡಬಾರ್ದು ಅಂಥೇಳಿ ನಿರೀಕ್ಷೆ ಮಾಡಿದನೂ ಇರಬಾರ್ದು. ನಿರೀಕ್ಷೆ ಮಾಡಿ ಪರೀಕ್ಷೆ ಮಾಡಬಾರ್ದು ತಪ್ಪಾಗುತ್ತೆ, ಎಲ್ಲರಿಗೆ ಒಂದೇ ಪರೀಕ್ಷೆ ಮಾಡಿದ್ರೆ ತಪ್ಪಾಗುತ್ತೆ. ಇದು ನಿತ್ಯ ನಮ್ಮ ಜೀವನಕ್ಕೆ ಬಂದುಬಿಟ್ರೆ ಆಗ ಟೆನ್ಷನ್ ಫ್ರೀ ಆಗಿಬಿಡುತ್ತೆ ಲೈಫೆಲ್ಲ. ಒಬ್ಬ ದುಷ್ಟ ಆಗಿದ್ದಾಗ ನಾವು ದೂರ ಇರಬೇಕೆ ಹೊರತು ಅವ್ರು ತಿದ್ದೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಸ್ವರೂಪ ಕಂಟ್ರೋಲ್ ಮಾಡಿದ್ರೆ ನಮಗೆ ಕೆಪಾಸಿಟಿ ಇಲ್ಲ, ಪವರ್ ಇಲ್ಲ. ಅವ ಏನು ಮಾಡಬೇಕಾಗ, ಆ ದೂರ ಇರಬೇಕು, ಅವರ ಆಘಾತ ನಮ್ಗೆ ಆಗದಂತೆ ನೋಡ್ಕೋಬೇಕು ಅಷ್ಟೇ ಹೊರತು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಯಾವ ಸಮಸ್ಯೆ ನಮಗೆ ಬರೋದಿಲ್ಲ. ದೊಡ್ಡವರನ್ನು ಕಂಡ ಗೌರವಿಸ್ತಾ ಹೋಗಿದ್ದಕ್ಕೆ ಎಷ್ಟು ತಪ್ಪಾಯಿತು ಅಂತ ಹೇಳಿದ್ದಾರೆ. ಪಾಂಡರಾಜ ಸುಮ್ಮನೆ ಕೂತಿದ್ದ, ತಪಸ್ ಮಾಡ್ತಾ ಕೂತಿದ್ದ, ಮೂಲ ರೂಪ ಪರಾವಹ ಮರುತ್ತಾತ. ಇಂದ್ರದೇವರು ಬರ್ತಾರೆ, ನತೂತ್ಥಿತಃ ಶಶಾಪಸಃ, ಹೇಳಲಿಲ್ಲ, ಶಾಪ ಕೊಟ್ಟು. ಏನಂತ, ನೀನು ಭೂಲೋಕದಲ್ಲಿ ಹುಟ್ಟಿದಾಗ ನಿನಗೆ ರತಿ ವಿಘ್ನವಾಗಲಿ, ಆಮೇಲೆ ಸತ್ಮೇಲೂ ಕೂಡ ನನ್ನ ಲೋಕಕ್ಕೆ ವಾಪಸ್ ಬರಬಾರ್ದು ನೀನು. ಶಾಪ ಒಂದು ತಪ್ಪಿಗೆ ಶಾಪ, ದೊಡ್ಡ ಶಾಪ ಕೊಟ್ಟರು. ಇಂದ್ರದೇವನ ರಾಜ ಅಗಸ್ತ್ಯರು ಬಂದರು, ಹೇಳಲಿಲ್ಲ, ಶಾಪ ಕೊಟ್ಟರು. ಆ ಮದ ಗಜೇಂದ್ರನಾಗಿ ಒಂದು ಶಾಪ ಕೊಟ್ಟರು. ಯಾಕೆ? ನೀಚೋಚ್ಯ ಭಾವನೆ ಮರೆತುಬಿಟ್ಟ ಅಂತ. ಉತ್ತಮರು ಬಂದಿದ್ದಾರೆ, ತ ರಾಜ ಇರಬಹುದು, ಅವರು ಋಷಿಗಳು, ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಕೇಡರಲ್ಲಿ ಜಾಸ್ತಿ ಇದ್ದಾರೋ, ರಾಜರು ಕಡಿಮೆ ಇದ್ದಾರೋ, ಅವರಿಗಿಂತ ಗೌರವಿಸ್ಬೇಕಾಯ್ತು. ಗೌರವಿಸಿರಲಿಲ್ಲ, ದೊಡ್ಡ ಶಾಪ ಬಂತು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನೀಚೋಚ್ಯ ಭಾವ ಎಲ್ಲೆಲ್ಲಿ ಕಾಣುತ್ತೋ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋ ಅಭ್ಯಾಸ. ದೊಡ್ಡ ಸಣ್ಣವರಿಂದ ನಮಸ್ಕಾರ ಮಾಡಿಸ್ಕೋತಾನೆ, ದೊಡ್ಡ ನಮಸ್ಕಾರ ಮಾಡ್ತಾನೆ, ಅದು ಕರ್ತವ್ಯ. ಅದು ಕೋರ್ಟ್ ಕಚೇರಿ ಪ್ರಕಾರ ತಪ್ಪು, ಸರಿಯಾದದ್ದು. ಎಲ್ಲ ಎಫಿಷಿಯೆಂಟ್ ಇದ್ದಾನೆ, ಡಿಸೊಬಿಡಿಯೆಂಟ್ ಟು ದಿ ಸೀನಿಯರ್ಸ್ ಸುಪೀರಿಯರ್ಸ್, ದೊಡ್ಡ ಕೇಸು ಅದು, ವ್ಯಾಲಿಡ್. ಅದು ಕೋರ್ಟಲ್ಲೂ ಸ್ಟ್ಯಾಂಡ್ ಆಗುತ್ತೆ. ಅದು ತಪ್ಪು ಮಾಡಿದ್ದಾನೆ ಅಂತ ಒಪ್ಕೋತಾರೆ ಹೊರತು ಏನು ಮಾಡ. ಅವ್ನು ದುಷ್ಟ ಅಂತ ಹೇಳೋಗಿಲ್ಲ, ದುಷ್ಟ ಇರ್ಬೋದು ಅವನು, ಆದರೆ ಅವ್ನು ಸುಪೀರಿಯರ್ ಆಗಿದ್ದಾನೆ, ಮರಿ ಆಗಿಲ್ಲ. ಇದನ್ನು ಮರ್ತುಬಿಟ್ಟಿದ್ದೇವೆ. ತಂದೆ ತಾಯಿ ಮೇಲೆ ಗೌರವ ಇಲ್ಲ ಅಂತ ಕೇಳಿದರೆ, ದೊಡ್ಡ ತಾರತಮ್ಯ ತಪ್ಪಿದಾಗಲಿಲ್ಲ, ನೀಚೋಚ್ಚ ಭಾವ ಬಿಟ್ಟಾಗಲಿಲ್ಲ. ತಂದೆ ಏನು ಮಾಡಿದ್ರು ತಂದೆಯೇ, ತಾಯಿ ಏನು ಮಾಡಿದ್ರು ತಾಯಿನೇ. ಕೃಷ್ಣ ಬಸದೇವರು ನಮಸ್ಕಾರ ಮಾಡ್ತಿದ್ದ, ದೇವಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಯಾತಕ್ಕೆ? ತನಗಿಂತ ದೊಡ್ಡವರಲ್ಲ ಅವರು, ತಾನು ಸರ್ವೋತ್ತಮ. ಲೋಕಕ್ಕೆ ಎದ್ದದಾಚಾರ್ಯ ಶ್ರೇಷ್ಠ ತತ್ತದೇ ವೇತರೋ ಜನ ಮೆಸೇಜ್ ಕೊಡಬೇಕಾಗಿತ್ತು. ಕೃಷ್ಣ ಮಾಡಿ ತೋರಿಸ್ತಾನೆ, ನೀಚೋಚ್ಚ ಭಾವನ ಅಪ್ಲೈ ಮಾಡ್ಕೊಳ್ಳೋ ಶುರು ಮಾಡಿಬಿಟ್ರೆ ಜೀವನದ ಹೊಸ ಚೇಂಜ್ ಬರುತ್ತೆ. ಜೀವಗಣಾಹ ನೀಚೋಚ್ಚ ಭಾವಂಗತಾಹ. ದುಷ್ಟರನ್ನ ಮಹತ್ಸೇವಾಂ ದ್ವಾರ ಬಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗ. ಭಾಗವತದ ವಾಕ್ಯ, ದೊಡ್ಡವರದ್ದು ಗೊತ್ತಾದರೆ ಆಶ್ರಯಿಸು, ಆ ಮೂಲಕ ನಿನಗೆ ಮುಕ್ತಿಯ ದ್ವಾರ ಸಿಗುತ್ತೆ. ದುಷ್ಟರಾದರೆ ಬಿಟ್ಟು ಬಿಡು, ಇಲ್ಲ ತಮಸ್ಸಿಗೆ ಹೋಗಬೇಕಾಗತ್ತೆ. ನಮ್ಮ ಸಾಧನೆಗೆ ಒಂದು ಮುಖ ಇದೆ. ನಮ್ಮ ತುಂಬ ಜನ ಸಾಧನೆ ವಿಷಯ ಬಿಟ್ಟುಬಿಡ್ತಾರೆ, ವೈಯಕ್ತಿಕವಾದನ್ನು ಏನೋ ಮಾಡಲಿಕ್ಕೆ ಹೋಗಿಬಿಟ್ಟು ಸಾಧನೆ ಕುಂಠಿತ ಮಾಡ್ಕೊತಾರೆ. ಬಸ್ನಲ್ಲಿ ಕೂತಿರ್ತೇವೆ, ಯಾರೋ ಜಗಳ ಆಡ್ತಿರ್ತಾರೆ, ಬಸ್ ಹೋಗ್ತಾ ಇದೆ, ಜಗಳ ಹೊಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬಸ್ ಹೋಗಿಬಿಡುತ್ತೆ ಆ ಕಡೆಗೆ. ನಾವು ಬಸ್ ನಮ್ಮ ಬಸ್ ಹಚ್ಕೊಂಡು ಹೋಗ್ತಾ ಇರ್ತೇವೆ, ನಾವೀಗ ಹೊಡೆದಾಡ್ತಿರ್ತಾರೆ, ಹತ್ರ ಹೋಗೋದು ನಮಗೆ ಬಿದ್ದರೆ ಸಕತ್ತು, ಕಷ್ಟ ಹೋಗಿಬಿಡುತ್ತೆ. ಈಗ ನಮ್ಮ ಕೆಲಸ ಬೇರೆ ಇದೆ, ಮರ್ತಿರಬಾರ್ದು ನಾವೀಗ. ನಮ್ಮ ಕೆಲಸ ಬೇರೆ ಇದೆ, ನಮ್ಮ ಸಾಧನೆ ಬೇರೆ ಇದೆ. ಸಾಧನೆ ಕಡೆ ಗಮನ ಕೊಡಬೇಕಾದ್ರೆ ಈ ಸ್ವರೂಪ ತಿಳ್ಕೊಂಡ್ರೆ ನಮ್ಮ ವಿಘ್ನ ಬರೋದೇ ಇಲ್ಲ. ಅದೆಲ್ಲ ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟೆ ಏನಾಗುತ್ತೆ ಅಂತ ಕೇಳಿದರೆ ಎಲ್ಲ ಕೆಲಸ ಕೆಟ್ಟ ಹಾಳಾಗಿಬಿಟ್ಟು ನಿಶ್ಚಿತವಾದ ಗುರಿ ತಲುಪ್ತೇನೆ, ಜೀವ ಹಾಳಾಗಿ ಹೋಗ್ತಾನೆ. ಆದ್ದರಿಂದ ಜೀವಗಣಾಹ ನೀಚೋಚ್ಚ ಭಾವಂಗತಾಹ ಅನ್ನೋ ತತ್ವ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದು, ನಾವು ಸಾಧನೆಯನ್ನು ನಿರ್ವಿಘ್ನ ಮುಂದುವರಿಸಲಿಕ್ಕೆ. ಈ ಎಲ್ಲರ ಬಗ್ಗೆ ಜನ ಭಾರಿ ತಪ್ಪು ತಿಳ್ಕೊಂಡ್ರು. ಭೇದ ತತ್ವ ಒಂದು, ತಾರತಮ್ಯ ತತ್ವ ಒಂದು. ತತ್ವತೋ ಭೇದ ಎಂಬುದಕ್ಕೆ ಆಕ್ಷೇಪಣೆ, ನೀಚೋಚ್ಚ ಭಾವಂಗತಃ ಆಕ್ಷೇಪಣೆ. ಆಚಾರ್ಯರು ಮಧ್ವಾಚಾರ್ಯರು ಭೇದ ಹೇಳಿಕೊಟ್ರು, ಅಂದರೆ ಮಧ್ವಾಚಾರ್ಯರು ಭೇದ ಹೇಳಿಕೊಟ್ರು, ಸಮಾಜ ಹಾಳಾಗೋಯಿತು ಅಂತ ಶುರು ಮಾಡಿಬಿಟ್ಟಿದ್ದೆ. ಮಧ್ವಾಚಾರ್ಯರು ಭೇದ ಹೇಳಿದ್ದಕ್ಕೆ ಭೇದ ಅಂದರೆ ಏನು, ಒಡಗುಡಿಸಿಬಿಟ್ರು ಅಂತ ಅರ್ಥ. ಭೇದ ಮಾಡೋದು ಹೇಳಿಕೊಟ್ರು, ಆದ್ದರಿಂದ ಶತ್ರುಗಳು ಬಂದರು. ಇವ್ ಬರೆದವನ್ ಪುಸ್ತಕ ಇವನು ಕಥೆಯೆಲ್ಲ ಹೇಳ್ತಿರೋದು ನಾನು. ಒಬ್ಬ ಶ್ರೀಕಂಠ ಶಾಸ್ತ್ರಿ ಅಂತ ಒಬ್ಬ ವ್ಯಕ್ತಿ, ಈಗ ಅದು ಬದುಕಿರಲಿಕ್ಕೆಲ್ಲ ಸುಮಾರು 60-70 ವರ್ಷದ ಕೆಳಗಡೆ, ಅದು ಮೈಸೂರು ಯೂನಿವರ್ಸಿಟಿ ಪುಸ್ತಕ ಪಬ್ಲಿಷ್ ಮಾಡಿದ್ದೆ, ಮೈಸೂರು ಯೂನಿವರ್ಸಿಟಿಯಿಂದ ಆಗಿದೆ. ಅದರಲ್ಲಿ ಬರೀತಾರಾತ, ನಮ್ಮ ದೇಶಕ್ಕೆ ಈ ಫಾರಿನರ್ಸ್ ಬಂದು ಆಕ್ರಮಣಕ್ಕೆ ಏನಕ್ಕೆ ಕಾರಣ ಮತ್ತು ಸಿದ್ಧಾಂತ, ಈಗ ಒಡಗೂಡಿಸ್ಬಿಟ್ರಲ್ಲ ಅವ್ರು ಬಂದುಬಿಟ್ರು ಅಂತ ಹೇಳ್ತಾರೆ. ಎಷ್ಟು ಮೂರ್ಖ ಇರಬೇಕು ಹೇಳೋದಕ್ಕೆ ಸಾಧ್ಯ. ಮಧ್ವಾಚಾರ್ಯ ಹೇಳಿದ ಸಿದ್ಧಾಂತ ಅರ್ಥನೇ ಆಗಿಲ್ಲ ತನಗೆ. ಭೇದ ಸಿದ್ಧಾಂತ ಅಂದ್ರೆ ಏನು? ಪಂಚತಂತ್ರದಲ್ಲಿ ಮಿತ್ರಭೇದ ಅಂತ ಒಂದು ಭಾಗ ಬರುತ್ತೆ. ಮಿತ್ರಭೇದ ಅಂದ್ರೆ ಏನು ಗೊತ್ತಾ? ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಅದು ಬ್ರಿಟಿಷರು ಮಾಡಿದ್ದ ಹಾಗೇನೆ, ಡಿವೈಡ್ ಆ್ಯಂಡ್ ರೂಲ್. ಅದನ್ನು ಮಧ್ವಾಚಾರ್ಯ ಮಾಡಲಿಕ್ಕೆ ಹೇಳಲಿಲ್ಲ, ಆಚಾರ್ಯ ಪಾಲಿಟಿಕ್ಸ್ ಮಾಡಲಿಕ್ಕೆ ಹೇಳಲಿಲ್ಲ. ಭೇದ ಇದೆ, ಅದನ್ನು ತಿಳ್ಕೊಳ್ಳಿ ಅಂತ ಆಚಾರ್ಯ ಹೇಳಿದ್ದೆ. ಭೇದ ಅಂಡರ್ಸ್ಟ್ಯಾಂಡ್ ಡಿಫ್ರೆನ್ಸ್ ಅಂತ ಹೇಳಿದರೆ ಹೊರತು ನೀವು ಆ ಭೇದಕ್ಕೆ ಏನು ಗೊತ್ತಾ ಅರ್ಥ, ಪಾರ್ಷಿಯಲ್ ಅಂತ ಅರ್ಥ, ಡಿವೈಡ್ ಅಂತ ಅರ್ಥ, ಅದನ್ನು ಆಚಾರ್ಯ ಹೇಳಲಿಲ್ಲ. ಇವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಭೇದ ಸಿದ್ಧಾಂತ ಅಂದರೆ ಭೇದ ಸಿದ್ಧಾಂತ ಒಡಕುಡಿಸೋ ಸಿದ್ಧಾಂತ ಅಲ್ಲ. ವ್ಯಕ್ತಿಗಳಲ್ಲಿ ಭೇದ ಇದೆ, ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ ಅಂತ ಹೇಳಿತ್ತದ್ರು. ಇವತ್ತು ರಥದಲ್ಲಿ ಭೇದ ಇಲ್ವಾ? ಇವತ್ತು ರಥ ಅಡಿಗೆ ಅನರ್ಥದ ಅಡಿಗೆ ಅಂತೇಳಿ ಭೇದ ಇದ್ದಕ್ಕೆ ಏನು ಗೊತ್ತಾಯ್ತು? ಈಗ ವ್ರತ ಮಾಡಬೇಕಾದ್ರೆ ಅನವೃತ ಸೇರದಂತೆ ನೋಡ್ಕೋ, ಅದನ್ನು ಹೇಳಿದ್ರು ಆಚಾರ್ಯ ಅಷ್ಟೇ ಹೊರತು ಅನವೃತ ಮಾಡೋರನ್ನ ಮರ್ಡರ್ ಮಾಡೋರು ಅಂತ ಹೇಳಿಲ್ಲ ಆಚಾರ್ಯ. ಆ ವ್ಯವಸ್ಥೆ ಬೇರೆ ಇದೆ, ಅದು ನಿನ್ನ ಕೆಲಸ ಅಲ್ಲ, ಅದೆಲ್ಲ ಕೂಡ ನಿನ್ನ ಕೆಲಸ ನೋಡ್ಕೊಂಡು. ಭೇದ ಹಾಲು ಬೇರೆ ಮೊಸರು ಬೇರೆ, ಭೇದ ಗೊತ್ತಿಲ್ಲ ಈಗ. ಮತ್ತು ಸಿದ್ಧಾಂತ ಅಷ್ಟೇ, ಆ ಹಾಲು ಹಾಕೋ ಜಾಗದಲ್ಲಿ ಮೊಸರು ಹಾಕಬೇಡ, ಮೊಸರು ಹಾಕಿದ್ರೆ ಹಾಲು ಹಾಕಬೇಡ, ಎರಡೂ ಬೇರೆ ಪದಾರ್ಥಗಳು. ಎಷ್ಟೋ ಸತ್ತ ಔಷಧಿಗಳಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ಸತ್ತೋಗ್ತಾನೆ ಗೊತ್ತಾಯ್ತಾ? ಸ್ಪೆಲ್ಲಿಂಗ್ ಮಿಸ್ಟೇಕ್, ಔಷಧಿ ಇನ್ನೇನಲ್ಲ. ಎಷ್ಟೋ ಸತ್ತ ಆ ಥರ ಮಾಡಿದವರಿದ್ದಾರೆ, ಡಾಕ್ಟ್ರ್ ಮತ್ತೆ ಅರ್ಥ ಆಗದೆ ಬರೆಯೋದ್ರ ಅಭ್ಯಾಸ. ಸ್ವಲ್ಪ ಅರ್ಥ ಇವತ್ತು ಇತ್ತೀಚೆಗೆ ಮಾಡಿದ್ದಾರೆ ಅಂತ ಅರ್ಥ ಆಗಿ ಬರಿಬೇಕು ನೀವು ಅಂತೇಳಿ, ಇದರ ಪನಿಷ್ಮೆಂಟ್ ಅದು. ಅರ್ಥ ಆಗದೆ ಹೋಗಿ ಬರೆದು ಬಿಟ್ರೆ ಔಷಧಿನ, ಆ ಡಾಕ್ಟ್ರ್ ಹೇಳಿದ್ರೆ ರೆಸ್ಪಾನ್ಸಿಬಲ್ ಅಂತ ಆಗಿದೆ. ಮೊದಲಿರಲಿಲ್ಲ ಅದು, ಏನೇನೋ ಬರೀತಿದ್ರು, ಅವನಿಗೆ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾಗಬೇಕಷ್ಟೇ. ಕೆಲವು ಇಂಪಾರ್ಟೆಂಟ್ ಡಿಸೀಸಸ್ ಮೆಡಿಸನ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವನು ಸತ್ತೋಗ್ಬಿಡ್ಬೋದು. ಯಾಕೆ? ಭೇದ ಬಂದೆ, ಅದಕ್ಕೆ ಗೊತ್ತಿದ್ರೆ ಗೊತ್ತಾಗು, ಇದು ತಪ್ಪಾಗು, ಇದಾಗಬಾರ್ದು, ಇದಾಗಬೇಕು. ಇವತ್ತು ಭೇದ ಗೊತ್ತಿಲ್ಲ, ಯಾರ್ದೋ ಸ್ಕೂಟ್ರ್ ಹಾಕ್ಕೊಂಡು ಹೋದ ಪೊಲೀಸ್ ಕೇಸ್ ಆಗುತ್ತೆ. ನನ್ನ ಸ್ಕೂಟ್ರ್ ಬೇರೆ, ಇವ್ರ ಸ್ಕೂಟ್ರ್ ಬೇರೆ, ಇದು ನಂದು ನಾನೇ ತೊಗೋಬೇಕು, ಇನ್ನೊಬ್ಬರು ತೊಗೊಳ್ಬಾರ್ದು. ಈ ಭೇದ ಜ್ಞಾನ ಎಷ್ಟು ಉಪಯೋಗಕ್ಕೆ ಬರ್ತದ್ರಿಂದ? ಪಾಂಡವ ರಾಜ್ಯ ತನ್ನ ರಾಜ್ಯ ಬೇರೆ ಗೊತ್ತಿಲ್ಲ, ಸತ್ತೋದ ದುರ್ಯೋಧನ. ಪಾಂಡವ ರಾಜ್ಯ ಪಾಂಡವರಿಗೆ ಕೊಟ್ಟರೆ ಸಾಯ್ತಿದ್ದಿಲ್ಲ, ತನ್ನ ರಾಜ್ಯ ತಾನು ಇಟ್ಕೊಂಡ್ರೆ ಆಗ್ತಿತ್ತು, ಅದು ರಾಜ್ಯ ಕೈ ಹಾಕಿದ್ರೆ ಸತ್ತೋದಂತೆ. ಸೊ ಭೇದ ಅನ್ನೋದು ನಿಜವಾದ ಅರ್ಥ ಮಾಡಿಕೊಂಡ್ರೆ ಜೀವೇಶ್ವರ ಭೇದ, ದೇವರು ದೊಡ್ಡವರಾದರೆ ದೇವರು ದೊಡ್ಡವನೇನೆ ಎಂದು ನಾವು ಅಹಂ ಬ್ರಹ್ಮಾಸ್ತ್ರ ತಪಾರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇದೆಲ್ಲ ತಿಳ್ಕೊಳ್ಳೋಕೆ ಹೋದರೆ ಯಾವ ಗೊಂದಲ ಇರೋದಿಲ್ಲ. ಆಚಾರ್ಯರು ಒಡಕ ಹುಟ್ಟಿಸೋ ಸಿದ್ಧಾಂತ ಹೇಳಲಿಲ್ಲ. ಜೀವನದಲ್ಲಿ ಪರಸ್ಪರ ಭೇದ ಇದೆ, ಆದರೆ ಭೇದ ಅರ್ಥ ಮಾಡಿಕೋ. ಗಂಗಾ ತೀರ್ಥ ಬೇರೆ, ಯಮುನಾ ತೀರ್ಥ ಬೇರೆ, ಎರಡು ಸೇರಿದ್ದು ಪ್ರಯಾಗ ಆಯಿತು, ಭೇದ ಇದ್ದಿದ್ದಕ್ಕೆ ಪ್ರಯಾಗ ಆಗಿತ್ತು, ಎರಡು ಸೇರಿದ್ದು ಪ್ರಯಾಗ ಆಯಿತು. ಆದ್ದರಿಂದ ಅದು ಅರ್ಥ ಮಾಡ್ಕೋತ ಹೋದ್ರೆ ಗುರು ಬೇರೆ ಶಿಷ್ಯ ಬೇರೆ, ಅದಕ್ಕೆ ಪಾಠ ಪ್ರವೇಶನ ಆಗ್ತಿರೋದು. ಇಬ್ಬರಲ್ಲೂ ಭೇದ ಇಲ್ಲದೆ ಹೋಗಿದ್ರೆ ಇಬ್ಬರು ಸುಮ್ಮನೆ ಕೊಡಬೇಕಾಗ್ತಿತ್ತು ಅಷ್ಟೇ. ಇಬ್ಬರಲ್ಲೂ ಭೇದ ಇದೆ, ಆ ಭೇದದಿಂದಾಗಿ ಉಪಯೋಗ ಆಗ್ತಾ ಇದೆ. ಈ ಡ್ರೈವರ್ ಬೇರೆ, ಇವ್ರು ಬೇರೆ, ಕಂಡಕ್ಟರ್ ಬೇರೆ, ಡ್ರೈವರ್ ಬೇರೆ. ಡ್ರೈವರ್ ಟಿಕೆಟ್ ಕೇಳಿ ಬೈತಾನೆ, ಕಂಡಕ್ಟರ್ ಹತ್ರ ಹೋಗ್ಬೇಕು. ಇವ್ರು ಡ್ರೈವ್ ಮಾಡಿದ್ರು ಪಂಚಿತ ಆಗುತ್ತೆ, ಅವ್ರು ಕಂಡ ಎದುರು ಹೋಗ್ಬೇಕು. ಅವರವ್ರ ಕೆಲಸ ಅವರವ್ರ ವರ್ಣಾಶ್ರಮ ಭೇದ ಇದೆ, ವರ್ಣ ಭೇದ ಇದೆ, ಆಶ್ರಮ ಭೇದ ಇದೆ, ಸ್ತ್ರೀ ಪುರುಷ ಭೇದ ಇದೆ, ದೇಶ ಭೇದ ಇದೆ, ಕಾಲ ಭೇದ ಇದೆ. ಬೆಳಿಗ್ಗೆ 6 ಗಂಟೆಗೆ ಭೇದ ಗೊತ್ತಿಲ್ಲ, ಅದು ಬೆಟ್ಕಾಕಿಬಿಟ್ಟಿದ್ದ ಕೂತ್ಬಿಡ್ತಾರೆ, ಭೇದ ಗೊತ್ತಿಲ್ಲ, ಕಾಲ ಭೇದ ಅವನಿಗೆ. ಆ ಸಂಧ್ಯಾಂತ ಮಾಡೋ ಕಾಲ ಅದು, ಆ ಕಾಲ ಭೇದದಿಂದ ಸಂಧ್ಯಾಂತ ಮಾಡೋಕ್ಕೂ ಪೂಜೆ ಮಾಡಬೇಕಾದ್ರೆ ಅದು ಕುಡಿಯೋ ಕಾಲ ಅಲ್ಲದು. ಆ ಕಾಲದಲ್ಲಿ ಅದೇ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರದು. ಪ್ರತಿಯೊಂದು ಅರ್ಥದಲ್ಲಿ ಕಾಲಭೇದ ತಿಳ್ಕೊಬೇಕಾದ್ರೆ ಆ ಬಸ್ಗಳು ಭೇದ, ಯಾವುದೋ ಬಸ್ಸಿಗೆ ಟಿಕೆಟ್ ತೊಗೊಂಡ್ರೆ ಇನ್ನೊಂದು ಬಸ್ ರಿಸರ್ವೇಷನ್ ಮಾಡಿದ್ರು ಕರ್ಸೋದು, ಅದೇ ಬಸ್ಗೆ ಹೋಗಬೇಕು. ಆ ಬಸ್ ಕ್ಯಾನ್ಸಲ್ ಆದರೆ ಅಷ್ಟೇ, ಇಲ್ಲ ಅಂತಂದು ಅವರೇ ಕುಡಿಸಿದ್ರೆ ಹೋಗ್ಬೋದು, ಇವ್ರು ಕೂಡ ಆಗಿಲ್ಲ. ಅದಕ್ಕೆಲ್ಲ ಕೂಡ ಬಸ್ ಭೇದ, ಸೀಟ್ ಭೇದ, ಮಾತೆತ್ತಿದ್ರೆ ಭೇದದ ಕಲ್ಪನೆ ನಾವಿದ್ದೇವೆ. ಸಾರ್ ಭೇದ, ಹುಳಿ ಭೇದ, ಅದಂತ ನಮಗೆ ಗೊತ್ತಿರ್ತದಲ್ಲ. ಸಾರ್ ಭೇದ, ಹುಳಿ ಭೇದ, ಮೊಸರು ಭೇದ, ಎಲ್ಲ ಭೇದ ನಮಗೆ ಗೊತ್ತಿರ್ತದೆ. ಅದನ್ನು ಆಚಾರ ತಿಳಿಸಿಬಿಟ್ಟು ಭೇದ ಇದೆ, ಅದು ವಸ್ತುವಿನ ಸ್ವರೂಪ, ಅದು ಇಂಪಾರ್ಟೆಂಟ್. ಅವೇ ಭೇದ ಒಂದು ವಸ್ತುವಿನ ಸ್ವರೂಪ, ಅದೆಲ್ಲ ಮೈನರ್ ಡೀಟೇಲ್ಸ್. ಆಮೇಲೆ ಭೇದಕ್ಕೂ ವಸ್ತುವಿಗೆ ಏನು ಸಂಬಂಧ ಅಂತ ಶುರುವಾಗಿಬಿಟ್ರೆ ಅಲ್ಲಿ ಭೇದನೋ ಅಭೇದನೋ ಮತ್ತು ಡಿಸ್ಕಷನ್ ಶುರುವಾಗುತ್ತೆ. ಆ ಡಿಸ್ಕಷನ್ ಅವಾಯ್ಡ್ ಮಾಡಲಿಕ್ಕೆ ಅವ್ರು ಅಭೇದ ಅಂತ ಹೇಳೋದಕ್ಕೆ ಹೋಗ್ತಾರೆ, ಆಚಾರ ಸೊಲ್ಯೂಷನ್ ಕೊಡ್ತಾರೆ ಅದಕ್ಕೆಲ್ಲ. ಅದು ಬೇಡ. ಈಗ ಇನ್ನು ಆಚಾರ ತಾರತಮ್ಯ ಹೇಳಿದರು. ತಾರತಮ್ಯ ಹೇಳಿದರು ಅಂದರೆ ತಾರತಮ್ಯ ಮಾಡು ಅಂತ ಹೇಳಿದರು ಅಲ್ಲ, ಊಟ ಕೂತಿರ್ತಾರೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಹೇಳೋದು, ಒಬ್ಬರಿಗೆ ಹೆಚ್ಚು ಕಡಿಮೆ ಹಾಕೋದು. ಮಧ್ವಾಚಾರ್ಯ ಹಾಕಿಬಿಟ್ಟಿದ್ದಾರೆ, ಮಧ್ವಾಚಾರ್ಯ ಹೇಳಿದ್ರೆ ತಾರತಮ್ಯ ಮಾಡು ಅಂತ ಹೇಳಿದ್ದಾರೆ ಅಂತೇಳಿ. ಆಚಾರ್ಯ ಹೇಳ್ತಾರೆ ಭಕ್ತಿ ಭೇದ ಮಾಡಬೇಡ ಅಂತ ಆಚಾರ್ಯ ಹೇಳ್ತಾರೆ, ಗೊತ್ತಾಯ್ತಾ? ಭೇದ ಮಾಡಬೇಡ. ತಾರತಮ್ಯ ಅಂದರೆ ಹೆಚ್ಚು ಕಡಿಮೆ ಇರೋದರಿಂದ ಅದು ಇರೋದು ವಸ್ತು, ಅದು ತಾರತಮ್ಯ ಅನ್ನೋದು ಮಾಡೋದಲ್ಲ, ಇರೋದಲ್ಲ. ಇಂದ್ರದೇವರು ಕಾಮದೇವ ಇಂದ್ರ ಕಾಮ ಸಮ, ಆದರೆ ಗರುಡ ಶೇಷರಿಂದ ಭಾರಿ ಕಡಿಮೆ ಅವರು, ಸರಸ್ವತಿ ಮಾರುತಿ ಅವರಿಗಿಂತ ಮೇಲಿದ್ದಾರೆ. ಇದು ಮಾಡ್ತಾ ಇಲ್ಲ, ನಾವು ಇರೋದನ್ನು ತಿಳ್ಕೊತಾ ಇದ್ದೇವೆ ಅಷ್ಟೇ. ಇರೋ ತಾರತಮ್ಯ ತಿಳ್ಕೊಳ್ಳೋದು ವರ್ಚ್ಯೂ, ಅದು ತಾರತಮ್ಯ ಮಾಡೋದು ದೋಷ. ಡಿಫ್ರೆನ್ಸ್ ಗೊತ್ತಾಯ್ತಾ? ತಾರತಮ್ಯ ತಿಳ್ಕೊಳ್ಳೋದು ಬೇರೆ, ತಾರತಮ್ಯ ಮಾಡೋದು ಬೇರೆ. ತಾರತಮ್ಯ ಮಾಡ್ತಾನೆ ಅದು ಅದು ವಯಸ್ಸು, ಅದು ವರ್ಚ್ಯೂ ಅಲ್ಲ ವಯಸ್ಸು. ಆದರೆ ತಾರತಮ್ಯ ತಿಳ್ಕೊಳ್ತಾನೆ ಅದು ವರ್ಚ್ಯೂ, ಅದು ವಯಸ್ಸಲ್ಲ. ತಿಳ್ಕೊಳ್ಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಉದಾಹರಣೆಗೆ, ಒಬ್ಬ ಮಗು ಕೂತಿದೆ ಪಾಪ, ಒಂದು ನಾಲ್ಕು ದೊಡ್ಡ ಹೊಡಿಗೆ ಹಾಕಿಬಿಟ್ಟದೆ ಅವನಂತದ್ದು, ಒಂದು ಅನ್ನಪ್ರಾಸನ ಕೂಡ ಆಗಿಲ್ಲ ಅದಕ್ಕೆ, ಪಾಪ ದಡ್ಡ ಅಂತ ಬೈತಾನೆ. ನಾನು ತಾರತಮ್ಯ ಮಾಡಬಾರ್ದು ಅಂತ ಹಾಕಿಬಿಟ್ಟೆ ಅಂತ ಕೇಳಿದ್ರೆ, ಹುಚ್ಚ, ಮಾಡಲು ಮಾಡಲೇಬೇಕು ಅಂತ ಹೇಳಿದ. ಮಾಡಲು ಮಾಡಲೇಬೇಕು, ಒಂದು ಚೂರು ಹಾಕಬಾರ್ದು ಅದಕ್ಕೆ. ಯಾಕೆ? ಮಗು ಪಾಪ ಜೀರ್ಣ ಮಾಡ್ಕೊಳ್ಳೋ ಶಕ್ತಿನೇ ಇರಲಿಲ್ಲ. ಅದರಿಂದಾಗಿನೇ ಯೋಗಿ ಅಂತ ನೋಡಿ, ಇನ್ನೊಂದು ದೊಡ್ಡ ಗುಡ್ಕಲ್ಲಿ ಇದ್ದಾಗಿದೆ, ಚಮಚ ಒಂದು ಹಾಲು ಹಾಕಿ ಹೋಗಿಬಿಡ್ತಾರೆ. ಅಲ್ಲೇ ಮಗುಗೆ ಬೈದ್ರಲ್ಲ, ಇವ್ರಿಗೆ ಹಾಕೋದಿಲ್ಲ ಅಂತ ಹೇಳ್ತಾರೆ. ದಡ್ಡ ಇವ್ರಿಗೆ ಹಾಕಬೇಕು, ಹಾಕಲೇಬೇಕು, ಹಾಕಬಾರ್ದು ಹಾಕಬಾರ್ದು. ಯಾಕೆ? ವಸ್ತು ನೋಡ್ಕೊಂಡು ತಿಳ್ಕೊಬೇಕು. ಆಚಾರ ದುಷ್ಟಾಂತಿ ಕೊಡ್ತಾರೆ, ಹೇಳಬೇಕಾದ್ರೆ, ಗುಣಾನುಸಾರಿಣೀಂ ಪೂಜಾಂ ಸಮಾಂ ಬುದ್ಧಿಂಚ ಯೋ ನರಹ ಕುರುತೆ ಸರ್ವಭೂತೇಶು ತಸ್ಯ ವಿಷ್ಣು ಪ್ರಸೀದತಿ. ಇದು ಕೃಷ್ಣಾವೃತ ಮಾನದಲ್ಲೂ ಹೇಳ್ತಾರೆ, ಗೀತಾ ಭಾಷೆಯಲ್ಲೂ ಹೇಳ್ತಾರೆ. ಗುಣಾನುಸಾರಿಣೀಂ ಪೂಜಾಂ ಮತ್ತು ಸಮಾಂ ಬುದ್ಧಿಂಚ ಯೋ ನರಹ, ಗುಣಾನುಸಾರಿಣಿಯಾದ ಪೂಜೆ ಮಾಡಬೇಕು. ಗುಣಾನುಸಾರಿಣಿ ಪೂಜೆ ಮಾಡಬೇಕಾದ್ರೆ ಆಚಾರ್ಯರು ಕ್ರೈಟೀರಿಯಾ ಕೊಟ್ಬಿಡ್ತಾರೆ, ಈ ರೀತಿ ಮಾಡಿ. ತಾರತಮ್ಯದಲ್ಲಿ ಎರಡು ವಿಧ, ಡಿಸೈಡೆಡ್ ತಾರತಮ್ಯ ನಮಗಿದೆ ಈಗ. ಬ್ರಹ್ಮವಾಯುಗಳು ಸರಸ್ವತಿ ಭಾರಿದ್ರೆ ಶ್ರೇಷ್ಠ, ಯೋಚನೆ ಮಾಡೋಕ್ಕಿಲ್ಲೇ ಇಲ್ಲ. ಇಂದ್ರಕಾಮ ರುದ್ರದೇವರು ಭಾರಿ ಶ್ರೇಷ್ಠ, ಯೋಚನೆ ಮಾಡಿ ಡಿಸೈಡ್ ಆಗೋಗ್ಬಿಟ್ಟಿದೆ. ಕೆಲವು ಕಡೆ ಡಿಸೈಡ್ ಆಗಿಲ್ಲ, ಅವಾಗ ಏನು ಮಾಡಬೇಕು ನಾವೀಗ? ನಮ್ಮ ಎಷ್ಟು ಜನ ಕೂತಿದ್ದೇವೆ, ಸ್ವರೂಪ ಜ್ಞಾನ ಯಾರದ ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಸ್ವರೂಪದಿಂದ ಯಾರ ಸ್ವರೂಪನೂ ಗೊತ್ತಿಲ್ಲ, ಹೇಗೆ ನಡ್ಕೋಬೇಕಾಗಿದ್ರೆ? ತಾರತಮ್ಯ ಇದೆ, ಸ್ವರೂಪ ತಾರತಮ್ಯ ಗೊತ್ತಿಲ್ಲ, ಏನು ಮಾಡಬೇಕಾಗ? ಆ ಸರ್ ಒಳ್ಳೆ ಗೈಡ್ಲೈನ್ಸ್ ಕೊಡ್ತಾರೆ, ಈ ರೀತಿ ನಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ನಡ್ಕೊಳ್ಳಿ, ಅದು ತಾರತಮ್ಯ ತಿಳ್ಕೊಳ್ಳೋ ಕ್ರಮ. ಏನು ತಾರತಮ್ಯ? ವಿತ್ತಂ ಬಂಧುರ್ವಯಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಯದ್ಯದುತ್ತರಂ. ಎಷ್ಟು ಸಿಂಪಲ್ ಮೆಥಡ್ ಕೊಟ್ಟಿದ್ದಾರೆ. ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ ಚೈವತು ಪಂಚಮಿ. ಮೊದಲನೇದು ವಿತ್ತ, ಬಂಧು ಎರಡನೇದು, ಆಮೇಲೆ ವಯಸ್ಸು, ಆಮೇಲೆ ಕರ್ಮ, ಆಮೇಲೆ ವಿದ್ಯಾ. ಐದು ಫ್ಯಾಕ್ಟರ್ ನೋಡಿ ಅಂತ ಹೇಳ್ತಾರೆ. ಐದು ಫ್ಯಾಕ್ಟರ್ ನೋಡಿ. ಒಬ್ಬನು ವಿತ್ತ ಭಾರಿ ಶ್ರೀಮಂತ ಬಂದ, ಬಂಧು ಒಬ್ಬ ಬಂಧು ಬಂದ, ಇಬ್ಬರಲ್ಲಿ ಯಾರಿಗೆ ಗೌರವ ಕೊಡಬೇಕು ಅಂತ ಪ್ರಶ್ನೆ. ಬಂಧುತ್ವ ದೊಡ್ಡದು, ಭಾರಿ ಶ್ರೀಮಂತ ಕೂತಿದ್ದಾನೆ, ತಂದೆ ಬಂದುಬಿಡ್ತಾನೆ. ಹೇಳಿದ್ನಲ್ಲ ಶ್ರೀಮಂತ ದೇವೋಭವ, ಶ್ರೀಮಾನ್ ದೇವೋಭವ ಅಂತ ಹೇಳಿಲ್ಲ, ಪಿತೃದೇವೋ ಹೇಳಿ ತಕ್ಷಣ ನಮಸ್ಕಾರ ಮಾಡಿದೆ. ಯಾಕೆ? ಬಂಧುತ್ವ ದೊಡ್ಡದಾಯ್ತು, ಈಗ ಬಂಧುತ್ವ ದೊಡ್ಡದಾಗಿದೆ, ನಮಸ್ಕಾರಕ್ಕಂತ ಬಂದೋಯ್ತು. ಈಗ ಇನ್ನೊಬ್ಬ ತಾಯಿ ಬಂದು, ಗುರು ಬಂದ, ಎಲ್ಲ ಬೇರೆ ಆಗೋ. ಯುತ್ತಂ ಬಂಧು ವಯಃ, ಆಮೇಲೆ ತಂದೆ ತಾಯಿ ಇಬ್ಬರು ಬಂದರು. ತಂದೆಗೆ ಜಾಸ್ತಿ, ತಂದೆ ಜಾಸ್ತಿ ಗೌರವ ಆಗಿ, ವಯಸ್ಸು ಹೌದು, ತಾಯಿಗೂ ಪೂಜ್ಯ ತಂದೆ, ಆದ್ದರಿಂದ ತಂದೆ ಗೌರವ ಕೊಟ್ಟ, ಆಮೇಲೆ ತಾಯಿ ಗೌರವ ಕೊಟ್ಟ ಒಂದು ಕ್ರಮದಲ್ಲಿ. ಆಮೇಲೆ ವಯಃ ಕರ್ಮ, ಸಾಧನೆ ಮಾಡಿದವ್ರು ಬಂದ, ದೊಡ್ಡ ಸಾಧನೆ ಮಾಡಿದವನು ಬಂದ. ಇವರೆಲ್ಲರೂ ಬಿಟ್ ಮಾಡ್ತಾನೆ, ವಿತ್ತನೂ ಇಲ್ಲ, ಹೊಂದೊತ್ತನೂ ಇಲ್ಲ, ವಯಸ್ಸೂ ಇಲ್ಲ, ಚಿಕ್ಕವನು ಒಳ್ಳೆ ಸಾಧನೆ ಮಾಡಿದ್ದಾನೆ, ಅವನಿಗೆ ಗೌರವ ಕೊಡಿ ಕರ್ಮ. ಇವನು ವಿದ್ಯಾ ಜ್ಞಾನಿ ಬಂದುಬಿಟ್ಟ, ಎಲ್ಲರೂ ಬಿಟ್ ಮಾಡಿಬಿಡ್ತಾನ. ಸಣ್ಣ ಹುಡುಗ ಶುಕಾಚಾರ್ಯರು, ಸಿಕ್ಕ ಹುಡುಗರು ನೋಡೋದಕ್ಕೂ ಹಾಗೆ ವಯಸ್ಸಿತ್ತು, ನೋಡೋದಕ್ಕೆ ಕಾಣ್ತಿದ್ದಾರೆ, ಸಾವಿರಾರು ಜನ ಕೇಳ್ತಾ ಇದೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಯಾಕೆ? ಒಳ್ಳೆ ಜ್ಞಾನಿಗಳು. ಸ್ವರೂಪದ ರುದ್ರದೇವರೇ ಮತ್ತೆ, ಸ್ವರೂಪದ ರುದ್ರದೇವರು ಒಳ್ಳೆ ಜ್ಞಾನಿಗಳು. ಜ್ಞಾನಕ್ಕೆ ನಂಬರ್ ಒನ್, ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮೇ ವಿದ್ಯೆ. ಇಷ್ಟೇ, ನೀವು ಸ್ವರೂಪ ಗೊತ್ತಿಲ್ಲದೆ ಹೋದಾಗ ಜ್ಞಾನ ಯಾರನ್ನೋ ನಂಬರ್ ಒನ್ ಪ್ರಿಫರೆನ್ಸ್, ಅದಿಲ್ಲದೆ ಹೋದಾಗ ಸಾಧನೆ ಎರಡನೇ, ಅದಿಲ್ಲದೆ ಹೋದಾಗ ಮೂರನೇದು ವಯಸ್ಸು. ಕೆಲಸ ಬಸ್ನಲ್ಲಿ ಕೂಡ ಸೀನಿಯರ್ ಸಿಟಿಸನ್ ಜಾಗ ಕೊಡಬೇಕು ಅಂತ ಹೇಳ್ತಾರಲ್ಲ, ವಯಸ್ಸು, ವಯಸ್ಸಾದರೂ ಜಾಗ ಕೊಡಿ. ಆಮೇಲೆ ಅದು ಇಲ್ಲ, ಬಂಧುತ್ವ ನೋಡ್ಕೊಳ್ಳಿ. ಕೊನೆಯ ವಿತ್ತ, ಇವತ್ತು ನಮಗೆ ಆಗಲ್ಲ, ಮೊದಲು ವಿತ್ತ, ಎರಡು ವಿತ್ತ, ಮೂರು ವಿತ್ತ, ಐದು ವಿತ್ತನೇ ಆಗೋಗ್ಬಿಟ್ಟಿದೆ. ಫೈವ್ ಪ್ಲೇಸಸ್ಸು ವಿತ್ತನೇ ಆಗಿರೋದ್ರಿಂದ ಶ್ರೀಮಂತರಿಗೆ ಅಷ್ಟೇ ಮಣಿ ಅಂತ ಹೇಳ್ಕೊಂಡ್ರೆ ತಪ್ಪು. ಶ್ರೀಮಂತರಿಗೆ ಲೋಯೆಸ್ಟ್ ಕೊಟ್ಟಿರೋದಲ್ಲಿ, ಗೊತ್ತಾಯ್ತಾ? ವಿತ್ತ ಅಂಬೋದು ಲೋಯೆಸ್ಟು, ಜ್ಞಾನ ಅಂಬೋದು ಹೈಯೆಸ್ಟ್. ವಿತ್ತ ಲೋಯೆಸ್ಟು, ಜ್ಞಾನ ಹೈಯೆಸ್ಟ್. ಅದು ತಕ್ಕಂತೆ ತಿಳ್ಕೊಳ್ಳಿ, ಸುಲಭ ತಿಳಿದು ಸಿದ್ಧಾಂತ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣರಿಗೆ ಗೌರವ ಕೊಡಬೇಕಾ? ಪ್ರಾಣಾಂ ಜ್ಞಾನತೋ ಜೈಷ್ಠ್ಯಂ. ಅಲ್ಲಿ ಜ್ಞಾನ ಇದ್ದರೆ ಸಾಕು ಬ್ರಾಹ್ಮಣರು. ಇವತ್ತು ಅದೊಂದು ಉಳ್ಕೊಂಡ್ಬಿಟ್ಟಿದೆ, ಬ್ರಾಹ್ಮಣರಲ್ಲಿ ಬೇರೆ ಯಾವುದು ನೋಡಬಾರ್ದು. ಜ್ಞಾನ ಜಾಸ್ತಿ ಇದ್ದರೆ ಅವನಿಗೆ ನಮಸ್ಕಾರ ಬ್ರಾಹ್ಮಣರಲ್ಲಿ. ಆಮೇಲೆ ಕ್ಷತ್ರಿಯರಲ್ಲಿ ಬಲ ನೋಡಬೇಕು. ಯೋ ಏವ ಬಲ ಜ್ಯೇಷ್ಠ ಕ್ಷತ್ರಿಯೇಷು ಸಮುತ್ತಮ, ಎರಡನೇದಾಯಿತು. ಈ ವೈಶ್ಯರಲ್ಲಿ ಧನಧಾನ್ಯತಃ ಸಂಪತ್ತು ನೋಡಬೇಕು. ಶೂದ್ರರಲ್ಲಿ ವಯಸ್ಸು ನೋಡಬೇಕು. ಶೂದ್ರರಲ್ಲಿ ಬರೀ ವಯಸ್ಸು, ವಯಸ್ಸರಲ್ಲಿ ಸಂಪತ್ತು, ಕ್ಷತ್ರಿಯರಲ್ಲಿ ಬಲ, ಬ್ರಾಹ್ಮಣರಲ್ಲಿ ಜ್ಞಾನ. ಎಷ್ಟು ಸುಲಭ ಎಲ್ಲ ಹೇಳ್ತಾ ಬರ್ತೀವಿ. ವೇದವ್ಯಾಸರು ಯಾಕೆ ಸರ್ವೋತ್ತಮರು ಅಂದರೆ, ಉಳಿದವರು ಎಷ್ಟೇ ಜ್ಞಾನಿಗಳಾಗಿದ್ದರೂ ಟೆಕ್ಸ್ಟ್ ಬುಕ್ ಅವರು ಬರೆದ್ರೆ ಅಂದಮೇಲೆ ಯಾರು ದೊಡ್ಡವರಾದ್ರೆ, ಈಗ ವ್ಯಾಸೋಚ್ಛಿಷ್ಟಂ ಜಗತ್ಸಂ ಹರಿರೇ ವಪರ ಮತ್ತೆ ಬಂತೆ, ಅವರಷ್ಟು ಜ್ಞಾನ ಜಗತ್ತಿನಲ್ಲಿ ಯಾರ್ಯಾರಿಗೂ ಇಲ್ಲ. ಆ ಹಂತದಲ್ಲಿ ಆಚಾರ್ಯ ಹೇಳ್ತಾರೆ ವೇದವ್ಯಾಸ ಜ್ಞಾನ ಎಷ್ಟು ದೊಡ್ಡದು ಎಂಬುದನ್ನು ಒಳ್ಳೆ ಕಾವ್ಯ ಶಾಸ್ತ್ರವಾಗಿ ಆಚಾರ್ಯ ಹೇಳ್ತಾರೆ. ಆ ಸಾಕ್ಷಾತ್ ನಾರಾಯಣ ಅಂತಲೇ ತಿಳ್ಕೊಬೇಕು. ಅನುವ್ಯಾಖ್ಯಾನದಲ್ಲಿ ಬರೀತಾರೆ, ಯಜ್ಞಾನ ಅವ್ಯಾಕೃತ ಆಕಾಶೆ ಪ್ರಾಪ್ನೋತಿ ಪರಮಾಣು ತಾವು. ಎಲ್ಲ ಜ್ಞಾನ ಒಂದು ಕಡೆ ಇಟ್ಬಿಡಿ ನೀವು, ಜಗತ್ತಿನ ಎಲ್ಲ ಜ್ಞಾನ ಲಕ್ಷ್ಮೀದೇವಿ ಜ್ಞಾನದಿಂದ ಶುರು ಮಾಡಿಬಿಟ್ಟು ಎಲ್ಲ ಜ್ಞಾನ ಒಂದು ಕಡೆ ಪ್ಯಾಕ್ ಮಾಡಿಬಿಟ್ರೆ ದೇವರ ಜ್ಞಾನದ ಮುಂದೆ ಏನಾಗುತ್ತೆ ಗೊತ್ತಾಗೋದು? ಒಂದು ಸ್ಪೇಸಲ್ಲಿ ಆಟಮ್ ಆದಾಗುತ್ತೆ. ಅರ್ಥ ಆಯ್ತಾ? ಈಗ ಒಂದು ಸ್ಪೇಸಲ್ಲಿ ಆಟಮ್ ಆದಾಗ ಆ ಜ್ಞಾನ ವೇದವ್ಯಾಸರ ಜ್ಞಾನ. ಅವ್ಯಾಕೃತ ಆಕಾಶದಷ್ಟು ದೊಡ್ಡ ಜ್ಞಾನ ಪರಮಾತ್ಮನದು. ಉಳಿದವರು ಎಲ್ಲ ಜ್ಞಾನ ಸೇರಿಸಿದರೆ ಒಂದು ಆಟಮ್ ಇದ್ದಾಗಲೆಕ್ಕ. ಎಷ್ಟು ದೊಡ್ಡವರು ದೇವರು ಗೊತ್ತಾಯ್ತಾ? ಈಗ ಸರ್ವಜ್ಞ ಈಶ್ವರತಮಃ ಸತ ಸರ್ವಶಕ್ತಿ ಅಂತ ಆಚರಣೆಯಲ್ಲಿ ತಾತ್ಪರ್ಯದಲ್ಲಿ ಬರೀತಾರೆ. ಸರ್ವಜ್ಞ ಈಶ್ವರ ತಮಃ ಸರ್ವಜ್ಞ, ಅಷ್ಟು ದೊಡ್ಡವರು ಯಾರು ಸಿಗ್ತಾರೆ ಯೋಚನೆ ಮಾಡಿ. ಇದು ದೇವರ ಮಹಿಮೆ. ಆಮೇಲೆ ಪೂರ್ಣ ಪ್ರಾಚಾರ್ಯ ಜೀವೋತ್ತಮರು ಒಳ್ಳೆ ಜ್ಞಾನ. ಮಧ್ವಾಚಾರ್ಯರು ಯಾತಕ್ಕೆ ದೊಡ್ಡ ಸ್ವರೂಪನ ಬರೆದವರು ಅಂದರೆ ಓದೋದು, ಸ್ವರೂಪನ ಓದಿದವರೇ ಬುದ್ಧಿವಂತ ಪಂಡಿತರು ಅಂದರೆ ಸ್ವರೂಪ ಬರೆದವರು ಹೇಗಿರಬೇಕು? ಆಚಾರ್ಯ ಈ ತಾರತಮ್ಯಕ್ಕೇ ಉಪಯೋಗ ಆಗುತ್ತೆ, ಶುರುವಾಗುತ್ತೆ. ಈ ಬ್ರಾಹ್ಮಣರಲ್ಲಿ ನೋಡಬೇಕಾದದನ್ನು ಯತಿಗಳು ಇನ್ನೂ ಜಾಸ್ತಿ ನೋಡಬೇಕಾದದ್ದು ಜ್ಞಾನದ ಒಂದು ಹಂತ. ಭೀಮಸೇನ ದೇವರು ಇದ್ದಾರೆ, ಅವ್ರು ಹೇಳ್ತಾರೆ ನಾನು ನಿಮ್ಮೆಲ್ಲರಿಗಿಂತ ಶ್ರೇಷ್ಠ. ಎಲ್ಲಿ ಕೌರವರ ಸಭೆ ಜೂಜಾಟ ಮುಗಿದೋಗಿದೆ, ವಸ್ತ್ರಾಪಾಳ ಪ್ರಯತ್ನ ಮಾಡಿದ ದುರ್ಯೋಧನ, ಆಗ ಭೀಮಸೇನ ಹೇಳ್ತಾರೆ ನಾನು ನಿಮ್ಮೆಲ್ಲರಿಗಿಂತ ಶ್ರೇಷ್ಠ, ನೀವ್ಯಾರು ನಾನು ಶ್ರೇಷ್ಠರಲ್ಲ. ಯಾತಕ್ಕೆ? ನನ್ನಲ್ಲಿರೋ ಬಲ ನಿಮ್ಮಲ್ಲಿ ಯಾರಲ್ಲೂ ಇಲ್ಲ, ನನ್ನಲ್ಲಿರೋ ಬಲ ನಿಮ್ಮಲ್ಲಿ ಯಾರಲ್ಲೂ ಇಲ್ಲ. ಅದು ಹಿಂದಿನ ಕಥೆ ಮುಂದಿನ ಕಥೆ ಬೇಡ, ಈಗ ಬನ್ನಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಈಗ ಬನ್ನಿ, ಉತ್ತಿಷ್ಠತ್ವಂ ಸರ್ವಯೇವ ಸಮೇತಾ, ಎಲ್ಲರೂ ಹೇಳಿ, ಒಟ್ಟಿಗೆ ಹೇಳಿ, ಒನ್ ಬೈ ಒನ್ ಬೇಡ, ಎಲ್ಲರೂ ಹೇಳಿ. ನಾನು ಏನು ಮಾಡ್ತೇನೆ ಗೊತ್ತಾ? ವೃತ್ನಾಮಿವಹ ಪಾದತಲೇನ ಸರ್ವ, ಹಂಗಾದ್ರೆ ಹೊಸಿ ಹಾಕಿಬಿಡ್ತೇನೆ ಅಂತ ಹೇಳ್ತಾರೆ. ಯಾಕೆ? ಬಲದಿಂದ ಶ್ರೇಷ್ಠರಾಗಿದ್ದಾರೆ. ಇದನ್ನು ತಪ್ಪದೆ ಹೋದರೆ ನಿಮಗೆ ಜ್ಞಾನ ಇಲ್ಲ ಅಂತ ಅರ್ಥ. ಮುಂದೆ ಒಂದು ಪುಳು ಮಾಡಿ ತೋರಿಸ್ತಾರೆ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ತಾರತಮ್ಯ ಜ್ಞಾನ ಸರಿಯಾಗಿ ತಿಳ್ಕೋಬೇಕು ನಾವು. ದೇವದತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ತಾರತಮ್ಯ ಎರಡು ವಿಧ, ಈಗ ದೇವತಾರತಮ್ಯ ದೈತ್ಯ ತಾರತಮ್ಯ ಅಂತೆ, ದೇವತಾ ತಾರತಮ್ಯ ದೈತ್ಯ ತಾರತಮ್ಯ. ದೈತ್ಯರಲ್ಲೂ ಹಾಗೆ ಇದ್ದಾರೆ, ಕಲಿ ದೈತ್ಯರಲ್ಲಿ ನಂಬರ್ ಒನ್ನು, ಇಲ್ಲಿ ಜೀವನಲ್ಲಿ ನಂಬರ್ ಒನ್ ವಾಯುದೇವರು, ಸರ್ವೋತ್ತಮ ನಾರಾಯಣ. ವಾಯುದೇವರಿಗೆ ಎಕ್ಸಾಕ್ಟ್ ಆಪೋಸಿಟ್ ಪ್ಲೇಸಲ್ಲಿ ಕಲಿ ಬರ್ತಾರೆ. ದೇವರಿಗೆ ಎಕ್ಸಾಕ್ಟ್ ಆಪೋಸಿಟ್ ಪ್ಲೇಸಲ್ಲಿ ಯಾರೂ ಇಲ್ಲ, ಯಾಕಂದರೆ ದೇವರಂತೆ ಯಾರು ಸಿಗೋದಿಲ್ಲ ಅಂತೇಳಿ. ಹೈಯೆಸ್ಟ್ ಪರಮಾತ್ಮನೇ ಜೀವಾಧಮ ಜೀವೋತ್ತಮ ಅಥ ಪರಮಾತ್ಮ, ಹರಿರೇವ ಪರಹ ಹರಿರೇವ ಗುರುಹು, ದೇವರು ಹೈಯೆಸ್ಟ್ ಆಗಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು ಇದೆಲ್ಲ ರುಜುವಾತ್ ಮಾಡ್ತಾ ಹೋಗ್ತಾರೆ. ಕೌರವರು ಪಾಂಡವರ ಕಥೆ ಏನು ತೋರಿಸುತ್ತೆ? ಆಚಾರ್ಯ ಹೇಳ್ತಾರೆ ದೋಭೂತ ಸರ್ಗವು ಲೋಕೇಶ್ಮಿನ್ ದೈವ ಆಸುರ ಏವಚ, ಭಗವದ್ಗೀತೆಯ ಮಾತದು. ಎರಡು ವಿಧ ಜೀವನಿದ್ದಾರೆ, ಎಕ್ಸಾಕ್ಟ್ ಆಪೋಸಿಟ್ ಮಧ್ಯ ಒಬ್ಬನಿದ್ದಾನೆ. ನಿತ್ಯ ಸಂಸಾರಿಗಳು, ದೈವಿ ಸಂಪತ್ತಿನವರು ಒಂದು ಕಡೆಗೆ, ಆಸುರಿ ಸಂಪತ್ತಿನವ್ರು ಒಂದು ಕಡೆಗೆ, ಪಾಂಡವರೆಲ್ಲ ದೈವಿ ಸಂಪತ್ತಿನವರು, ಕೌರವರೆಲ್ಲ ಆಸುರಿ ಸಂಪತ್ತಿನವರು, ಅವರ ಮಧ್ಯ ಯುದ್ಧ. ಅದನ್ನೇ ಆಚಾರ್ಯ ಬರೀತಾರೆ ಇಲ್ಲಿ ಮಾಡ್ತೀವಿ. ಮಹಾಭಾರತ ಯುದ್ಧ ಏನು ತೋರಿಸ್ತಾ ಇದೆ ಗೊತ್ತಾ? ಈ ಎರಡನ್ನ ಮುಂದೆ ತೋರಿಸೋದಕ್ಕೋಸ್ಕರ. ದೇವತೆಗಳು ಹೇಗಿರ್ತಾರೆ ಪಾಂಡವರು ನೋಡಿ, ದೈತ್ಯರು ಹೇಗಿರ್ತಾರೆ ಕೌರವರು ನೋಡಿ. ಅವ್ರ ಸಂಘರ್ಷ ಆದರೆ ಜಯ ಯಾರಿಗೆ ಬರುತ್ತೆ? ಪಾಂಡವರಿಗೆ ಬರುತ್ತೆ. ಯಾರು ಕೊಡ್ತಾರೆ? ನಾನು ಕೊಡಿಸ್ತೇನೆ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಹಾಗೆ ಮಾಡ್ದ. ಅಷ್ಟೇ ಮಹಾಭಾರತವನ್ನು ಇಂಟರ್ಪ್ರಿಟ್ ಮಾಡ್ತಾ ಎರಡನೇ ಅಧ್ಯಾಯ ನಿರ್ಣಯದಲ್ಲಿ ಬರೀತಾರೆ. ಇದನ್ನು ತೋರಿಸೋದಕ್ಕೋಸ್ಕರನೇ ಕೃಷ್ಣ ಪಾಂಡವ ಕೌರವರ ಯುದ್ಧವನ್ನು ಮುಂದಿಟ್ಟ. ರಾವಣ ಕಪಿಗಳು ಮತ್ತು ಇದರ ಯುದ್ಧ ಕೂಡ ಅದಕ್ಕೋಸ್ಕರನೇ ಬಂದಿತ್ತು. ಎಲ್ಲಿ ಹೋದರೂ ಕೂಡ ಅರ್ಥ ಮಾಡ್ಕೋಬೇಕು, ತಾರತಮ್ಯ ಭೇದ ಜೈವ ತ್ರೈವಿಧ್ಯ ಮತ್ತು ಪರಮಾತ್ಮನ ಸ್ವಾತಂತ್ರ್ಯ ನಮ್ಮ ಅಸ್ವಾತಂತ್ರ್ಯ, ಪರಮಾತ್ಮನ ಸರ್ವ ಸ್ವಾತಂತ್ರ್ಯ, ಹರಿಯ ಹರಿದೇವ ಪರ, ಅದನ್ನು ಅನುಸಂಧಾನ ಮಾಡ್ಕೋತಾ ಇರೋದನ್ನೇ ಶಾಸ್ತ್ರ ಅಂತ ಕರೀತಾರೆ. ಪ್ರತಿಯೊಂದು ಕೂಡ ನಾವು ಅಪ್ಲಿಕೇಶನ್ ಬೇಕು ನಮಗೆ, ಪ್ರತಿ ಸ್ಟೇಜಲ್ಲಿ ಅಪ್ಲೈ ಮಾಡ್ಕೋತಾ ಹೋದರೆ ಅದು ಮಧ್ವ ಸಿದ್ಧಾಂತದ ದೊಡ್ಡ ಕಾಣಿಕೆ. ಶ್ರೀಮನ್ಮಧ್ವಮತೆ ಹರಿಹಿ ಪರತರ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣಾ ಹರೇಹೇ ಅನುಚರಾ. ಇಲ್ಲಿ ಇನ್ನೂ ಸ್ವಾರಸ್ಯ ಇಟ್ಟಿದ್ದಾರೆ. ಹರೇರ ಅನುಚಾರ ಅಂತ ಯಾಕೆ ಹೇಳಬೇಕು? ಕೃಷ್ಣಾನುಚಾರ ಅಂತ ಹೇಳಬಾರ್ದ? ರಾಮಾನುಚಾರ ಅಂತ ಹೇಳಬಾರ್ದ? ಅದು ಉತ್ತರ ಮೊನ್ನೆ ಕೊಟ್ಟಿದೆ. ಹರಿ ಅಂದರೆ ಬಿಂಬರೂಪಿ ಅಂದರೆ ಬಿಂಬರೂಪ ಗಜೇಂದ್ರ ಆದವರು ಅಂತ ಅರ್ಥ. ಬಿಂಬರೂಪ ಗಜೇಂದ್ರ ಆದವರು, ಆದ್ದರಿಂದ ಪ್ರತಿಯೊಂದನ್ನು ಕೂಡ ಬಿಂಬನ ನಾವು ಸೆಂಟರ್ ಮಾಡ್ಕೊಂಡು ನೋಡಬೇಕು. ಅದಕ್ಕೆ ಬಿಂಬಾರ್ಪಣ ವಿಧಿ, ಬಿಂಬ ಪೂಜೆ ಅಂತ ಅದಕ್ಕೆ ಕರೆದಿ. ದೇವ್ರ ಪೂಜೆ ಅಂದರೆ ಏನು? ಬಿಂಬರೂಪಿ ಪರಮಾತ್ಮನ ಪೂಜೆ. ದೇವ್ರ ಪೂಜೆ ಅಂದರೆ ಬಿಂಬರೂಪಿ ಪರಮಾತ್ಮನ ಪೂಜೆ. ಬಿಂಬರೂಪಿ ಪರಮಾತ್ಮ ಒಳಗಿದ್ದಾನೆ, ಹೆಂಗೆ ಪೂಜೆ ಮಾಡೋಕ್ಕೆ ಬರುತ್ತೆ ಈಗ? ಅದಕ್ಕೆ ಅಲ್ಲಿ ಹೊರ ಚಿಂತನೆ ಮಾಡಬೇಕು. ಇಲ್ಲಿ ತಂದು ಪ್ರತಿಮೆಯಲ್ಲಿ ಆವಾಹನೆ ಮಾಡಬೇಕು. ಸಾಲಿಗ್ರಾಮದಲ್ಲಿ ಆವಾಹನೆ ಮಾಡೋಂಗಿಲ್ಲ. ಅಲ್ಲಿ ರೂಪ ಇಲ್ಲಿ ರೂಪಕ್ಕೆ ಐಕ್ಯ ಚಿಂತನೆ ಮಾಡಬೇಕು. ನಮಗೂ ಸಾಲಿಗ್ರಾಮಕ್ಕೂ ಅಲ್ಲ, ಆ ರೂಪಕ್ಕೆ ಆ ರೂಪಕ್ಕೆ ಐಕ್ಯ ಚಿಂತನೆ ಮಾಡಬೇಕು. ಅವರು ದೇವರು ತಮಗೂ ದೇವರಿಗೆ ಐಕ್ಯ ಚಿಂತನೆ ಮಾಡ್ತಾರೆ, ನಾವು ನಮಗವ್ರಿಗೆ ಇಷ್ಟೇ ವ್ಯತ್ಯಾಸ. ನಮಗೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮ ಮತ್ತು ವಸ್ತುಗತವಾದ ಭಗವದ್ ರೂಪ ಎರಡು ಪರಸ್ಪರ ಭೇದ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಕಾನ್ಸೆಪ್ಟ್ ಅದ್ವೈತ ಅದು ಅದು ಇದು ಒಂದೇ ಅಂತ ತಿಳ್ಕೊಂಡು ಅದು ಅದ್ವೈತ ಆಗುತ್ತೆ. ಆ ಅದ್ವೈತ ಬಂಧಕ, ಇದು ತಾರಕ. ಇನ್ನೂ ತುಂಬ ವಿಷಯಗಳಿದೆ, ಹಾಗಿದ್ದರೆ ಈ ರೀತಿ ತಿಳ್ಕೊಡ್ತೀರಲ್ಲ. ವೇದಗಳಲ್ಲೂ ಕೂಡ ಅಸತ್ಯ ಅಂತ ಬಂದಿದೆ, ಜಗತ್ತಿನ ಸತ್ಯ ಅಂತ ಇಷ್ಟು ವಾದಿಸ್ತೀರಿ, ಅಸತ್ಯ ಅಂತ ಸಿಗುತ್ತೆ ಎಷ್ಟೋ ಕಡೆಗೆ. ಅಂಬರೀಷರಾಜನ ವಿಷಯ ಹೇಳ್ತಾನೆ, ಆತ ಚಿಂತನೆ ಮಾಡ್ತಾ ಇದ್ದಾನೆ. ಗೃಹೇಷು ದಾರೇಷು ಸುತೇಷು ಬಂಧುಷು ದುಪೋತ್ತಮಸ್ಯಂದನ ವಾಜಿಪತ್ತಿಷು, ಅಂಬರೀಷನ ಕಥೆ ಭಾಗವತಲ್ಲಿ ಹೇಳ್ತಾರೆ. ಅದೇನು ಮಾಡಿದ್ನಂತೆ, ಅಕ್ಷಯ್ಯ ರತ್ನಾಂಭರಣಾಂಬ ರಾಜಿಷು ಅನಂತ ಕೋಶೇಶು ಅಕರೋತ್ ಅಸನ್ಮತಿಮ್ ಅಂತ ಭಾಗವತ. ಅಂಬರೀಷ ಎಲ್ಲರ ಅಸತ್ತು ಅಂತ ತಿಳ್ಕೊಂಬಿಟ್ಟ ಅಂತ ಹೇಳ್ಬಿಟ್ಟ ನೋಡಿದ್ರ. ಫಸ್ಟ್ ಕ್ಲಾಸ್ ಅದ್ವೈತಿ ಆದಾಗ ಆಗಲಿಲ್ಲ ಅಂಬರೀಷ ರಾಜ, ಈಗ ಎಲ್ಲ ಸತ್ತು ಅಂತ ತಿಳ್ಕೊಂಡ. ಯಾಕೆ ಜಗತ್ತು ಅಸತ್ತು ಅಂತ ಇವರಂತಾರೆ, ಇಲ್ಲಿ ತಿಳ್ಕೊಂಡಾಗಾಯ್ತಲ್ಲ ಅಂತ ಹೇಳಿದರೆ ಹೇಳ್ತಾರೆ. ಆ ಅರ್ಥ ಅಲ್ಲ, ಅಂಬರೀಷ ರಾಜ ಅಸತ್ತು ಅಂತ ತಿಳ್ಕೊಂಡೆನ್ನ ಅನ್ನೋದು ಬೇರೆ, ಜಗತ್ತು ಅಸತ್ತು ಅನ್ನೋದು ಬೇರೆ. ಅಂಬರೀಷ ರಾಜ ಅಸತ್ತು ಅಂತ ತಿಳ್ಕೊಂಡ್ರೆ ಏನರ್ಥ ಅಂದರೆ, ಆಚಾರ್ಯ ಹೇಳಿದ ಮಾತ್ರ ವಿಜಯಧ್ವಜ ಸ್ವಾಮಿ ಬರೀತಾರೆ, ಸತ್ ಅಂದರೆ ಮಂಗಳ, ಅಸತ್ ಅಂದರೆ ಅಮಂಗಳ. ದೇವ ಜಗನ್ನಾಥ ಭಗವಂತ ಮಂಗಳ, ಅದು ಬಿಟ್ಟ ಜಗತ್ತು ಅಮಂಗಳ. ಅದಕ್ಕೆ ಎಲ್ಲವನ್ನೂ ಅಮಂಗಳ ಅಂತ ತಿಳ್ಕೊಂಡ, ದೇವರು ಮಂಗಳ ಅಂತ ತಿಳ್ಕೊಂಡ. ಅದೇ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ದೇವರು ಮಂಗಳ, ಉಡುತ್ತ ಅಮಂಗಳ. ದೇವರ ಅಧೀನ ಅಂತೇಳಿದು ಮಂಗಳ, ಮತ್ತೆ ದೇವರು ಮಂಗಳ, ಉಡಿದು ತಮಂಗಳ. ಆದರೆ ದೇವರ ಅಧೀನ ಅಂತೇಳಿ ಇದು ಮಂಗಳ, ಮತ್ತೆ ಇದು ವೈಭವ. ಅದನ್ನೇ ಆಚಾರ್ಯ ತತ್ವ ವಿವೇಕದ ಕೊನೆಗೆ ಬರೀತಾರೆ. ಪರತಂತ್ರದ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ, ಪರತಂತ್ರ ವಸ್ತುವಿನ ಜ್ಞಾನ ಮೋಕ್ಷ ಸಾಧಕವಲ್ಲ. ಆದರೆ ಆಗತ್ತೆ ಯಾವಾಗ, ಯಯೇತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೇಹಿ ಸಹ. ಈ ಪರತಂತ್ರವಾದ ಜಗತ್ತನ್ನು ಸ್ವತಂತ್ರನಾದ ಭಗವಂತನ ಅಧೀನ ಅಂತ ಯಾವ ತಿಳ್ಕೊಂಡು ಬಿಡ್ತಾನಲ್ಲ, ಆಗ ಮೋಕ್ಷ ಸಾಧನ ಆಗುತ್ತೆ ಅಂತ ಹೇಳ್ತಾರೆ. ಮೋಕ್ಷ ಅಡಿಗೆ ತಿಂದರೆ ವಿಷ, ನೈವೇದ್ಯ ಮಾಡಿ ತಿಂದ ಅಮೃತ. ಅಡಿಗೆ ಹಾಗೆ ತಿಂದ ಅದು ವಿಷ, ನೈವೇದ್ಯ ಮಾಡಿದ ಅದು ಅಮೃತ. ಬರೀ ಜಗತ್ತು ಬಂಧಕ, ದೇವರ ಅಧೀನ ಅಂತ ತಿಳ್ಕೊಂಡಾಗ ತಾರಕ. ಅದು ಅಸತ್ ಅಂದರೆ ಹಾಗೆ, ಯಾವುದನ್ನು ನಾವು ಒಂದು ವಸ್ತು ಇದೆ ದೇವರನ್ನು ಬಿಟ್ಟ ವಸ್ತು ಯಾವುದೇ ಆಗಿರಲಿ ಅಸತ್ ಅಂತ ತಿಳ್ಕೊಂಬಿಡಿ. ಅಂಬರೀಷ ಹಾಗೆ ತಿಳ್ಕೊಂಡ, ಸಾಮಾನ್ಯ ವಸ್ತುಗಳಲ್ಲ. ಗೃಹೇಷು ದಾರೇಷು ಸುತೇಷು ಬಂಧುಷು ದ್ವಿಪೋತ್ತಮ ಸಂದನ ವಾಜಿಪತ್ತಿಷು, ಮನೆ ಹೆಂಡತಿ ಮಕ್ಕಳು ಆನೆ ಕುದುರೆ ಎಲ್ಲದರಲ್ಲೂ ಕೂಡ ಅಸತ್ವ ತಿಳ್ಕೊಂಡ್ಬಿಟ್ಟ. ಅವಷ್ಟಕ್ಕೆ ಯಾವ ಮೋಕ್ಷ ಸಾಧನ ಅಲ್ಲ, ದೇವರ ಅಧೀನ ಅಂತ ತಿಳ್ಕೊಂಡಾಗ ಮೋಕ್ಷ ಸಾಧನ ಆಗತ್ತೆ. ಇನ್ನು ಸಿಂಪಲ್ ಹೇಳಲಿಲ್ಲ, ನೂರಾರು ಬೋಗಿಗಳಿವೆ, ಒಂದು ಬೋಗಿನೂ ಮೂವ್ ಆಗೋದಿಲ್ಲ. ಆದರೆ ಇಂಜನೇ ಕನೆಕ್ಟ್ ಮಾಡಿದೆ ಎಲ್ಲ 3 ಲಕ್ಷ ರೂಪಾಯಿತು. ಬರೀ ಬೋಗಿ ಎಲ್ಲಿ ಹೋಗುತ್ತೆ, ಎಲ್ಲೂ ಇಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಇಂಜನೇ ಕನೆಕ್ಟ್ ಮಾಡಿದೆ, ಇಂಜನ್ಗೆ ಹೋದಾಗ ಹೋಗುತ್ತೆ ಅಷ್ಟೇ. ದೇವರಿಗೆ ಕನೆಕ್ಟ್ ಆದಾಗ ಎಲ್ಲವೂ ಮಂಗಳ. ಅದು ವೆಹಿಕಲ್ ಅದು, ಇಲ್ಲದ ಹೋದ್ರೆ ಬೋಗಿ ಅಷ್ಟೇ. ಟ್ರೈನ್ ಆಗೋದು ಬೋಗಿಗಳು ಟ್ರೈನ್ ಅಂತ ಕರೆಯೋದಿಲ್ಲ, ಇಂಜನ್ಗೆ ಅಟ್ಯಾಚ್ ಆದಷ್ಟು ಟ್ರೈನ್ ಆಗಿಬಿಡುತ್ತೆ. ಪ್ರತಿಯೊಂದು ಸಾಧನೆ ಸಾಧನೆ ಆಗಬೇಕಾದ್ರೆ ಭಗವದ್ ಅಧೀನತ್ವ ಜ್ಞಾನ ಇರಬೇಕು. ಅದನ್ನು ಹೇಳೋದಕ್ಕೆ ಆಚಾರ್ಯರು ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ವಾನಸ ಮೀಶಪದಿ. ಲೋಕ ಚಿಂತನೆ ಬೇಡ, ದೇವರ ಒಂದು ದೇವರಲ್ಲಿ ನೀನು ಭಕ್ತಿಯನ್ನು ಮಾಡು, ಅವನನ್ನು ಚಿಂತನೆ ಮಾಡು, ಉಳಿದ ಅಶಾಂತ ಚಿಂತನೆ ಮಾಡು, ಎಲ್ಲ ಸದ್ಗತಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಈ ದೃಷ್ಟಿಯಲ್ಲಿ ಜೀವಗಣ ಹರೇರಣುಚರಾಹ ನೀಚೋಚ್ಚ ಭಾವಂಗತಾಹ. ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ, ಅದ್ವೈತಿಗಳು ಹೇಳಿದರು ಜಗತ್ತು ಅಸತ್ಯ ಅಂತ, ನಾವು ಹೇಳಿದ್ವಿ ಜಗತ್ತು ಅಸತ್ಯ ಅಂತೇಳಿ. ಅವರರ್ಥದಲ್ಲಿ ಅಸತ್ಯ ಅಂದರೆ ನಾನ್ ಎಕ್ಸಿಸ್ಟೆಂಟ್ ಅಂತ ಆಯಿತು. ನಮ್ಮ ಪ್ರಕಾರ ಅಸತ್ ಅಂತ ಹೇಳಿದರೆ ಇದು ಅನಿತ್ಯವಾದ್ದರಿಂದ ಬೈ ಇಟ್ ಸೆಲ್ಫ್ ಇಟ್ ಇಸ್ ಆಫ್ ನೋ ಯೂಸ್ ಅಂತ, ಬೈ ಇಟ್ ಸೆಲ್ಫ್ ಇಟ್ ಇಸ್ ಆಫ್ ನೋ ಯೂಸ್. ಆದ್ದರಿಂದ ಬರೀ ಜಗತ್ತಿನಿಂದ ನಾವು ಉದ್ಧಾರ ಆಗಲು ಸಾಧ್ಯ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ, ಇನ್ನು ಮುಂದೆ ಬರುತ್ತೆ ಆ ವಿಷಯ. ಈ ಹಂತದಲ್ಲಿ ಜೀವಗಣಗಳು ಹರಿಯ ಅನುಚಾರರು ಅಂತ ತಿಳ್ಕೊಂಡಂತ, ಇದು ಹಿರಣ್ಯಕಶಿಪು ಜ್ಞಾನ ಇರಲಿಲ್ಲ, ಬ್ರಹ್ಮದೇವರ ಹತ್ರ ಹೋದ, ಭಾರಿ ಕಷ್ಟಪಟ್ಟ, ವರ ತಗೊಂಡ, ಸತ್ತೋದ. ಯಾಕೆ ಏನಿಲ್ಲ ಅವನಿಗೆ, ಹರಿಸರ್ವತ್ತವತ್ವ ಜ್ಞಾನ ಇಲ್ಲದಿದ್ದಕ್ಕೆ ಹಿರಣ್ಯಕಶಿಪು ಸತ್ತ. ನಾವು ಉಳಿದೆಲ್ಲ ಬಿಟ್ಟುಬಿಡಬೇಕು, ಅವನು ಎಲ್ಲಿ ಸತ್ತ ನೋಡಬೇಕಂತ. ಯಾತಕ್ಕೆ ಸತ್ತ ಅಂದರೆ, ಹೋಗಿದ್ದು ಬ್ರಹ್ಮದೇವರ ಹತ್ರ, ಅವ್ರು ಯಾರೋ ಬಾಬಾಗೇವ ಹತ್ರ ಹೋಗಲಿಲ್ಲ, ಹಿರಣ್ಯಕಶಿಪು ಶುದ್ರದೇವತೆ ಹತ್ರ ಹೋಗಲಿಲ್ಲ, ಜೀವೋತ್ತಮರ ಹತ್ರ ಹೋದ. ಈ ಮಧ್ಯೆ ತಪ್ಪು ತಿಳ್ಕೊಂಡ ಸರ್ವೋತ್ತಮ ಅಂತೇಳಿ ಸತ್ತೋದು. ಇದು ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಜ್ಞಾನ ಇಲ್ಲದೆ ಹೋಗಿದ್ದಕ್ಕೆ ಹಿರಣ್ಯಕಶಿಪು ಸತ್ತನಾದ್ದರಿಂದ ಜೀವಗಣ ನೀಚೋಚ್ಚ ಭಾವಂಕ ಅಂತ ಸರಿಯಾಗಿ ತಿಳ್ಕೊಂಡ್ರೆ ಅನರ್ಥ ಆಗೋದೇ ಇಲ್ಲ. ತಪ್ಪ ತಿಳ್ಕೊಂಡ್ರೆ ಹಿರಣ್ಯಕಶಿಪುವಿನ ಗತಿ ಸಾಕ್ಷಿ. ರಾವಣ ಕೂಡ ಅಷ್ಟೇನೆ, ಬ್ರಹ್ಮದೇವರ ಹತ್ರ ಹೋದ, ರುದ್ರದೇವರ ಹತ್ರ ಹೋದ, ಅಯೋಧ್ಯರ ಹತ್ರ ಹೋಗಲಿಲ್ಲ ಅವನು. ಸರಿಯಾದವರ ಹತ್ರ ಹೋದರೂ ಕೂಡ ಉಪಾಸನೆ ಸರಿ ಇರಲಿಲ್ಲ, ಸತ್ತೋದ್ರು. ಇನ್ನು ಹೋಗೋದು ತಪ್ಪು ಅಂದರೆ ಉಪಾಸನೆಯೂ ತಪ್ಪು, ಇನ್ನೂ ಡೇಂಜರ್. ಸರಿಯಾದ ವಸ್ತು ಆದರೂ ಕೂಡ ಉಪಾಸನೆ ತಪ್ಪಿದ್ದಕ್ಕಾಗಾಯಿತು. ಅದನ್ನು ಹೇಳೋದಕ್ಕೆ ದಾಸರು ಉಪಾಸನೆಗೆ ಹೆಲ್ಪ್ ಆಗುತ್ತೆ ಅಂತಾನೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯುವ ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪನಿಗಿತ್ತಪನು ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತರಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ. ಇಬ್ಬರು ಹೋಗಿದ್ದು ಕೃಷ್ಣನ ಹತ್ರನೇ. ಇನ್ನೂ ಕೇಸಿದು ಹಿರಣ್ಯಕಶಿಪು ಬ್ರಹ್ಮದೇವರ ಕೃಷ್ಣನ ಹತ್ರ ಹೋದ ದುರ್ಯೋಧನ, ಇನ್ನೂ ಮೇಲೆ ಹೋಗ್ಬಿಟ್ಟ. ಅರ್ಜುನನೂ ಹೋಗ್ಬಿಟ್ಟ, ಇಬ್ಬರು ಹೋಗ್ಬಿಟ್ರು. ಆದರೆ ಅರ್ಜುನ ಸಿಕ್ಕಿದ್ದೇನು, ದುರ್ಯೋಧನ ಸಿಕ್ಕಿದ್ದೇನು? ದುರ್ಯೋಧನ ಒಂದು ತಿಂಗಳಲ್ಲಿ ವಂಶ ನಿರ್ವಂಶ ಮಾಡಿಕೊಂಡ, ಅರ್ಜುನ ಎದ್ದು ಅದು ಗೀತೋಪದೇಶಗಳು ಉದ್ಧಾರ ಆಗೋಗ್ಬಿಟ್ಟ. ಯಾತಕ್ಕೆ ಉಪಾಸನೆ ಸರಿ ಇರಲಿಲ್ಲ. ದುರ್ಯೋಧನ ಉಪಾಸನೆ ತಪ್ಪಾಗಿತ್ತು, ಕೃಷ್ಣ ಅರ್ಜುನ ಉಪಾಸನೆ ಸರಿಯಾಗಿತ್ತು. ಅದನ್ನು ಹೇಳೋದಕ್ಕೋಸ್ಕರ ಇವಿಷ್ಟು ಅಂಶ ತಿಳ್ಕೊಂಡು ಎಲ್ಲ ದಾರಿ ತಪ್ಪಬಾರ್ದು ಅಂತ ಅಂಶ ಹೇಳ್ತಾರೆ. ಅಲ್ಲಿ ಇನ್ನೂ ಸ್ವಲ್ಪ ಹೇಳೋದಿದೆ, ಜೊತೆಗೆ ಇನ್ನೂ ಇದೆ. ಮುಕ್ತಿರ್ ನೈಜ ಸುಖಾನುಭೂತಿ ಅಮಲ ಭಕ್ತಿಶ್ಚ ತತ್ಸಾಧನಂ, ಇನ್ನು ಎರಡು ಕೊನೆಯವೆರಡು ಹೆಚ್ಚಾದಿತ್ರತೆ ಎಂ ಪ್ರಮಾಣ ಮಹಿಳಾಮ್ನಾಯೇಗ ವೇದ್ಯೋಹರಿ. ನಾಲ್ಕು ಪ್ರಮೇಯ ನಮಗಿರೋದು ಎರಡು ಹೊತ್ತು, ಅಂದರೆ ಒಂದೊತ್ತು ಎರಡು ಮುಗಿಸ್ಬೇಕು ಅಂತಿರೋದು. ಇವತ್ತು ನಾಳೆ ನಾಡಿದ್ದು ದಿವಸಕ್ಕೆ ಎರಡೆರಡೆ, ನಾಳೆ ದಿವಸ ಅವೆರಡು ನೋಡಿ, ನಾಡಿದ್ದು ನಾಳೆ ಸಾಯಂಕಾಲ ಪ್ರವಚನ ಮಾಮೂಲಾಗಿರುತ್ತೆ, ನಾಡಿದ್ದು ಮಾತ್ರ ಸಾಯಂಕಾಲ ಪ್ರವಚನ, ಬೆಳಿಗ್ಗೆನೇ ಪ್ರವಚನ. ನಾಡಿದ್ದು ಭಾನುವಾರ ದಿವಸ ಬೆಳಿಗ್ಗೆ ಪ್ರವಚನ, ಮಂಗಳನೂ ಬೆಳಿಗ್ಗೆನೇ, ಭಾನುವಾರ ಸಾಯಂಕಾಲ ಪ್ರೋಗ್ರಾಮ್ ಇರೋದಿಲ್ಲ, ಬೆಳಿಗ್ಗೆನೇ ಮಂಗಳ ಇರುತ್ತೆ. 10 ಗಂಟೆಗೆ ಪ್ರಾರಂಭ, ಬೆಳಗ್ಗೆ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ 11:30 ಪ್ರವಚನ. ಇಡೀ ಶ್ಲೋಕ ಮತ್ತೊಮ್ಮೆ ಹೇಳಿಬಿಟ್ಟು ಅದರ ವಿಷಯ ಪ್ಲಸ್ ಕೊನೆ ಎರಡು ವಿಷಯ ಹೇಳಿ ಮುಕ್ತಾಯ ಆಗ್ತದೆ. ಆದ್ದರಿಂದ ಭಾನುವಾರ ಬೆಳಗ್ಗೆ 11 ಗಂಟೆ 10 ಗಂಟೆ ಸರಿಯಾಗಿ ಪ್ರವಚನ ಶುರುವಾಗುತ್ತೆ. 11:30 ಹೋದ್ಮೇಲೆ ಏನು ಯೋಚನೆ ಮಾಡಬೇಡಿ, ಇಲ್ಲೇ ತೀರ್ಥಪ್ರಸಾದ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ತೀರ್ಥಪ್ರಸಾದ ಮುಗಿಸ್ಕೊಂಡು ಪ್ರವಚನ ಆಮೇಲೆ ತೀರ್ಥಪ್ರಸಾದ ಮುಗಿಸ್ಕೊಂಡು ಹೋಗ್ಬೋದು. ಸಾಯಂಕಾಲ ಪ್ರವಚನ ಅವತ್ತಿರೋದಿಲ್ಲ, ಈ ಪ್ರವಚನ ಬೇರೆ ವ್ಯವಸ್ಥೆ ಮಾಡಿರ್ಬೋದು. ಅಂತ ನಾಡಿದ್ದು ಬೆಳಗ್ಗೆ ಮಂಗಳ, ನಾಳೆ ಸಾಯಂಕಾಲ ಮುಂದುವರೆದು ನಾಡಿದ್ದು ಬೆಳಗ್ಗೆ ಮಂಗಳ ಆಗುತ್ತೆ. ಎಲ್ಲರೂ ಸಹ ಅದನ್ನು ಕೆಲವರು ಬೆಳಗ್ಗೆಯಿಂದ ಬರದೆ ಹೋದರೂ ಸಹ ಕಷ್ಟ ಅಂತ ಇವತ್ತೇ ಹೇಳಿರೋದು. ನಾಡಿದ್ದು ಬೆಳಗ್ಗೆ ಮಂಗಳ, ನಾಡಿದ್ದು ಸಾಯಂಕಾಲ ಯಜುಷನ್ ಇರುತ್ತೆ. ಅದು ಇನ್ನೊಂದು ಅನೌನ್ಸ್ಮೆಂಟ್ ಇದೆ, ಈ ಮುಂದಿನ ದ್ವಾದಶಿ ಬರೋದಕ್ಕೆ ಗೋವತ್ಸ ದ್ವಾದಶಿ ಅಂತ ಕರೀತಾರೆ. ಮೊನ್ನೆ ದ್ವಾದಶಿ ಅಂತ ಆಷಾಢ ಈ ಆಶ್ವೀಜ ಕೃಷ್ಣ ದ್ವಾದಶಿನ ಗೋವತ್ಸ ದ್ವಾದಶಿ ಅಂತ ಕರೀತಾರೆ. ಗೋಪೂಜೆ ಭಾರಿ ವಿಶೇಷ, ಗೋಪೂಜೆ ಯಾವಾಗಲೂ ವಿಶೇಷನೇ, ಅದು ವರ್ಷಕ್ಕೊಂದು ದಿವಸ ಭಾರಿ ಉತ್ಸವದ ಕಾಲ ಅದು ಗೋವತ್ಸ ದ್ವಾದಶಿ ಅಂಥೇಳಿ ಭಾರಿ ಭಾರಿ ವೈಭವದಿಂದ ಆಚರಣೆ ಮಾಡ್ತಕ್ಕಂಥ ಕಾಲ ಅದು. ಗೋವುಗಳನ್ನು ನಾವು ಸಂರಕ್ಷಣೆ ಮಾಡೋದು ಪೂಜೆ ಮಾಡೋದು ಅಂದರೆ ದೇವರಿಗೆ, ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಸನ್ನಿಧಾನ ಇರೋದು ಅಂದರೆ ದೇವತೆಗಳಲ್ಲಿ, ನಾವು ಗೋವುಗಳಲ್ಲಿ. ಅಂಥ ಗೋವುಗಳಿಗೋಸ್ಕರ ಮೀಸಲಾದ ದಿವಸ ಅದು, ಎಲ್ಲ ಕಡೆ ಇದೆಯಲ್ಲ ನಮಗಿವತ್ತು. ಅದು ಮಹಿಳಾ ದಿನಾಚರಣೆ, ಎರಡು ದಿನಾಚರಣೆ ಇದೆ, ಗೋವುಗಳ ದಿನಾಚರಣೆ ಆದಿತ್ಯ ಹೇಳೋದಾದರೆ ಶಾಸ್ತ್ರೀಯ ಪರಿಕರ ಗೋವುಗಳ ದಿನಾಚರಣೆ ದಿವಸ ಅದು. ಅವತ್ತಿನ ದಿವಸ ವಿದ್ಯಾಪೀಠದಲ್ಲಿ ಪರಮಪೂಜ್ಯ ಬೇದಾರ ಶ್ರೀಪಾದಗಳವರು ಪ್ರಾಯ ದೊಡ್ಡವರು ಇರ್ತಾರೆ, ಚಿಕಿತ್ಸಾಗಳು ಬಂದೇ ಬರ್ತಾರೆ, ಅವರದೇ ಕಾರ್ಯಕ್ರಮ. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳವರು ಉಪಸ್ಥಿತರಿರ್ತಾರೆ. ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ ಕಾರ್ಯಕ್ರಮ ಅಲ್ಲಿ ಗ್ರೌಂಡಲ್ಲಿರುತ್ತೆ, ಹೊರಗಡೆ ಇರೋ ವಿದ್ಯಾಪೀಠದ ಆವರಣದಲ್ಲಿ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ತುಂಬ ಯೋಜನೆ ಹಾಕ್ಕೊಂಡಿದ್ದಾರೆ, ಗೋವಿಗೆ ಸಂಬಂಧಪಟ್ಟಂತಹ ಪ್ರವಚನ ಮತ್ತು ಗೋಪೂಜೆ, ಒಂದು ಲೈವ್ ಗೋವೆ ತಂದು ಪೂಜೆ ಮಾಡೋದು, ಮತ್ತು ಆಸಕ್ತರಾದವರು ಗೋವುಗಳಿಗೆ ಸೇವೆ ಸಲ್ಲಿಸಬಹುದು. ಯಾವುದೇ ರೀತಿಯಲ್ಲೂ ಕೂಡ ಗೋವುಗಳಿಗೆ ಗೋದಾನ ಕೊಡ್ಬೋದು, ಗೋವುಗಳಿಗೆ ಗೋಗ್ರಾಸಾದಿಗಳ ವ್ಯವಸ್ಥೆ, ಅದೆಲ್ಲ ಸಾಗರ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಶ್ರೀಗಳವರು ಅಪೇಕ್ಷೆ ಪಟ್ಟಿದ್ದಾರೆ. ತಪ್ಪದೇ ಎಲ್ಲರೂ ಅವತ್ತು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೇನೆ. ನಾಳೆ ನಾಡಿದ್ರು ವಿವರಗಳು ಸಿಗುತ್ತೆ, ಪಾಂಪ್ಲೇಟ್ಸ್ ತಯಾರಾಗಿದೆ, ನಾಳೆ ನಾಡಿದ್ರು ಕೊಡ್ತಾರೆ ಅದನ್ನು. ಎಲ್ಲರೂ ಕೂಡ ಗೋವತ್ಸವ 20ನೇ ತಾರೀಕು ಘೋಷ ಅದು, 20ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಾಡಿದ್ದ ಬೆಳಗ್ಗೆ ಮಂಗಳ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಒಂದು ಅನೌನ್ಸ್ಮೆಂಟ್ ಹೇಳಬೇಕು. ತುಳಸಿ ಬಗ್ಗೆ ಹೇಳಿದ್ದೆ ಮೊನ್ನೆ, ನಾನು ತುಳಸಿ ಪುಸ್ತಕ ಹೇಳಿದಿರಲ್ಲ, ತುಂಬ ತುಳಸಿ ಮಹತ್ವ ಗೊತ್ತಿಲ್ಲ. ಈ ಬರೋದೇ ತುಳಸಿ ಹಬ್ಬದ ಕಾಲ, ಮುಂದೆ ಬರೋ ಶುಕ್ರ ಕಾರ್ತಿಕ ಶುಕ್ರ ತುಳಸಿ ವಿವಾಹ ಅದು. ಅದು ತುಳಸಿ ಬಗ್ಗೆ ಎಲ್ಲ ಪುರಾಣದ ಕಥೆನೂ ಹಾಕಿದ್ದೆ ಅದನ್ನು, ತುಳಸಿ ಬಗ್ಗೆ ಎಲ್ಲ ಪುರಾಣದ ಕಥೆಯನ್ನು ಸೇರಿಸಿ ಮತ್ತು ಎಲ್ಲ ಮಹಿಮೆಯನ್ನು ಸೇರಿಸಿ ಆಗಿರೋ ಪುಸ್ತಕ ಅದು. ತುಳಸಿ ಮಹಿಮೆ ಭಾರಿ ಉಂಟು, ತುಂಬ ಜನ ನೋಡ್ಮೇಲೆ ಗೊತ್ತಾಗುತ್ತೆ, ಇಷ್ಟು ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು. ತುಳಸಿ ಬಗ್ಗೆ ಎಲ್ಲ ಪುರಾಣದಲ್ಲಿ ಬಂದಿರೋ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿರ್ತಕ್ಕಂಥ ಪುಸ್ತಕ ಅದು. ಹೇಳಿದೆ ಒಂದು ಮುಗಿದು 2ನೇ ಸ್ಪ್ರಿಂಟ್ ಆಗಿದೆ ಅಂತ ಹೇಳಿದೆ, ಅದು ಸೂಚಿಸಿ ತರಲಿ, ನಾಳೆ ಮತ್ತೆ ಸಿಗುತ್ತೆ. ತುಳಸಿ ವಿವಾಹ ಪದ್ಧತಿಯಿಂದ ಹಿಡಿದು ಎಲ್ಲವೂ ಸಿಗುತ್ತೆ. ತುಳಸಿ ಬಗ್ಗೆ ಒಂದು ಮಾತು ಹೇಳಿ ಮುಗಿಸ್ತೇನೆ ನಾನು. ಪಾರ್ವತಿಗೆ ಅಪರ್ಣ ಅಂತ ಹೆಸರು ಅಂತ ಹೇಳ್ತಾರೆ, ಪಾರ್ವತಿಗೆ ಅಪರ್ಣ ಅಂತ ಹೆಸರು. ಯಾತಕ್ಕೆ ಅಂತ ಅದು ಪುರಾಣದಲ್ಲಿ ಹೇಳಿದರೆ ಒಳ್ಳೆ ಕಥೆ ಹೇಳ್ತಾರೆ. ಪಾರ್ವತಿ ಎಷ್ಟು ದೊಡ್ಡವ್ರು ಪಾರ್ವತಿ ಅಂತ ಗೊತ್ತಿದೆ. ಹೇಳ್ತಾರಲ್ಲ, ಮತಿ ಪ್ರೇರಿಸುವಳು ಪಾರ್ವತೀ ದೇವಿ, ಅಪರ್ಣ ಅಂತ ಅದಕ್ಕೆ ಹೆಸರು ಬಂತು ಅಂತೇಳಿ ಒಳ್ಳೆ ಪುರಾಣದ ಕಥೆ ಹೇಳ್ತಾರೆ. ಪಾರ್ವತಿ ತುಳಸಿ ಬೆಳೆಸಿದ್ದಾಳೆ. ಪಾರ್ವತಿ ದೇವಿ ತುಳಸಿ ಹೇಗೆ ಬೆಳೆಸಿದ್ರು, ಅದರ ಪರಿಣಾಮ ಏನಾಯಿತು, ಅಷ್ಟು ಮೇಲೆ ಮಂಗಳಗೌರಿ ಅಂತಲೇ ಹೆಸರಾಯಿತು ಅವರಿಗೆ. ತುಳಸಿ ಹೇಗೆ ನೋಡ್ಕೊತಿದ್ರು ಅಂದರೆ, ಒಂದು ಎಲೆ ಕೂಡ ಕೆಳಗೆ ಬಿಡ್ದಾ ನೋಡ್ಕೊಂಡ್ರಂತು, ಒಂದು ಎಲೆ ಕೂಡ ಕೆಳಗೆ ಬಿಡಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಂತೆ. ಅದಕ್ಕೆ ಅವ್ರಿಗೆ ಅಪರ್ಣ ಅಂತ ಹೆಸರಾಯಿತು ಅಂತ ಹೇಳಿದೆ. ಅಪರ್ಣ ಅಂತ ಹೆಸರು ಲೋಕಮಾನ್ಯರಾದ ವ್ಯಕ್ತಿಯಾಗಿದ್ದಾರೆ. ತುಳಸಿ ಬೆಳೆಸೋ ಪದ್ಧತಿನೇ ಹೋಗಿಬಿಟ್ಟಿದೆ. ನಾವೇ ಸ್ವಂತ ಬೆಳೆಸ್ಬೇಕು, ಬೆಳೆಸಿದ ತರೋದಲ್ಲ, ನಾವು ಬೆಳೆಸ್ಬೇಕದನ್ನು. ಹೇಗೆ ಬಿಡಬೇಕಾದ್ರೆ ಒಂದು ಅದರ ದಳ ಕೆಳಗೆ ಬೀಳಬಾರ ಆ ರೀತಿ ಬೆಳೆಸ್ಬೇಕು. ಬಿಡಿಸ್ಬೇಕಾದ್ರೆ ಹೇಗೆ ಬಿಡಿಸ್ಬೇಕು, ತುಳಸಿ ಎಷ್ಟು ದೂರ ಪವಿತ್ರ ಅಂತೇಳಿ, ತುಳಸಿ ಎಷ್ಟು ದೂರ ಪವಿತ್ರ, ತುಳಸಿಯ ಮಹಿಮೆ ಯಾರ್ಯಾರು, ತುಳಸಿ ಪೂಜೆ ಯಾರ್ಯಾರು ಮಾಡಿದ್ದಾರೆ, ಮುಖ್ಯ ತುಳಸಿಯಲ್ಲಿ ಯಾರ ಸನ್ನಿಧಾನ, ಅದೇ ಜನ ಯೋಚನೆ ಮಾಡಿಲ್ಲ. ತುಂಬ ಪುರಾಣದಲ್ಲಿ ಬರುತ್ತೆ, ದಾಸ್ತಾ ಇದ್ದಾರೆ, ತುಳಸಿಯಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟಿದ್ದಾರೆ. ಅದು ತುಂಬ ಜನ ಗಮನಿಸಿಲ್ಲ, ವಾಕ್ಯ ಬಿಟ್ಟೋಗ್ಬಿಟ್ಟಿದೆ. ಜಾಂಬವತಿ ಅಂತೇಳಿ ಸ್ಟಾಪ್ ಆಗಿಬಿಟ್ಟಿದೆ ಅಲ್ಲಿಗೆ. ಎಲ್ಲ ಪುರಾಣದ ವಾಕ್ಯ ಪ್ರಮಾಣ ವಚನ ಕೊಟ್ಟು ತುಳಸಿ ಮಹಾಲಕ್ಷ್ಮಿ ಅಂತಲೂ ಬರೆದಿದೆ ಅದರೊಳಗೆ. ಆದರೆ ತುಂಬ ವಿಷಯ ಇರ್ತದೆ, ದೊಡ್ಡ ಪುಸ್ತಕನೇ ಅದು, ಬೆಲೆ ಕಡಿಮೆ ಇಟ್ಟಿದೆ. ನಾಳೆ ಕೂಡ 130 ರೂಪಾಯಿ ಬೆಲೆ ಪುಸ್ತಕ ಬರೀ, ನಾಳೆ 120 ರೂಪಾಯಿಗೆ ಸಿಗುತ್ತೆ. ಬೇಕಾದವರು ನಾಳೆಯಿಂದ ಉಪಯೋಗ ಮಾಡ್ಕೋಬೋದು. ನಾಳೆ ಮತ್ತು ನಾಳೆ ಮುಖ್ಯವಾಗಿ ನಾಳೆ ಸಿಗುತ್ತೆ, ನಾಡಿದ್ದು ಗರಿಬಿಡಿ ಆಗ್ಬೋದು. ಆದರೆ ಇನ್ನೊಮ್ಮೆ ತುಂಬ ಜನ ಕೇಳಿದ್ದಕ್ಕೆ ಹೇಳಿದ್ದು, ಏನಿದೆ ಏನಿದೆ ತುಂಬ ಜನ ಕೇಳಿದ್ರೆ ಏನಿದೆ ಅದರಲ್ಲಿ ಅಂತೇಳಿ ಅದರ ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಹೌದು, ಆ ಮಂಗಳ ದಿವಸ ಎಲ್ಲ ಅದರ ವ್ಯವಸ್ಥೆ ಇದೆ. ತುಳಸಿ ಮಹಿಮೆ ಅಷ್ಟೇ ಅಲ್ಲ, ತುಳಸಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾಳೆ ಅದರ ಬಗ್ಗೆ ಎಲ್ಲರೂ ಕೂಡ ಗಮನಿಸಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಬಿಡ್ಲಾ.